ಮೊದಲು ಜೀವಹೋಮ ಪ್ರಕರಣ ಆಯಿತು, ಆಮೇಲೆ ಅಥ ಉಪನಯನ ಪ್ರಕರಣ, ಆಮೇಲೆ ಸೂರ್ಯಗತಿ ಪ್ರಕರಣ, ಆಯುರ್ಯಜ್ಞ ಪ್ರಕರಣ ಅಷ್ಟಾಯಿತು. ಈಗ ವೇದಾಧ್ಯಯನ ಪ್ರಕರಣ ಅಂಥೇಳಿ ಮುಂದಿನ ಪ್ರಕರಣ. ಅದರಲ್ಲಿ ಸಮಸ್ತ ವೇದಾಧ್ಯಯನ ಫಲಂ ಅಸ್ಯ ಅನುಸಂಧಾನಸ್ಯ. ಈ ಅನುಸಂಧಾನ ಎಷ್ಟು ಮುಖ್ಯವಾದದ್ದು ಅಂದರೆ, ಸಮಸ್ತ ವೇದಾಧ್ಯಯನ ಫಲಂ, ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿದಷ್ಟು ಫಲ ಕೊಡ್ತಕ್ಕಂಥ ಭಾಗ ಇದು. ಹೇಗೆ ಅಂದರೆ ಹೇಳ್ತಾರೆ, ತಥಾ ಹಿ ಓಂಕಾರೇ ಸರ್ವಗುಣ ಪರಿಪೂರ್ಣೋ ನಾರಾಯಣ. ಅಲ್ಲಿಂದ ಶುರುವಾಗಬೇಕು. ಓಂಕಾರ ಮೂಲ ಆಚಾರ್ಯದೆಲ್ಲ ತಂತ್ರಸಾರದಲ್ಲಿ ಶುರು ಮಾಡಿದ ಎಲ್ಲ ವಿಷಯದಲ್ಲಿ ಹೇಳ್ತಾರೆ. ತಂತ್ರಸಾರದ ಮೊದಲ ಅಧ್ಯಾಯದ ಭಾಗ ಎಲ್ಲ ಇದಕ್ಕೆ ಸಮ್ ಅಪ್ ಮಾಡ್ತಾರೆ. ಓಂಕಾರೇ ಸರ್ವಗುಣ ಪರಿಪೂರ್ಣೋ ನಾರಾಯಣ. ಓಂಕಾರ ಪ್ರತಿಪಾದ್ಯನಾದವನು ಸರ್ವಗುಣ ಪರಿಪೂರ್ಣನಾದ ನಾರಾಯಣ. ಓಂ ಅಶೇಷ ಗುಣಾಧಾರ ಅಂತಲೇ ಅರ್ಥ. ತತ್ರ ಅಕಾರೇ ವಿಶ್ವ, ಅಕಾರ ಉಕಾರ ಮಕಾರ, ಅಕಾರದಲ್ಲಿ ವಿಶ್ವ ಮತ್ತು ಕೃಷ್ಣಶ್ಚ ವಿಶ್ವರೂಪ. ವಿಶ್ವ ತೇಜಸ ಪ್ರಾಜ್ಞಾತುರ್ಯದಲ್ಲಿ ವಿಶ್ವ ಅಂತ ರೂಪ ಇದೆ, ಪ್ಲಸ್ ಕೃಷ್ಣರೂಪ. ಉಕಾರೇ ತೈಜಸೋ ರಾಮಶ್ಚ, ಉಕಾರದಲ್ಲಿ ತೈಜಸ ರೂಪ ಮತ್ತು ರಾಮರೂಪ. ಮಕಾರೇ ಪ್ರಾಜ್ಞ ನೃಸಿಂಹಶ್ಚ, ಮಕಾರದಲ್ಲಿ ಪ್ರಾಜ್ಞನಾಮಕ ರೂಪ ಮತ್ತು ನೃಸಿಂಹರೂಪ. ಆವು ಮಾ ಆಯ್ತೀಗ. ನಾದೇ ನಾದ ಇದೆ, ನಾದ ಬಿಂದು ಘೋಷ ಶಾಂತ ಅತಿಶಾಂತ. ನಾದದೊಳಗೆ ತುರಿಯೋ ವರಾಹಶ್ಚ, ತುರಿಯ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಮತ್ತು ವರಾಹ ರೂಪ. ಬಿಂದು ಆತ್ಮ ವಿಷ್ಣುಶ್ಚ, ಬಿಂದುವಿನಲ್ಲಿ ಆತ್ಮರೂಪ ಮತ್ತು ವಿಷ್ಣು ರೂಪ. ಆತ್ಮ ಅಂದರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಘೋಷ ಅಂದರೆ ಅಂತರಾತ್ಮ ಪರಂಜ್ಯೋತಿ, ಅಂದರೆ ಘೋಷ ಅಂತರಾತ್ಮ ರೂಪ ಮತ್ತು ಪರಂಜ್ಯೋತಿ ರೂಪ. ಶಾಂತೆ ಪರಮಾತ್ಮ ಪರಂಬ್ರಹ್ಮಚ, ಶಾಂತದಲ್ಲಿ ಪರಮಾತ್ಮ ಮತ್ತು ಪರಂಬ್ರಹ್ಮ ರೂಪ. ಅತಿಶಾಂತೆ ಜ್ಞಾನಾತ್ಮ ಮತ್ತು ವಾಸುದೇವ ರೂಪ. ಈ ರೀತಿಯಲ್ಲಿ ಎಂಟು ರೂಪಗಳು, ಎಂಟು ಓಂಕಾರಕ್ಕಿರೋ ಅಕ್ಷರಗಳೆಷ್ಟೋ ಎಂಟು, ಪ್ರತಿಪಾದ್ಯ ರೂಪಗಳೆಷ್ಟೋ ಎಂಟು, ಅದರಲ್ಲಿ ಎಂಟು ಒಂದು ವಿಶ್ವಾದಿ ರೂಪಗಳು ನಾಲ್ಕು, ವಿಶ್ವ ತೇಜಸ ಪ್ರಾಜ್ಞಾ ತುರಿಯ, ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇದು ಎರಡು. ಆಮೇಲೆ ಕೃಷ್ಣ ರಾಮ ನರಸಿಂಹ ವರಾಹ ವಿಷ್ಣು ಪರಂಜ್ಯೋತಿ ಪರಂಬ್ರಹ್ಮ ವಾಸುದೇವ, ಈ ರೀತಿಯಾಗಿ ಎಂಟು, ಒಟ್ಟು ನಾಲ್ಕು 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 ನಾಲ್ಕು. ತತ್ತ ಪ್ರಣವಾತ್ ಸಾಕ್ಷಾತ್ ಅಭಿವ್ಯಕ್ತಃ ತ್ರಯಃ, ಪ್ರಣವದಿಂದ ಸಾಕ್ಷಾತ್ ಬಂದಿದ್ದ ಆ ಊಮ ಮೂರು. ಅಕಾರಾದಿ ಪಂಚಾಶದ್ವರ್ಣಾಹ ನಾರಾಯಣಾಷ್ಟಾಕ್ಷರೋ ಮಂತ್ರೋ ವ್ಯಾಹತಿ ತ್ರಯಂಚೇತಿ. ಇದು ಪ್ರಣವದಿಂದ ಬಂದಿರತಕ್ಕಂಥಗಳು ಮುಖ್ಯವಾಗಿ ಯಾವ್ಯಾವುದು ಅಂದರೆ, ಅಕಾರಾದಿ ಪಂಚಾಶದ್ವರ್ಣಗಳು. ಅಕಾರದಿಂದ ಎಲ್ಲಿ ತಗೋಬೇಕು ನಾವು, ಲಶ್ಚ ನೃಸಿಂಹ ಬಿಟ್ಟು ಕ್ಷಾ ಬಿಟ್ಬಿಟ್ಟು ತಗೋಬೇಕು, ಲಾಳುಕ ಲಾವರೆಗೂ ತಗೋಬೇಕು, ಹಂಸ ಲಾಳುಕವು. ಅಕಾರಾದಿ ಪಂಚಾಶತ್ ವರ್ಣಾಹ ಐವತ್ತು ರೂಪಾಯಿ, ನರಸಿಂಹ ಸೇರಿ ಐವತ್ತೊಂದಾಗತ್ತೆ. ಅಜಾಸ್ತಿ ಪಂಚಾಶದ್ ರೂಪಗಳು ಅಂದರೂ ಸರಿ, ಅಜಾದಿ ಏಕ ಪಂಚಾಶದ್ ರೂಪ ಅಂದರೂ ಸರಿ, ನರಸಿಂಹ ಸೇರಿದರೆ ಐವತ್ತೊಂದು, ನರಸಿಂಹ ಬಿಟ್ಟು ಐವತ್ತು. ನಾರಾಯಣ ಅಷ್ಟಾಕ್ಷರ ಎರಡನೇದು, ಅದು ಅಂತರ ಮಂತ್ರ ಅದು. ವ್ಯಾಹೃತಿ ತ್ರಯಂ, ವ್ಯಾಹೃತಿಗಳು ಭೂಹು ಭುವಃ ಸ್ವಃ, ಇಷ್ಟು ಕೂಡ ಇಲ್ಲಿಂದ ಬಂದವು, ಪ್ರಣವದಿಂದ ಬಂದವು. ತತ್ರ ಅಕಾರಾದಿ ಪಂಚಾಶದ್ ವರ್ಣೇಶು ಅಜಾದಿ ಪಂಚಾಶನ್ ಮೂರ್ತಯ, ಅಕಾರಾದಿ ಐವತ್ತು ವರ್ಣಗಳಲ್ಲಿ ಅಜ ಆನಂದ ಇಂದ್ರ ಇತ್ಯಾದಿ ಐವತ್ತು ರೂಪಗಳಿವೆ, ಇವೇ ಮಾತೃಕಾನ್ಯಾಸ. ನಾರಾಯಣಾಕ್ಷರಾಕ್ಷರ ಮಂತ್ರಗತ ಅಷ್ಟವರ್ಣೇಶು ವಿಶ್ವಾದ್ಯ ಅಷ್ಟವು ಮೂರ್ತಯ. ನಾರಾಯಣಾಕ್ಷರಾಕ್ಷರ ಮಂತ್ರದಲ್ಲಿ ಎಂಟು ಅಕ್ಷರ ಇದೆ, ಅದಕ್ಕೆ ವಿಶ್ವಾದಿಗಳು ಅಂತ ಹೇಳಿದರೆ ವಿಶ್ವಾತೈದಸ ಪ್ರಾಜ್ಞಾ ತುರಿಯ, ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ, ಇಷ್ಟು ಅಷ್ಟವು ಮೂರ್ತಯ. ವ್ಯಾಹೃತಿತ್ರಯೇ ಕ್ರಮಾತ್ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ, ಭೂಹು ಭುವಃ ಸ್ವಃ ಅನ್ನೋ ಮೂರು ವ್ಯಾಹೃತಿಗಳಲ್ಲಿ ಕ್ರಮವಾಗಿ ವಾಸುದೇವ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನ್ನೋ ಮೂರು ರೂಪಗಳು. ತಥಾ ನಾರಾಯಣ ಅಷ್ಟಾಕ್ಷರ ಮಂತ್ರ ವ್ಯಾಹೃತಿಭ್ಯಾಮ್ ಅಭಿವ್ಯಕ್ತೌ ದೌ, ಅದೇ ರೀತಿ ನಾರಾಯಣ ಅಷ್ಟಾಕ್ಷರ ಮಂತ್ರಗಳಿಂದ ಎರಡು ವ್ಯಾಹೃತಿಗಳು ಅಭಿವ್ಯಕ್ತವಾದವಲ್ಲ, ವಾಸುದೇವ ದ್ವಾದಶಾಕ್ಷರ ಮಂತ್ರಗಳು ಬಂದವು. ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಲ್ಲಿಂದ ಬಂತು. ಒಂದು ಯಾವ್ಯಾವುದು, ದ್ವೌ ವಾಸುದೇವ ದ್ವಾದಶಾಕ್ಷರ ಮಂತ್ರವು ಗಾಯತ್ರೀಚ, ಒಂದು ವಾಸುದೇವ ದ್ವಾದಶಾಕ್ಷರ ಮಂತ್ರ ಬಂತು, ಗಾಯತ್ರಿ ಮಂತ್ರ ಬಂತು. ಗಾಯತ್ರಿ ವಾಸುದೇವ ದ್ವಾದಶಾಕ್ಷರ ಮಂತ್ರಕ್ಕೆ ಹನ್ನೆರಡು ಅಕ್ಷರ, ಎರಡು ಸರ್ತ್ ಮಾಡಿದರೆ ಇಪ್ಪತ್ನಾಲ್ಕು, ಗಾಯತ್ರಿಗೆ ಇಪ್ಪತ್ನಾಲ್ಕೆ. ತತ್ರ ವಾಸುದೇವ ಮಂತ್ರಗತ ದ್ವಾದಶಾಕ್ಷರೇಶು, ವಾಸುದೇವ ಮಂತ್ರಗತವಾದ ಹನ್ನೆರಡು ಅಕ್ಷರ ಇದೆ, ಓಂ ನಮೋ ಭಗವತೆ ವಾಸುದೇವಾಯ. ಅದರಲ್ಲಿ ಕೇಶವಾದ್ಯಾಹ ದಾಮೋದರಂತಹ ಮೂರ್ತಯೋ ದ್ವಾದಶ, ಕೇಶವಾದಿ ದಾಮೋದರ ಅಂತ ಹನ್ನೆರಡು ರೂಪಗಳು ಚಿಂತನೆ ಮಾಡಬೇಕು. ಯಾವುದರಲ್ಲಿ, ದ್ವಾದಶಾಕ್ಷರ ಮಂತ್ರದಲ್ಲಿ ಹನ್ನೆರಡು ರೂಪಗಳು. ಆಮೇಲೆ ವಾಸುದೇವ ಮಂತ್ರಗತ ಪದಚತುಷ್ಟಯೇ ಕ್ರಮಾದ್ವಾಸುದೇವ ಸಂಕರ್ಷಣ ಪ್ರಜ್ಞ ಅನಿರುದ್ಧ, ವಾಸುದೇವ ಮಂತ್ರಗತವಾದ ನಾಲ್ಕು ಪದಗಳಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಾಲ್ಕಾಯಿತು. ಓಂ ಒಂದು, ನಮೋ ಎರಡು, ಭಗವತೆ ಮೂರು, ವಾಸುದೇವಾಯ ನಾಲ್ಕು. ವಾಸುದೇವ ಮಂತ್ರಗತ ಪದಚತುಷ್ಟಯ ಅಕ್ಷರ ಅಂತ ಹೇಳಿಲ್ಲ, ಪದ ಅಂತ ಹೇಳಿರೋದಲ್ಲಿ ನಾಲ್ಕು ಪದಗಳಲ್ಲಿ ಕ್ರಮವಾಗಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ದೇವತೆ ತಿಳ್ಕೋಬೇಕು. ಈ ಸಲ ತಿಳ್ಕೊಂಡಷ್ಟು ಫಲ ಜಾಸ್ತಿಯಾಗಿ ಸಿಗುತ್ತೆ. ಗಾಯತ್ರಿ ಕಥಾ ಆಮೇಲೆ ತತ್ಕಾರಾದಿ ಚತುರ್ವಿಂಶತಿ ಅಕ್ಷರೇಶು, ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರ, ಅದರಲ್ಲಿ ಏನು ಮಾಡಬೇಕು? ಕೇಶವಾದ್ಯ ಚತುರ್ವಿಂಶನ್ ಮೂರ್ತಯ, ಕೇಶವಾದಿ ದ್ವಾದಶ ಮೂರ್ತಿಗಳಾದರೆ ಇದಕ್ಕೆ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ ಮಂತ್ರ ತಗೊಂಡ್ರೆ ಹರಯೇ ನಮಃ ಅಲ್ಲಿವರೆಗೂ ತಗೋಬೇಕು, ಇಪ್ಪತ್ನಾಲ್ಕು ತಗೋಬೇಕು. ಆದ್ಯ ಪಾದೆ ಅನಿರುದ್ಧ, ದ್ವಿತೀಯ ಪಾದೆ ಪ್ರದ್ಯುಮ್ನ, ತೃತೀಯ ಪಾದೆ ಸಂಕರ್ಷಣ. ಪಾದಗಳು ತತ್ಸವಿತುರ್ವರೆಣ್ಯಂ ಒಂದು, ಭಾರ್ಗೋ ದೇವಸ್ಯ ಧೀಮಹಿ ಎರಡು, ಧಿಯೋ ಯೋನ ಪ್ರಚೋದಯ ಅತ್ ಮೂರು, ಒಂದೊಂದರಲ್ಲಿ ಎಂಟು ಅಕ್ಷರ ಇರೋದು. ಆದ್ಯ ಪಾದೆ ಅನಿರುದ್ಧ, ದ್ವಿತೀಯ ಪಾದೆ ಪ್ರದ್ಯುಮ್ನ, ತೃತೀಯ ಪಾದೆ ಸಂಕರ್ಷಣ. ಈ ಕ್ರಮದಲ್ಲಿ ತಿಳ್ಕೋಬೇಕು ಎಲ್ಲ ತಂತ್ರಸಾರದಲ್ಲಿ ಬಂದಿರೋ ವಿಚಾರಗಳು. ಗಾಯತ್ರಿ ಅದು ಬೇರೆ, ಸಂಧ್ಯಾವನಕ್ಕೆ ಅಡುಗೆ ಕೊಡ್ಬೇಕಾದ್ರೆ ಹೇಳೋದಷ್ಟು, ಇದಕ್ಕಲ್ಲ ಗಾಯತ್ರಿಗೆ ಆಗಲ್ಲ. ಗಾಯತ್ರಿ ಯಾವಾಗಲೂ ಕೇಶವಾದಿ ಇಪ್ಪತ್ನಾಲ್ಕು, ನೋಮನೋ ಭಗವತೆ ವಾಸುದೇವಕ್ಕೆ ಯಾವಾಗಲೂ ಕೇಶವಾದಿ ಹನ್ನೆರಡೇ, ಬೇರೆ ತಗೊಳ್ಳೋಕಿಲ್ಲ. ಅದು ಸಂಧ್ಯಾಂಗ ತರ್ಪಣಕ್ಕದು, ಇದು ಬೇರೆ, ಪರ್ಪಸ್ಸೇ ಬೇರೆ. ಗಾಯತ್ರಿ ಪುರುಷ ಸೂಕ್ತ, ಮತ್ತು ಮಾಸನಿ ಯಾವಾಗ ಬಂದಾಗ ಅದು ಬೇರೆ, ಮತ್ತೆ ಕೇಶವಾದಿ ನಾಲ್ಕು ಹದಿನಾಲ್ಕು ರೂಪಾಯಿ ಆ ಕ್ರಮ ಬೇರೆ. ಆ ಯಾವ ಕ್ರಮದಲ್ಲಿ ಬರುತ್ತೋ ಅದನ್ನು ಮಾತ್ರ ತಗೊಳ್ಬೇಕು. ಗಾಯತ್ರಿ ಪುರುಷ ಸೂಕ್ತಂ ಅಭಿವ್ಯಕ್ತಂ, ಗಾಯತ್ರಿಯಿಂದ ಪುರುಷ ಸೂಕ್ತ ಬಂತು. ಗಾಯತ್ರಿಯಲ್ಲಿ ಎಷ್ಟಿವೆ? ಮೂರು ಪಾದ ಇದೆ, ಪುರುಷ ಸೂಕ್ತ ಮೂರು ವರ್ಗ ಅಂತಿದೆ. ಸೊ ಮೂರು ಒಂದೊಂದು ವರ್ಗ ಒಂದೊಂದು ಪಾದದ ವರ್ಗ ಬಂತು. ಗಾಯತ್ರಿ ಪುರುಷ ಸೂಕ್ತ ಅಭಿವ್ಯಕ್ತತ್ವ ಪುರುಷ ಸೂಕ್ತೇ ನಾರಾಯಣ ತದ್ಗತ ವರ್ಗತ್ರಯೇ ಕ್ರಮಾತ್ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ. ಪುರುಷ ಸೂಕ್ತದಕ್ಕೆ ಒಟ್ಟಾಗಿ ನಾರಾಯಣ, ಅದರಲ್ಲಿ ಮೂರು ವರ್ಗ ಇದೆ. ವರ್ಗತ್ರಯದಲ್ಲಿ ಕ್ರಮಾತ್ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳು ಪ್ರತಿಪಾದ್ಯ ರೂಪಗಳು. ಪುರುಷ ಸೂಕ್ತಾತ್ ವೇದಾಹ ಅಭಿವ್ಯಕ್ತ, ಪುರುಷ ಸೂಕ್ತದಲ್ಲಿ ಮೂರು ವರ್ಗ ಇದೆ. ಮೂರು ಗಾಯತ್ರಿ ನೋಡಿ, ಓಂಕಾರದಲ್ಲಿ ಮೂರು, ಗಾಯತ್ರಿ ಮೂರು ಪಾದ, ಆಮೇಲೆ ಪುರುಷ ಸೂಕ್ತ ಮೂರು ವರ್ಗ, ಆಮೇಲೆ ಮೂರು ವೇದಗಳು ಋಗ್ವೇದ ಸಾಮವೇದ ಅಥರ್ವಣ ವೇದ. ವೇದೇಶು ನಾರಾಯಣ, ಒಟ್ಟಾಗಿ ನಾರಾಯಣ. ಋಗ್ವೇದೇ ವಾಸುದೇವ, ಯಜುರ್ವೇದೇ ಸಂಕರ್ಷಣ, ಸಾಮವೇದೇ ಪ್ರದ್ಯುಮ್ನ, ಅಥರ್ವಣ ವೇದೇ ಅನಿರುದ್ಧ. ವ್ಯಾಹೃತಿ ಮೂರು ಮಾಡಿಕೊಂಡ್ರೆ ಮೂರು ವೇದ, ವ್ಯಾಹೃತಿ ನಾಲ್ಕು ಮಾಡಿಕೊಂಡ್ರೆ ನಾಲ್ಕು ವೇದ. ಭೂಹು ಹೇಳಿದ್ರಲ್ಲ, ಎಲ್ಲೇ ಹೇಳಿದ್ರಲ್ಲ, ವಾಜು ಯಜುರ್ವೇದೆ ಸಂಕರ್ಷಣ ಇಲ್ಲೇ ಇದೆ. ಋಗ್ವೇದೆ ವಾಸುದೇವ, ಯಜುರ್ವೇದೆ ಸಂಕರ್ಷಣ, ಸಾಮವೇದೆ ಪ್ರದ್ಯುಮ್ನ, ಅಥರ್ವಣ ವೇದ, ವೇದೇ ಅನಿರುದ್ಧ. ನಾಲ್ಕು ವೇದ, ನಾಲ್ಕು ರೂಪಗಳು. ವೇದೇಭ್ಯ ಇತಿಹಾಸ ಪುರಾಣಾದಿ ಸರ್ವಶಬ್ದಾಹ, ವೇದಗಳಿಂದ ಎಲ್ಲ ಪುರಾಣ ಶಬ್ದಗಳು ಬಂದವು. ಅಭಿವ್ಯಕ್ತಾಹ ಇತಿಹಾಸ ಪುರಾಣಾದಿಷು ಸರ್ವತ್ರ ನಿರುದ್ಧ, ಇತಿಹಾಸ ಪುರಾಣಗಳನ್ನು ಎಲ್ಲ ಕಡೆ ಅನಿರುದ್ಧ ರೂಪ ಚಿಂತನೆ ಮಾಡಬೇಕು. ಏವಂ ವಿಷ್ಣುವೇ ನಮಃ ಇತ್ಯಾದು, ಆ ವಿಷಯ ಮುಗಿತು. ವಿಷ್ಣುವೇ ನಮಃ ಏನದು? ಷಡಕ್ಷರ ಮಂತ್ರ. ವಾಸುದೇವ ದ್ವಾದಶಾಕ್ಷರ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ವಿಷ್ಣುವೇ ನಮಃ ಕೃಷ್ಣಾಯ ನಮಃ ಎರಡು ಕೂಡ ಏನವೋ ಷಡಕ್ಷರ ಮಂತ್ರಗಳು. ವಿಷ್ಣುವೇ ಓಂ, ವಿಷ್ಣುವೇ ನಮಃ, ಓಂ ಮತ್ತು ವಿಷ್ಣುವೇ ನಮಃ, ವಿಷ್ಣುವೇ ನಮಃ ಐದು, ಓಂಕಾರ ಆರು. ಷಾ ಇತಿ ಪೂರ್ವವರ್ಣೆ ವರಾಹು ವಾಸುದೇವೋ ನಾರಾಯಣಶ್ಚ. ಅಲ್ಲಿ ವಿಷ್ಣುವೇ ನಮಃ ಅಂತ ಹೇಳಬೇಕಾದ್ರೆ ವಿಷ್ಣು ಅನ್ನೋ ಪದ ಇದೆ, ವಿಷ್ಣು ಅನ್ನೋ ಪದದಲ್ಲಿ ಸಂಧಿ ಇದೆ. ಇಲ್ಲಿ ಷಾಣು ಮತ್ತು ವಿಷ್ಣು ವಿಷಾಣಾವು ಅಂತಿದೆ. ಅಲ್ಲೇ ಷಾ ಇದಕ್ಕೆ ಪೂರ್ವವರ್ಣ ಉತ್ತರ ವರ್ಣ, ಷಾಣ ಸೇರಿ ಷ್ಣಾವ್ ಅಂತಾಯಿತು. ಷಾಣ ಷ್ಣ ಅದಕ್ಕೆ ಎಲ್ಲಿ ಷಾದಲ್ಲಿ ಯಾರಿದ್ದಾರೆ ಅಂದರೆ ಅದು ಪೂರ್ವವರ್ಣ. ಸಂಧಿಗಳಲ್ಲಿ ಮೊದಲಿದ್ದರೆ ಪೂರ್ವವರ್ಣ, ಆಮೇಲೆ ಬರೋದು ಉತ್ತರ ವರ್ಣ. ಪೂರ್ವವರ್ಣದಲ್ಲಿ ವರಾಹೋ ವಾಸುದೇವೋ ನಾರಾಯಣಶ್ಚ, ವರಾಹ ವಾಸುದೇವ ನಾರಾಯಣ ರೂಪ ಇದೆ. ನಾಯಿತಿ ಉತ್ತರ ವರ್ಣೆ, ನಾ ಅಂತ ಎರಡನೇ ವರ್ಣದೊಳಗೆ ವಾಮನಃ ಸಂಕರ್ಷಣ ನಾರಾಯಣಶ್ಚ. ವಾಮನ ರೂಪಿ ಪರಮಾತ್ಮ, ಸಂಕರ್ಷಣ ರೂಪಿ ಪರಮಾತ್ಮ, ನಾರಾಯಣ ರೂಪಿ ಪರಮಾತ್ಮ ಇಷ್ಟಿದ್ದಾರೆ. ಷ್ಣು ಇತಿ ಸಂಹಿತಾಯಾಮ್, ಷ್ಣು ಅಂತ ಸಂಹಿತ ಅಂದರೆ ಒಟ್ಟು ಸೇರಿಸಿದರೆ ಷ್ಣು ಅಂತಾಯ್ತು. ಸಂಹಿತ ಅಂದರೆ ಕೂಡಿಸಿ ಹೇಳಿದರೆ ಸಂಹಿತ. ವಿಷ್ಣು ಅಂತ ತಗೊಂಡಾಗ ಅಲ್ಲೇನಿದ್ದಾರೆ, ಸಂಹಿತಾಯಾಮ್ ನೃಸಿಂಹ ಪ್ರದ್ಯುಮ್ನೋ ವೇದವ್ಯಾಸಶ್ಚ, ನರಸಿಂಹದೇವರು ಆಮೇಲೆ ವೇದವ್ಯಾಸ ದೇವರು ಮತ್ತು ಪ್ರದ್ಯುಮ್ನ. ತಥಾ ಲಕ್ಷ್ಮೀ ನಾರಾಯಣಾತ್ಮಕಂ ನಾರಾಯಣ ವಾಯುವಾತ್ಮಕಂ ವಾಸುದೇವ ವಾಯು ಸರ್ವದೇವಾತ್ಮಕಂ ಸರ್ವದೇವತಾ ಸಂಕರ್ಷಣಾತ್ಮಕಂ ಸಂಕರ್ಷಣ ಬ್ರಹ್ಮಾತ್ಮಕಂ ಇತಿ ಅರ್ಧನಾರಿ ರೂಪ ಪಂಚಕಂಚ. ಜೊತೆಗೆ ಲಕ್ಷ್ಮೀನಾರಾಯಣ ರೂಪ ನಾರಾಯಣ ವಾಯುವಾತ್ಮಕ ರೂಪ, ವಾಯು ಸರ್ವ ದೇವಾತ್ಮಕ ರೂಪ, ಸರ್ವದೇವತಾ ಸಂಕರ್ಷಣಾತ್ಮಕ ರೂಪ, ಸಂಕರ್ಷಣ ಬ್ರಹ್ಮಾತ್ಮಕ ರೂಪ ಅಂಥೇಳಿ ಅರ್ಧನಾರಿ ರೂಪ ಪಂಚಕ, ಇವಿಷ್ಟು ಅರ್ಧನಾರಿನ ರೂಪಗಳು ಅಂತ ಹೆಸರು. ಅಷ್ಟು ರೂಪ ಚಿಂತನೆ ಮಾಡಬೇಕು. ಹೌದು, ಇಷ್ಟು ಮಾತು ಇಷ್ಟೊಂದು. ಸಂಧಾನ ಕರ್ಮಣಿ ಅನಿರುದ್ಧ, ಸಂಧಾನ ಸೇರಿಸೋ ಸಂಧಿ ಪ್ರೋಸೆಸ್ ಇದೆಯಲ್ಲ, ಸಂಧಾನ ಕರ್ಮ ಅಡಿಗೆ ಅಡಿಗೆ ಮಾಡೋದು, ಸಂಧಾನ ಕರ್ಮದಲ್ಲಿ ಅನಿರುದ್ಧ ಇದೆ ರೂಪಿ ಪರಮಾತ್ಮ ಇದ್ದಾನೆ. ತಥಾ ಓಂಕಾರ ಸಹಿತೆಯ ವಾಕ್ಯ ಪ್ರದ್ಯುಮ್ನು ಓಂಕಾರ, ಓ ವಿಷ್ಣವೇ ನಮಃ, ಓಂಕಾರ ಸಹಿತವಾದ ವಾಕ್ಯ ಅದು. ವಿಷ್ಣು ಓಂಕಾರ ಸಹಿತವಾದ ಯಾವುದೇ ವಾಕ್ಯ ತಗೊಂಡ್ರು ಕೂಡ ಪ್ರದ್ಯುಮ್ನ ಮೂರ್ತ್ಯಂತರ ಪ್ರತಿಪಾದಕ ಶಬ್ದಾಂತರ ಸರ್ವದರ್ಶನ ಪರ್ಯಂತಂ ಜ್ಞೇಯ. ಮೂರ್ತಿ ಪ್ರದ್ಯುಮ್ನ ಮತ್ತು ಮೂರ್ತ್ಯಂತರ ಪ್ರತಿಪಾದಕ ಶಬ್ದಾಂತರ ದರ್ಶನ ಪರ್ಯಂತಂ ಜ್ಞೇಯ. ಆ ಯಾವ ಮೂರ್ತಿ ಯಾವ ಶಬ್ದ ಇದೆ ಯಾವ ಮೂರ್ತಿಯನ್ನು ಹೇಳುತ್ತೋ ಅಷ್ಟನ್ನೆಲ್ಲ ಸೇರಿಸ್ಕೊಂಡು ಹೇಳಬೇಕು ಯಾವುದೇ ವಾಕ್ಯ ಬಂದಾಗ. ಏವಂ ಉತ್ತರತ್ರಾಪಿ, ಯಾವುದೇ ವಾಕ್ಯದಲ್ಲಿ ಕ್ರಮ ಚಿಂತನೆ ಹಾಗೆ. ಅಕಾರ ಸಹಿತೆ ವರಾಹ, ಅಕಾರ ಸಹಿತವಾಗಿ ಹೇಳಿದಾಗ ವರಾಹ. ಪ್ರಾಸಂಯುತೆ ವಾಸುದೇವ ಪ್ರದ್ಯುಮ್ನ ಅಂತ ಹೇಳಬೇಕಾದ್ರೆ ಪ್ರಾಸಂಯುತೆ, ಪ್ರಾ ಸೇರಿಕೊಂಡಾಗ ವಾಸುದೇವ. ಉ ಪ್ರದ್ಯು ಉದ್ಯುಕ್ತೇ ನಾರಾಯಣ, ಅತಿಯುಕ್ತೋ ಅನಿರುದ್ಧ, ಉಪಯುಕ್ತ ನೃಸಿಂಹ, ನಿಯುಕ್ತೇ ಸಂಕರ್ಷಣ, ತಥಾ ಸಂಹಿತಾಯಾಂ ವರಾಹ ಪದೇ ವಾಮನಃ ಕ್ರಮೇ ನೃಸಿಂಹ. ಇದು ವೇದದಲ್ಲಿ ಹೇಳ್ತಕ್ಕಂಥ ಕ್ರಮ ಇದು. ಯಾವುದೇ ವಾಕ್ಯ ಬಂದಾಗ ಅಕಾರ ಸಹಿತವಾಗಿ ಬಂದರೆ ವರಾಹ, ಪ್ರಾದಿಂದ ಕೂಡಿದಾಗ ವಾಸುದೇವ, ಊಯಿಂದ ಕೂಡಿದಾಗ ನಾರಾಯಣ, ಅತಿಯುಕ್ತವಾದಾಗ ಅನಿರುದ್ಧ, ಉಪ ಅತಿ ಎಂದು ಕೂಡಿದಾಗ ಅಂತ ಅರ್ಥ, ಉಪದಿಂದ ಕೂಡಿದಾಗ ನೃಸಿಂಹ, ನೀಯಿಂದ ಕೂಡಿದಾಗ ಸಂಕರ್ಷಣ, ತಥಾ ಸಂಹಿತಾಯ ವರಾಹ, ಒಟ್ಟು ಸೇರಿಸಿಬಿಟ್ಟು ಹೇಳಿದಾಗ ವರಾಹ ದೇವರನ್ನು ತಗೊಳ್ಬೇಕು. ಪದೇ ವಾಮನಃ, ಒಂದು ಪದಗಳಲ್ಲಿ ವಾಮನ ಚಿಂತನೆ ಮಾಡಬೇಕು. ಕ್ರಮ ಕ್ರಮವಾಗಿ ಹೇಳಬೇಕಾದ್ರೆ ನೃಸಿಂಹ ಚಿಂತನೆ ಮಾಡಬೇಕು. ಏವಂ ಸ್ವರ ವರ್ಣ ಪದಾದಿ ಸರ್ವಶಬ್ದೇಶು ತತ್ತದ್ವಾಚ್ಯಾನಿ ತತ್ರ ತತ್ರ ಸ್ಥಿತಾನಿ ರೂಪಾಣಿ ಜ್ಞೇಯಾನಿ ಇತಿ. ಹೀಗೆ ಎಲ್ಲ ಸ್ವರಗಳಲ್ಲಿ, ವರ್ಣಗಳಲ್ಲಿ, ಪದ ಮೊದಲಾದವುಗಳಲ್ಲಿ, ಸರ್ವಶಾಸ್ತ್ರಗಳಲ್ಲಿ ಆ ವಾಚ್ಯವಾಗಿ ಹೊಗದ ರೂಪ ಇರ್ತವೆ. ಇದು ವೇದಾಧ್ಯಯನ ಮಾಡಿದ ಫಲ. ಸುಮ್ಮನೆ ಬ್ರಾಹ್ಮಣಗಾರ್ಧ ಬಾಯಿಬಿಡ್ತಾರೆ, ಏನು ಊದಕ್ಕೆ ಹೋಗ್ತಾ ಇರ್ತಾರಲ್ಲ ಆ ಟೈಪ್, ಹಿಂದೆಲ್ಲ ಮುಂದೆಲ್ಲ ಅದಿರಬಾರ್ದು. ಇಷ್ಟೆಲ್ಲ ಗೊತ್ತಿರಬೇಕು ಅವರಿಗೆ. ಇದಿಷ್ಟು ತಂತ್ರಸಾರ ಮೊದಲ ಅಧ್ಯಾಯದ ಸಾರಾಂಶ ಹೇಳ್ತಾ, ಅದು ವೇದಾಧ್ಯಯನ ಮಾಡಿದ್ದಕ್ಕೆ ಗುರುತು ಅಂತ ಅರ್ಥ. ಎಲ್ಲಿಂದ ಶುರು ಮಾಡಿದರೋ ಓಂಕಾರದಿಂದ ಶುರು ಮಾಡಿ ಇಡೀ ವೇದಾಧ್ಯಯನದ ಕ್ರಮವನ್ನೆಲ್ಲ ಹೇಳ್ತಾರೆ. ಓಂಕಾರಗಳು, ವ್ಯಾಹೃತಿಗಳು, ಆಮೇಲೆ ನಾರಾಯಣ ಅಷ್ಟಾಕ್ಷರ ಮಂತ್ರ, ವಾಸುದೇವ ತಾಜಾಕ್ಷರ ಮಂತ್ರ, ಆಮೇಲೆ ಗಾಯತ್ರಿ ವಿಷ್ಣು, ಆಮೇಲೆ ಗಾಯತ್ರಿ, ಆಮೇಲೆ ವೇದಗಳು, ಆಮೇಲೆ ವಿಷ್ಣು ಮಂತ್ರ, ಗೊತ್ತಾಯ್ತಾ, ಆಮೇಲೆ ವಾಕ್ಯ ಪದಗಳು, ವಾಕ್ಯಗಳು, ಕ್ರಮ ಇತ್ಯಾದಿ ಇಷ್ಟೆಲ್ಲ ಸೇರಿಸಿಕೊಂಡು ಈ ರೀತಿ ವೇದಗಳ ಒಟ್ಟು ಪಿಕ್ಚರ್ ಕೊಟ್ಟಾಗಾಯಿತು. ಅಷ್ಟು ತಲೆಯಲ್ಲಿದ್ದರೆ ಏನೇ ಹೆಸರು ವೇದಾಧ್ಯಯನ ಪ್ರಕರಣ ಅಂತ ಹೆಸರಿಟ್ಟು ಇದು ತಿಳ್ಕೊಂಡು ಏನಾಗುತ್ತೆ ಅಂತ ಹೇಳ್ತಾರೆ. ಸಮಸ್ತ ವೇದಾಧ್ಯಯನ ಫಲಂ ಅಸ್ಯ ಅನುಸಂಧಾನಸ್ಯ, ಅನುಸಂಧಾನ ಇದ್ದರೆ ಸಮಸ್ತ ವೇದಾಧ್ಯಯನದ ಫಲ ಸಿಗುತ್ತೆ ಅಂತ. ಹಾಂ, ಇವೆಲ್ಲ ತಷ್ಟ ಬರಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ಅಷ್ಟೇ, ಗೊತ್ತಾಯ್ತು. ಮೊದಲು ಹೇಳಿದ್ರೆ ಏನು ಅನಿಸುತ್ತೆ ನಿಮಗೆ, ಒಂದೇ ಸರ್ತಿ ನಿಮಗೆ ಹೆಸರು ಟೆಕ್ಸ್ಟ್ ಬುಕ್ ಕೊಟ್ಟರೆ ಗಾಬರಿ ಆಗ್ಬಿಡುತ್ತೆ, ಒಂದೇ ಕ್ಲಾಸ್ ನಿಧಾನ ಬಂದಾಗ ಸುಲಭ ಆಗುತ್ತೆ, ಗೊತ್ತಾಯ್ತಾ. ಇವೆಲ್ಲ ಮತ್ತೆ ಮತ್ತೆ ಓದ್ತಿರ್ಬ ಆವೃತ್ತಿ ಅಸಕೃತ ಉಪದೇಶ, ಒಂದು ಸರ್ತಿ ಯಾವುದು ಬರೋದಿಲ್ಲ. ಸಾಮಾನು ಲಿಸ್ಟ್ ಕೊಟ್ಟರೆ ಇನ್ನೊಂದ್ಸತಿ ಕೇಳ್ತಾನೆ, ಮತ್ತೆ ಏನು ಏನು ಅಂತ ಕೇಳ್ತಾನೆ. ಅಂಗಡಿಗೆ ಹೋಗಾಗ ತರಬೇಕಾದ್ರೆ ಲಿಸ್ಟ್ ಮಾಡ್ಕೊತಾನೆ, ಬರ್ಕೊಂಡು ಹೋಗ್ತಾನೆ, ಎರಡು ಬಿಟ್ಟು ಬಂದಿರ್ತಾನೆ ಅದರೊಳಗೆ, ಬರ್ಕೊಂಡೋಗಿ ಬಿಟ್ಟು ಬಂದಿರ್ತಾನೆ. ಮನುಷ್ಯನ ಸ್ವಭಾವ ಆದ್ದರಿಂದ ಮೊದಲು ಹಾಂ ಹೌದು, ಇದೇ ಶಿಕ್ಷಣನೇ. ಈ ರೀತಿ ಅಭ್ಯಾಸ ಮಾಡ್ತಾ ಮಾತು ಏನಾಗುತ್ತಾಗ ಪದ ನೋಡಿದ್ರೆ ಏನು ನೋಡಬೇಕು, ವಾಕ್ಯ ನೋಡಿದ್ರೆ ಏನು ನೋಡಬೇಕು, ಓಂಕಾರ ಇದ್ದ ವಾಕ್ಯ ಹೇಗೆ ನೋಡಬೇಕು, ಓಂಕಾರ ಇಲ್ಲದೆ ಹೇಗೆ ನೋಡಬೇಕು, ಗೊತ್ತಾಯ್ತಾ. ಅದಿಷ್ಟು ಜ್ಞಾನ ಬರುತ್ತೆ. ಯಾವುದೇ ಮಂತ್ರ ಕಂಡಾಗ ಚಿಂತನೆ ಮಾಡಬೇಕು, ಮಂತ್ರಗಳಲ್ಲಿ ವರ್ಣ ಅಂಗನ್ಯಾಸ ಕರನ್ಯಾಸ ಮಾಡ್ಬೇಕಾದ್ರೆ ಬಿಡಿಸಿಯಾಗಿ ಅರ್ಥ ಮಾಡ್ಕೋಬೇಕು. ಅವೆಲ್ಲ ಕ್ರಮ, ಒಂದು ರೂಲ್ಸ್ ಎಲ್ಲ ಹೇಳ್ತಾ ಹೋಗ್ಬಿಡ್ತಾರೆ. ಒಂದು ಅಡುಗೆ ಪ್ರೋಸೆಸ್ ಇದ್ದರೆ ಹೇಗೋ ಹಾಗೆ, ಎಲ್ಲ ಪದಾರ್ಥ ಇಟ್ಬಿಟ್ಟಿದ್ದಾರೆ. ಅಡುಗೆ ತಯಾರು ಮಾಡಿ ಇಂಥ ಅಡುಗೆ ಈ ರೀತಿ ಹಾಕಬೇಕು ಅಂತಿರುತ್ತಲ್ಲ ಹಾಗೆ, ಅಂತ ಒಂದೇ ಪದಾರ್ಥನ ಉಪಯೋಗ, ಒಂದೇ ಕಡಲೆ ಇಟ್ಟರೆ ಎಷ್ಟು ಪದಾರ್ಥ ಮಾಡೋಕ್ಕೆ ಬರುತ್ತೆ ಅದರೊಳಗೆ. ಒಂದು ಕಡಲೆ ಇಟ್ಟು ಇದ್ದೇನೆ, ಅವು ಪಾಕ ಹೆಚ್ಚು ಕಡಿಮೆ ಆಗಿಬಿಟ್ಟು ಏನೋ ಆಗಿಬಿಡುತ್ತೆ, ಗೊತ್ತಾಯ್ತಾ. ಅದು ಹೇಗೆ ಅಡುಗೆ ಎಲ್ಲ ಶಾಸ್ತ್ರ ಪರಿಪಾಕ ಇದೆ, ಇರೋದನ್ನೆಲ್ಲ ಜೋಡಿಸ್ಕೊತಾ ಹೋಗ್ಬೇಕು. ನೆಕ್ಸ್ಟ್ ಭಿಕ್ಷಾಟನ ಪ್ರಕರಣ ಮುಂದಿನ. ಅಸ್ಯ ಉಪಾಸನಸ್ಯ ಪೃಥಿವೀ ಮಂಡಲೆ ಪ್ರಾಣಿಭಿ ಅನವರತಂ ಕ್ರಿಯಮಾಣ ಪುಣ್ಯಫಲಂ ಸ್ವಯೋಗ್ಯಂ ಸರ್ವಮಪಿ ಅನಾಯಾಸೇನ ಪ್ರಾಪ್ಯತೆ ಇತ್ಯೇತದ್ ಅವಾಂತರಂ ಫಲಂ. ಎಲ್ಲದಕ್ಕೂ ಮುಖ್ಯ ಫಲ ಜ್ಞಾನ ಮೋಕ್ಷಗಳೇ. ಅವಾಂತರ ಫಲ ಸೆಕೆಂಡರಿ ಫ್ರೂಟ್ ಯಾವುದು ಅಂದರೆ ಅಸ್ಯ ಉಪಾಸನಸ್ಯ ಪೃಥಿವೀ ಮಂಡಲೆ, ಸರಿಯಾಗಿ ಓದ್ಕೋಬೇಕು, ಪೃಥಿವೀ ಮಂಡಲೆ ಪ್ರಾಣಿಭಿ ಅನವರತಂ ಕ್ರಿಯಮಾಣ ಪುಣ್ಯಫಲಂ. ಎಲ್ಲ ಪ್ರಾಣಿಗಳು ಪುಣ್ಯ ಮಾಡ ಪ್ರಾಣಿಗಳು ಒಂದು ಗುಂಪಿದ್ದೇ ಇದೆ, ಯೋಗ್ಯರೆಲ್ಲ. ಆ ಸ್ವಯೋಗ್ಯಂ ಸರ್ವಮಪಿ ಅನಾಯಾಸೇನ ಪ್ರಾಪ್ಯತೆ, ಆ ಪುಣ್ಯಫಲ ತಮ್ಮ ಯೋಗ್ಯತೆ ಇದ್ದಷ್ಟು ಅನಾಯಾಸ ಬರಬೇಕು. ಅದು ಯಾವಾಗ ಅಂದರೆ ತಿಳ್ಕೊಂಡ್ರೆ ಬರುತ್ತೆ ಅಂತ. ಭಿಕ್ಷಾಟನ ಪ್ರಕರಣ ಓದಿದರೆ ಅರ್ಥ ಆಗುತ್ತೆ. ಯದಾ ಭೂತಾಗ್ನಿ ನಶ್ಯತಿ ತದಭಿಮಾನಿ ವಾಯೋ ಲೀಯತೆ. ಇದು ಕ್ರಮ ಇದು. ಯಥಾ ಭೂತಾಗ್ನಿ ನಶ್ಯತಿ, ಒಂದು ಬೆಂಕಿ ಎತ್ತು ಹರಿ ಹೋಯ್ತು, ದೀಪ ಎತ್ತು ಹರಿ ಹೋಯ್ತು, ಏನು ತಿಳ್ಕೊಬೇಕಾಗ, ತದಭಿಮಾನಿ ವಾಯೋ ಲೀಯತೆ. ಆ ದೀಪದ ಅಭಿಮಾನಿ ಅಗ್ನಿಭಿಮಾನಿ ಎಲ್ಲಿ ಹೋಗ್ತಾರೆ ಈಗ, ವಾಯುದೇವರ ಲಯ ಹೊಂತಾರೆ. ಯದಾಚ ಸೂರ್ಯ ಅಸ್ತಂ ಗಚ್ಚತಿ ತದಾ ಸೋಪಿ ವಾಯೋ ಲೀಯತೆ. ಸೂರ್ಯ ಮುಳುಗ್ತಾನೆ, ಇದು ಅಗ್ನಿ ಹೋಯಿತು ವಾಯುವಿನಲ್ಲಿ ಹೋಯ್ತು, ಸೂರ್ಯ ಎಲ್ಲಿ ಹೋಗ್ತಾನೆ ಮುಳುಗಿದ ತಕ್ಷಣ ವಾಯುವಿನಲ್ಲಿ ಹೋಗ್ತಾನೆ. ಯದಾತ ಚಂದ್ರೋ ಅಸ್ತಮೇತಿ, ಚಂದ್ರ ಅಸ್ತವಾಗ್ತಾನೆ, ತದಾ ಸೋಪಿ ತತ್ರೇವ ವಾಯು ಅಪ್ಪೇತಿ, ಅಪ್ಪೇತಿ ಲಯ ಹೊಂತಾರೆ ಈ ವಾಯುದೇವರಲ್ಲೇ. ಯದಾ ತತ್ರ ತತ್ರ ಸ್ಥಿತಾ ಆಪಃ ನಶ್ಯಂತಿ, ನೀರಿತ್ತು ಒಣಗೋಯ್ತು, ಅಲ್ಲಿರ್ತಕ್ಕಂಥ ನೀರೆಲ್ಲ ಒಣಗೋಗಿಬಿಟ್ರೆ ಎಲ್ಲಿ ಹೋಯ್ತು ಅಂತ ತಿಳ್ಕೊಬೇಕದನ. ತದ ಅಪರಹ ತತ್ರೈವ ಲೀಯಂತೆ, ಅಲ್ಲೂ ವಾಯುದೇವರು ಲಯ ಹೊಂದೋದು. ಏವಂ ಚತುರ್ಣಾಂ ದೇವಾನಾಂ ಸಂಹರ್ತೃತ್ವಾತ್ ವಾಯು ಸಂವೃಪ್ತೇ ಅಂತ ವಾಯುದೇವರಿಗೆ ಅಂತ ಕರೀತಾರೆ. ಅವರಿಗೆ ವಿಶೇಷವಾದಂಥ ಸಂವರ್ಗವಿದ್ಯೆ ಅಂತ ಹೆಸರು ಅದಕ್ಕೆ. ಏವಂ ಚತುರ್ಣಾಂ ದೇವಾನಾಂ ಸಂಹರ್ತೃತ್ವಾತ್, ಒಂದು ಕಡೆಗೆ ಅಗ್ನಿ, ಆಮೇಲೆ ಸೂರ್ಯ, ಆಮೇಲೆ ಚಂದ್ರ, ಆಮೇಲೆ ನೀರು, ಎಲ್ಲ ಲಯ ಹೊಂದಿದ್ದ ಯಾರಲ್ಲಿ, ವಾಯುದೇವರಲ್ಲಿ. ಅದಕ್ಕೆ ಅವ್ರಿಗೇನಂತ ಹೆಸರು, ಸಂವೃಕ್ತ ಅಂತ ಹೆಸರು. ಇದು ಸಂವರ್ಗ ನಾಮ ಇವ ನಾಮ ಏವಂ ಅಧಿದೈವತಂ. ಇವರು ಹೇಳಿದ್ದ ಅದೇನೆ ಜಾನಶ್ರುತಿಗೆ ಉಪದೇಶ ಮಾಡಿದ್ದು ಅದೇ ರೈಕರು. ಎಲ್ಲ ಗೊತ್ತಿದೆ, ಇದೊಂದು ಗೊತ್ತಿಲ್ಲ, ಏನು ಮಹಾ ಅಂತ ಹೇಳಿದ್ರಲ್ಲ, ಈ ವಿದ್ಯೆ ಗೊತ್ತಿಲ್ಲದೆ ಹೋದರೆ ಅದು ಉಪಯೋಗ ಬರಲಿಲ್ಲ ಅಂತ ಅರ್ಥ. ಇವೆಲ್ಲ ಇಟ್ಟಿದ್ದಾರೆ, ಅಸೆಂಬ್ಲಿ ಮಾಡೋಕ್ಕೆ ಬರ್ತಾ ಇಲ್ಲ ಅವನಿಗೆ. ಅಸೆಂಬ್ಲಿ ಮಾಡೋದೇನೋ ವಿದ್ಯೆ ಅದು, ಅಂತ ಗೊತ್ತಾ ಮಿಷನ್ ತಂದುಕೊಡ್ತಾರೆ, ಅಸೆಂಬ್ಲಿ ಮಾಡೋಕೆ ಬರ್ತಾನು, ಸ್ವಲ್ಪ ಹೆಚ್ಚು ಕಡಿಮೆ ಏನಾಗಿಬಿಡುತ್ತದೋ, ವರ್ಕ್ ಮಾಡೋದಿಲ್ಲ. ಬೇರೆ ಇನ್ನೂ ಕೆಲಸ ಶಾರ್ಟ್ ಆದರೆ ಗೋವಿಂದ ಸರಿ ಕರೆಕ್ಟಾಗಿ ಸೆಟ್ ಆಗಬೇಕು. ಅದು ಅಸೆಂಬ್ಲಿ ಮಾಡೋದು ಅಂತ ಗೊತ್ತಾಗ್ತದೆ ನಿಮಗೆ, ಅದು ನೀವು ತೆಗೆದುಹಾಕೋದು ಬೇರೆ, ಸೇರಿಸೋದು ಬೇರೆ. ಶ್ರೋತ್ರಾಭಿಮಾನಿ ಎಷ್ಟೋ ಸತ್ತೆ ಟೇಬಲ್ಗೆ ಇರುತ್ತೆ, ಸ್ಕ್ರೂ ತೆಗೆದು ಬಿಡ್ತಾರೆ, ಹಾಕ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ಬಿಡಿ, ಅಲ್ಲೊಂದು ಸೇರಿ ಸೇರಿ ಒದ್ದಾಡ್ತಿರ್ತಾರೆ ಪಾಪ. ಅದಕ್ಕೆ ಅವ್ರು ಏನು ಮಾಡಿ ನಂಬರ್ ಹಾಕ್ಬಿಟ್ಟು ಸರಿಯಾಗಿ ನೆನ್ಪಿಟ್ಕೊಂಡಿರ್ತಾರೆ, ಒಂದು ಒಂದು ಎರಡು ಎರಡು ಅಂತ ಹಾಕ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ ಆಗೋಲ್ಲ. ಬರೀ ಇಡ್ಲಕ್ಕವ್ರು ಏನಾಗುತ್ತದೆ, ಮಾಡಿ ಹೆಚ್ಚು ಕಡೆ ಮುರಿದೇ ಹೋಗುತ್ತೆ ಕೆಲವು ಸಲ, ಪೂರ್ತಿ ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ಅದೆಲ್ಲ ಕ್ರಮ ಗೊತ್ತಿರಬೇಕು. ಅಧ್ಯಾತ್ಮಂಚ ಯದಾ, ಇದು ಅಧ್ಯಾತ್ಮಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂದರೆ, ಯದಾ ಜೀವ ಸ್ವಪಿತಿ ತದಾ ವಾಗಭಿಮಾನಿ ಅಗ್ನಿ ಪ್ರಾಣಯೇವ ಲೀಯತೆ. ಉಪಷ್ಟದಲ್ಲಿ ಬಂದಿದೆ, ಇಲ್ಲೇನು ಅಗ್ನಿಗೆ ಇಲ್ಲಯ್ಯ ಅಂತ ಹೇಳಿದ್ರೆ ವಾಯುವಿನಲ್ಲಿ ಇಲ್ಲೂ ಹಾಗೇನೆ, ಮಾತು ನಿಂತು ಹೋಗುತ್ತೆ, ಎಲ್ಲಿಗೆ ಹೋಗುತ್ತದ, ವಾಯುದೇವರ ಲಯ. ಪ್ರಾಣ ಏವ ಲೀಯತೆ ಏವಂ ಚಕ್ಷುರಭಿಮಾನಿ ಸೂರ್ಯ ಎಕ್ಸ್ಟೆಂಡ್ ಮಾಡಿಕೊಂಡ್ರು, ಕಣ್ಣು ಕಾಣೋದಿಲ್ಲ, ಕಣ್ಣು ಅಲ್ಲಿ ಅದು ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ಅವನಿಗೆ, ಏನಾಯ್ತು ಸೂರ್ಯ ಇಲ್ಲಯ ಹೊಂದಿದ್ದಾನೆ ಈಗಾಗಲೇ. ಯಥಾ ಪ್ರಕಾರ ಪ್ರಾಣದೇವರಲ್ಲೇ. ಶ್ರೋತ್ರಾಭಿಮಾನಿ ಚಂದ್ರ ಅಲ್ಲೂ ಹಾಗೇನೆ, ಮನೋಭಿಮಾನಿ ಕಾಮಸ್ಥಿತಿ ಅಲ್ಲೇ ಎಲ್ಲಯ್ಯ ಹೊಂದಿದ್ದವರು ಎಲ್ಲ ಕೂಡ ವಾಯುದೇವರಲ್ಲಿ. ತ್ರಯೋಪಿ ತತ್ರೈವ ಲೀಯಂತೆ, ಲೀಯಂತೆ ಆಗಿದೆ, ಲೀಯಂತೆ ಇರಬೇಕದು. ಏವಂ ಚತುರ್ಣಾಂ ದೇವಾನಾಂ ಸಂಮತೃತ್ವ ಸಂವರ್ಗನಾಮ. ಈಗ ನಾಲ್ಕು ದೇವತೆ, ಅದು ಹೊರಗಿಂದು ತಿಳ್ಕೊಂಡ್ರೆ ಅದು, ಒಳಗಿಂದು ತಿಳ್ಕೊಂಡ್ರೆ ಅಧ್ಯಾತ್ಮ. ನಮ್ಮ ದೇಹದಲ್ಲೇ ಅನ್ವಯ ಮಾಡ್ಕೊಂಡಾಗ ಏನಾಗುತ್ತೆ, ಅಧ್ಯಾತ್ಮ ಆಗುತ್ತೆ. ನಾ ಅಗ್ನಿ ಆರೋದ್ರೆ ನೋಡಿದ್ವಿ ಅಲ್ಲಿ, ಸುಮ್ಮನೆ ನೋಡ್ಕೊಡ್ಕೋಬಾರ್ದು. ಓ ಅಗ್ನಿಗೆ ಅಭಿಮಾನ ದೇವತೆ, ವಾಯುಗ ವಾಗ್ಯ ಅಭಿಮಾನ ದೇವತೆ ಯಾರು, ಅಗ್ನಿ. ನಾವು ಕೊನೆಗೆ ಲಯ ಹೊಂದೋದು ಎಲ್ಲಿ, ಅವರು ಪ್ರಾಣದೇವರಲ್ಲಿ. ಚಿಂತನೆ ಮಾಡಬೇಕಾದ ಸೂರ್ಯ ಮುಡಿದ ತಕ್ಷಣ ಚಿಂತನೆ ಮಾಡಬೇಕು, ಇದು ಸೂರ್ಯ ಮುಡಿದ, ನಾವು ಕಣ್ಣಭಿಮಾನ ದೇವತೆ ಸೂರ್ಯ, ಅಂತ್ಯಕಾಲಕ್ಕೆ ಏನಾಗ್ತಾನೆ, ಸೂರ್ಯ ವಾಯುದೇವರಲ್ಲಿ ಲಯ ಹೊಂದ್ತಾನೆ. ಇದು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಅಧ್ಯಾತ್ಮ ಬಂದಾಗ. ಏವಂ ಚತುರ್ಣಾಂ ದೇವಾನಾಂ ಸಂವರ್ತೃತ್ವ ಸಂವರ್ಗನಾಮ. ಏವಂ ಸ್ವಭಕ್ತಾನಾಂ ಸರ್ವದೋಷ ದೋಷಾನ್ ದೂರೀಕರೋತಿ ಇತಿ ದುರ್ನಾಮ ಪ್ರಾಣಃ. ವಾಯುದೇವರಿಗೆ ದುಹು ಅಂತ ಹೆಸರಿದೆ. ಯಾತಕ್ಕೆ ಸ್ವಭಕ್ತಾನಾಂ ಸರ್ವದೋಷಾನ್ ದೂರೀಕರೋತಿ ಇತಿ ದುಹು, ದೂರೀಕರಣ ಮಾಡೋದಕ್ಕೆ ದುಹು ಅಂತ ವಾಯುದೇವರಿಗೆ ಹೆಸರಿದೆ. ಅಂದು ಪಾಪಗಳನ್ನು ಪರಿಹಾರ ಮಾಡುವವರು ಅಂತ ಅರ್ಥ. ಅಧ್ಯಾತ್ಮ ಅಧಿದೈವ ಭೇದೇನ ಅಷ್ಟೌ ದೇವಾಹ ಪ್ರಾಣಸ್ಯ ರೂಪಂ. ಹೀಗೆ ಹೇಳಿದ್ರಲ್ಲ, ಅಧ್ಯಾತ್ಮ ಅಧಿದೈವ, ಆ ವಸ್ತುಗಳು ತಗೊಂಡಾಗ ಅಧಿದೈವ, ಒಳಗಿನ ಅಧ್ಯಾತ್ಮ ತಗೊಂಡಾಗ ದೇವತೆಗಳು. ಅದಕ್ಕೆ ಒಟ್ಟು ನಾದ ನಾಲ್ಕು ಇದು ನಾಲ್ಕು ಎಂಟಾಯ್ತಲ್ಲ. ಮೊದಲೇನು ತಗೊಂಡ್ರು, ಈಗ ಭೂ ಅಗ್ನಿಯಿಂದ ತಗೊಂಡ್ರು, ಅಗ್ನಿ ಸೂರ್ಯ ಚಂದ್ರ ಈ ರೀತಿ ತಗೊಂಡ ನಾಲ್ಕು ಅಭಿಮಾನ ಲಯ. ಅವೆಲ್ಲ ಅಭಿಮಾನಿ ದೇವತೆಗಳು, ಮೊದಲು ವಸ್ತು ಅಭಿಮಾನಿ ದೇವತೆಗಳು, ವಸ್ತು ತಗೊಂಡಾಗ ವಸ್ತು ಆಯಿತು, ದೇವತೆಗಳು ಅಧಿದೈವ ಆಯಿತು, ಒಳಗೆ ತಗೊಂಡಾಗ ಅಧ್ಯಾತ್ಮ ಆಯಿತು. ಒಂದು ವಸ್ತು ಜಡ ಪದಾರ್ಥ ಅಧಿಭೂತ, ಅದು ಅಗ್ನಿ ಬೆಂಕಿ ಇದೆ ಅಧಿಭೂತ, ಅದು ಅಗ್ನಿ ದೇವರಿದ್ದಾರೆ ಅದೇನೋ ಅಧಿದೈವ, ಅದು ಒಳಗೆ ಅಪ್ಲೈ ಮಾಡಿಕೊಂಡಾಗ ಅಧ್ಯಾತ್ಮ ಆಯಿತು. ಈ ಅಧ್ಯಾತ್ಮ ಅದೇ ಅಧ್ಯಯನ ಕೇಳಿದ್ರು, ಕಿಂಬದ ಅಧ್ಯಾತ್ಮ ಅಂತ ಹೇಳ. ಎಂಟನೇ ಅಧ್ಯಾಯ ಪೂರ್ತಿ ಅದೇನೆ, ಅಧಿದೈವಂ ಕಿ ಮುಚ್ಚದೆ ಅಧಿಯಜ್ಞ ಕಥಂ ಕೋತ್ರ ಜ್ಞೇಯೋಸಿ ಪುರುಷೋತ್ತಮ ಅಂತ ಹೇಳ್ಬೇಕಾದ್ರೆ ಎಂಟನೇ ಅಧ್ಯಾಯ ಪೂರ್ತಿ ಅದೇ ವಿಷಯ ಬಂದಿರೋದು. ಅಧ್ಯಾತ್ಮಾದಿ ದೈವ ಭೇದೇ ಆಫೀಸರ್ ಅಂತಾರೆ, ಅದು ಬಿಲ್ಡಿಂಗು, ಆಫೀಸ್ ಅಂತಾರೆ ಬಿಲ್ಡಿಂಗ್, ಆಫೀಸರ್ ಅಂದರೆ ಮಡಿ ಆಯ್ತು, ಇಮಿಡಿಯೇಟಾಗಿ ಅಲ್ಲಿಗೆ ಹೋದ. ಅದು ಎಷ್ಟು ಡಿಫ್ರೆನ್ಸ್ ಇದೆ, ಆಫೀಸರ್ ಗೊತ್ತಾ ಆಫೀಸ್ ಗೊತ್ತಾ ಅಂತ ಹೇಳಿದಾಗ, ಅಧಿಭೂತ ಗೊತ್ತಾ ಅಧಿದೈವ ಗೊತ್ತಾ ಅಂತ ಅರ್ಥ. ಆ ಯಾವ್ಯಾವ ಭೂತಕ್ಕೆ ಯಾವ ಅಭಿಮಾನಿ ದೇವತೆಗಳು, ಯಾರು ಇವರು ಆಫೀಸರ್ ಅಂತ ಯಾವುದಕ್ಕೆ ಅಂತ ಕೇಳಿದ. ಅಲ್ಲಿ ಭೂತಜ್ಞಾನ ಬೇಕು, ಇವರು ಭೂತ ಕೇಳಿದ ಆಫೀಸರ್ ಯಾರು ಅಂತ, ಅಧಿದೈವ ಜ್ಞಾನ ಬೇಕು ಅದಕ್ಕೆ. ಗೊತ್ತಾಯ್ತಾ, ಅಧಿಭೂತದಿಂದ ಅಧಿದೈವ, ಅದೇ ಅಧಿಭೂತ. ನಮ್ಮ ದೇಹದಲ್ಲಿ ಅದು ಅನುಸಂಧಾನ ಮಾಡಿಕೊಂಡಾಗ ಅದು ಅಧ್ಯಾತ್ಮಕ್ಕೆ ಬರುತ್ತೆ. ಮೂರು ಸ್ಟೇಜ್ ಇದೆ ಅದಕ್ಕೆ. ಇಷ್ಟು ಹೇಳಿ ಅಧ್ಯಾತ್ಮಾದಿ ದೈವ ಭೇದೇನ ಅಷ್ಟೌ, ಅಧ್ಯಾತ್ಮ ಅಧಿದೈವ ಭೇದೇನ ಅಷ್ಟೌ ದೇವಾಹ ಪ್ರಾಣಸ್ಯ ರೂಪಂ ದ್ವಯಂಚೇತಿ. ಒಟ್ಟೇನ ಇದೈದು ಅದೈದು ತೊಗೊಂಡ ದಶಕಂ ದಶದಿಷ್ಟು ಸ್ಥಿತಂ ಪೂರ್ಣವನ್ನಂ ವಿಶೇಷೇಣ ರಾಜತ್ ರಾಜನಾಥ್ ವಿರಾಟ್ ಇತ್ಯುಕ್ತೋ ಹರಿಹಿ ಅವರುಂಕೆ. ಈ ರೀತಿ ತಿಳ್ಕೊಂಡು ಹತ್ತು ರೂಪದ ಪ್ರಾಣದೇವರು ಈ ರೀತಿ ಅಧಿದೈವ ಅಧ್ಯಾತ್ಮ ರೂಪವಾದ ಈ ನಾಲ್ಕು ದೇವತೆಗಳಲ್ಲಿದ್ದು ಹೊರಗೂ ಇದ್ದು ಒಳಗೂ ಇದ್ದು ಅಂತ್ಯಕಾಲಕ್ಕೆ ಎಲ್ಲ ದೇವತೆ ತಮ್ಮನ್ನು ಇಟ್ಕೊಂಡು ಹೋಗ್ತಾರೆ ಅಂತ ಯಾರು ತಿಳ್ಕೊತಾರಲ್ಲ, ಅವ್ರಿಗೇನಾಗುತ್ತೆ ಅಂದರೆ ಸರ್ವ ಪ್ರಾಣಿ ಬಿ ಕ್ರಿಯಮಾಣ ಪುಣ್ಯಫಲಂ ಸ್ವಯೋಗ್ಯಂ ಸರ್ವಪಿ ಅನಾಯಾಸೇನ ಪ್ರಾಪ್ಯತೆ. ಯಾರೇ ಪುಣ್ಯ ಮಾಡಿದ್ರು ಯಾವ ಪುಣ್ಯದ ಭಾಗ ಬರುತ್ತೆ ಒಂದು ಸ್ವಲ್ಪ ಗೊತ್ತಾಯ್ತಲ್ಲ. ಯಾರೇ ಪುಣ್ಯ ಮಾಡಿದ್ರು ಕೂಡ ಯಾತ್ರೆ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋದ್ರೆ ಪುಣ್ಯ ಭಾಗ ಬರುತ್ತೋ ಇಲ್ಲ, ಬಸ್ ಪಾಪ ಭಾಗ ಬರೋದೇ ಜಾಸ್ತಿ ಪುಣ್ಯ ಭಾಗ ಬರೋದಕ್ಕಿಂತ. ಯಾತಕ್ಕೆ ಎಲ್ಲರೂ ಬೈದು ಬೈದು ಬಂದು ಬಂದಿರ್ತಾರೆ, ಕೇಳಿ ಸಾಲ್ ಮಾಡಿಬಿಟ್ಟಿರ್ತಾರೆ. ಇಲ್ಲ ಹೋಗ್ತಾರೆ ಪಡೀರು ಊಟ ಅಂತಾರೆ, ಅಡುಗೆ ಮಾಡಿಸಿರೋದಿಲ್ಲ, ನೋಡಿದರೆ ಮೈಲಿಗೆ ಇರುತ್ತೆ. ಮತ್ತೆ ಏನೋ ಹೇಳ್ತಾರೆ, ಅಲ್ಲರೂ ಬಾಯಿ ಬಂದ ಬೈದು ಬಿಡ್ತಾರೆ ಅಲ್ಲಿ ಹೋಗಿಬಿಟ್ಟಾಗ, ಬೇಕಾದ್ರೆ ಊಟ ಮಾಡಿ ಸಾಕಾರ ಬಿಡ್ರಿ ಅಂದ್ಬಿಡ್ತಾರೆ. ಪುಣ್ಯ ಬಂದು ಏನಾಯ್ತು ಅವ್ರಿಗೀಗ, ಅನಾಯಾಸ ಅಷ್ಟು ಜನಕ್ಕೆ ತೀರ್ಥಯಾತ್ರೆ ಮಾಡಿಸಿದ ಪುಣ್ಯ ಸುಲಭ, ದುಡ್ಡಿನ ಕಡೆ ಮೈಂಡ್ ಹಾಕ್ಬಿಟ್ಟು ಕಳ್ಕೊಂಡ್ಬಿಡ್ತಾರೆ, ಹಣ ಹೋಗ್ಬಿಡುತ್ತೆ, ಪುಣ್ಯ ಉಳ್ಕೊಂಡ್ಬಿಡುತ್ತೆ. ಸರ್ವಪ್ರಾಣಿಗೆ ಕ್ರಿಯಮಾಣ, ಇವತ್ತು ಏನು ಅನುಸಂಧಾನ ಮಾಡ್ತಾರೆ, ನಾವಿಷ್ಟು ಅನುಸಂಧಾನ ಮಾಡಿದರೆ ಉಳಿದ ಪ್ರಾಣಿ ಮಾಡೋ ಪುಣ್ಯ ನಮಗೆ ಬರುತ್ತೆ ಅಂತ ಹೇಳ್ತೀರಿ. ವಾಯುದೇವರಿಗೆ ಎಷ್ಟು ಪುಣ್ಯ ಬರುತ್ತೆ? ತಸ್ಮಿನ್ನಪೋ ಮಾತರಿಶ್ವಾದಾದಿ, ಎಲ್ಲರಲ್ಲೂ ನಿಂತು ಎಲ್ಲ ಕಾಲಕ್ಕೂ ಮಾಡಿಸೋದ್ಯಾರೋ ಅವರೇ. ಅದಕ್ಕೆ ಅತಿ ಹೆಚ್ಚು ಪುಣ್ಯ ಬರೋದು ಯಾರಿಗೆ? ವಾಯುದೇವರಿಗೆ. ದೇವರಿಗೆ ಪುಣ್ಯ ಅಂತ ಕರಿಬಾರ್ದು, ಯಾತಕ್ಕೆ? ನಿಯಾಮಕಾತ. ಈ ಸಂಬಳ ಅಂತೇಳಿ ಓನರಿಕ್ಕ ಸಂಬಳ ಅಂತ ಕರೆಯೋರ್ಥ, ಓನರಿಗೆ ಸಂಬಳ ಅನ್ನೋದಿಲ್ಲ ಅದನ್ನು. ಅದಕ್ಕೆ ದೇವರದು ಕೇವಲ ಸ್ವರತ ಹೊರತು ಇನ್ನು ಯಾವುದನ್ನು ಚಿಂತನೆ ಮಾಡಬಾರ್ದು ದೇವರಿಗೆ. ಆ ಹತ್ತಾಗತ್ತೆ, ಹತ್ತು ಪ್ಲಸ್ ವಾಯುದೇವ ಹತ್ತು ರೂಪದಲ್ಲಿದ್ದಾರೆ. ಪ್ರಾಣಾದಿ ಐದು, ಮತ್ತು ಇನ್ನೊಂದು ಧನಂಜಯಾದಿ ಐದಿದೆ. ಸಾಮಾನ್ಯ ನಮ್ಗೆ ಹೇಳ್ಬೇಕಾ ಐದು ಹೇಳ್ಬಿಡ್ತಾರೆ, ಐದನ್ನೇ ಮರ್ತು ಬಿಡ್ತಾರೆ ಅಂತ ಹೇಳಿ ಹತ್ತು ಚಿಂತನೆ ಮಾಡಬೇಕು. ಸೀನೋದಕ್ಕೆ ಕೆಂಬೋದಕ್ಕೆ ಒಂದು ಪ್ರಾಣದೇವರು ಇದ್ದಾರೆ, ಗೊತ್ತಾಯ್ತಾ? ಭಾರ ಎತ್ತಬೇಕಾದ್ರೆ ಒಂದು ಪ್ರಾಣದೇವರು ಇಲ್ದೋರು ಎತ್ತಲಕ್ಕಾಗೋದಿಲ್ಲ, ಆಯಾ ರೂಪದಲ್ಲಿ ಇರ್ತಾರೆ. ಅದು ಸಂಕ್ಷಿಪ್ತವಾಗಿ ಐದು ಹೇಳಬೇಕು. ಅತಿ ಮುಖ್ಯವಾಗಿ ಒಂದು ಸ್ವಲ್ಪ ಬಿಡಿಸಿದ್ರೆ ಐದು, ಸ್ವಲ್ಪ ಬಿಡಿಸಿದ್ರೆ ಹತ್ತು. ಹತ್ತು ತಿಳ್ಕೊಂಡಾಗ ಪೂರ್ಣ ಜ್ಞಾನ ಬಂದಾಗಲೆಕ್ಕ. ಅವೆಲ್ಲ ಉಪಾಸನೆ ಆಗ ದೇವ ಪೂಜೆ ಕಾಲಕ್ಕೆ ಅವೆಲ್ಲ ಹೇಳಬೇಕು. ಗೊತ್ತಾಯ್ತು, ವಿಮರಾಜ ಶಕ್ತಿಗೆ ಪೂಜೆ ಮಾಡಬೇಕಾದ್ರೆ ದೇವರ ಕಮಲದೊಳಗೆ ಅವೆಲ್ಲ ಚಿಂತನೆ ಮಾಡಬೇಕು. ಅದಿಷ್ಟು ಕೂಡ ಯಾವ ಮುಖ್ಯವಾಗಿ ದೇವರಿಗೆ ಮತ್ತೆ ಮಾತಾಡಾಗೆ ಇಲ್ಲ, ಮುಗಿತಾರೆ. ನೆಕ್ಸ್ಟ್ ಅಚ್ಚಾ ಭೋಜನ ಪ್ರಕರಣಂ, ಇದು ನಮ್ಗೆ ಅರ್ಥ ಆಗಬೇಕು. ಕೊನೆ ಪಾಠ ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ನಿತ್ಯ ಹಾಗೆ ಊಟ ಮಾಡೋಕೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಸ್ಯ ಉಪಾಸನಸ್ಯ ಮಾತು ಸಕಾಶಾತ್ ಸುತಾನಾಮಿವ ವೈಶ್ವಾನರಾತ್ಮನಃ ಸಕಾಶಾತ್ ಸರ್ವಪುರುಷಾರ್ಥಾವಾಪ್ತಿ ಫಲಂ ತತಾಹಿ. ಅಸ್ಯ ಉಪಾಸನಸ್ಯ, ಈ ಉಪಾಸನೆ ಮಾಡಿದರೆ ಪ್ರತಿಯೊಂದಕ್ಕೂ ಮೊದಲು ಫಲ ಹೇಳಿಬಿಡ್ತಾರೆ, ಇಂಟ್ರೆಸ್ಟ್ ಬರಲಿ ಅಂತೇಳಿ ಫಲ ಹೇಳ್ತಾರೆ. ಭೋಜನ ಪ್ರಕರಣ ಸರಿಯಾಗಿ ತಿಳ್ಕೊಂಡ್ರೆ ತಾಯಿಯಿಂದ ಮಕ್ಕಳಿಗೆ ಹೇಗೆ ಗೊತ್ತಾಯ್ತಾ ಆಹಾರ ಸಿಗುತ್ತೋ, ಹಾಗೆ ವೈಶ್ವಾನರೂಪಿ ಪರಮಾತ್ಮನಿಂದ ಸರ್ವಪುರುಷಾರ್ಥಾವಾಪ್ತಿ ಫಲ. ತಾಯಿ ಬರೀ ಅನ್ನಾಗಿನ ಕೊಡ್ತಾವಷ್ಟೇ, ದೇವರೇನು ಮಾಡ್ತಾನೆ ಸರ್ವಪುರುಷಾರ್ಥ ಕೊಟ್ಬಿಡ್ತಾನೆ. ಈ ರೀತಿ ಊಟ ಮಾಡಿದರೆ ಯಜ್ಞ ಆಗುತ್ತೆ, ಅದು ಯಜ್ಞ ಅಂತ ಹೆಸರದು, ಊಟ ಅಂತ ಕರೆಯೋದಿಲ್ಲ, ವೈಶ್ವಾನರ ಯಜ್ಞ ಅಂತ ಕರೆದು ಬಿಡ್ತಾರೆ. ಹಾಗೆ ಮಾಡಿದರೆ ಊಟ, ಹೀಗೆ ಮಾಡಿದರೆ ಊಟ ಯಜ್ಞ, ಅದು ಪ್ರಾಣಾಗ್ನಿಹೋತ್ರ ಅಂತ ಹೆಸರು. ತಥಾ ಹಿ ಕ್ರೀಡಾತ್ಮಕತ್ವಾತ್ ಜುನಾಮಕಂ ಸ್ವರ್ಗಾಧಾರಂ ಅತಿತೇಜಸ್ವಾತ್ ಅತಿತೇಜಸ್ವಾತ್ ಸುತೇಜ ಆಖ್ಯಂ ವೈಶ್ವಾನರಸ್ಯ ಶಿರಃ. ವೈಶ್ವಾನರೂಪಿ ಪರಮಾತ್ಮ ಇದ್ದಾನೆ, ಆ ಶಿರಸ್ಸು ಏನಂತ ಹೆಸರಿದೆ? ಸುತೇಜಸ್ ಅಂತ ಹೆಸರು. ಕ್ರೀಡಾತ್ಮಕತ್ವಾತ್ ಜುನಾಮಕಂ ಸರ್ವಾಧಾರ ಸ್ವರ್ಗಾಧಾರಂ ಅತಿತೇಜಸ್ವಾತ್ ಸುತೇಜ ಸುತೇಜ, ಅತ್ಯಂತ ಹೆಚ್ಚು ತೇಜಸ್ಸಿನಿಂದ ಕೂಡಿರೋದ್ರಿಂದ ಅದಕ್ಕೆ ಶಿರಸ್ಸಿಗೆ ಏನಂತ ಹೆಸರಿದೆ? ಸುತೇಜ ಅಂತ ಹೆಸರಿದೆ. ಆಯುಷಾಂ ಆದಾನಾದಿ ಆದಾನ ಅನಾದಾನಾದಿ ಇತ್ಯಾಖ್ಯಾಂ ಆದಿತ್ಯಾಧಾರಂ ಸರ್ವರೂಪ ವಿಷಯತ್ವಾತ್ ವಿಶ್ವರೂಪಾಖ್ಯಂ ವೈಶ್ವಾನರಸ್ಯ ಚಕ್ಷುಃ. ವೈಶ್ವಾನರ ಚಕ್ಷು ಯಾವುದು ಅಂತ ಕೇಳಿದರೆ ಆಯುಷಾಂ ಆದಾನಾತ್ ಆದಿತ್ಯಾಖ್ಯಂ. ಆದಿತ್ಯ ಎಂಬ ಹೆಸರಿನಲ್ಲಿ ಪರಮಾತ್ಮ ಕಣ್ಣಲ್ಲಿ ನೆನ್ಬಿಟ್ಕೊಂಡ್ರಾಯ್ತು, ಕಣ್ಣು ಆದಿತ್ಯ. ಆಹವ ವೈಶ್ವಾನರೂಪಿ ಪರಮಾತ್ಮನಿಗೆ ಶಿರಸ್ಸು ಸುತೇಜಸ್ಸು ಮುಖ ಇದೇನಾಗಿದೆ? ವಿಶ್ವರೂಪ ವಿಶ್ವಾನರಸ್ಯ ಚಕ್ಷು. ಕಣ್ಣು ಅಂತ ಹೇಳಿದರೆ ಯಾವುದಾದ್ರು ಸೂರ್ಯ. ಆಹವನೀಯ ಚಕ್ಷುನಲ್ಲಿದ್ದು ಸೂರ್ಯ. ಆಹವನೀಯಾಧಾರಂ ವೈಶ್ವಾನರಸ್ಯ ಮುಖಂ. ವೈಶ್ವಾನರೂಪಿ ಪರಮಾತ್ಮನ ಮುಖ ಯಾವುದು ಅಂತ ಕೇಳಿದರೆ ಆಹವನೀಯ ಅಗ್ನಿ. ದಕ್ಷಿಣಾಗ್ನಿಯ ಆಧಾರಂ ವೈಶ್ವಾನರಸ್ಯ ಮನಃ. ದಕ್ಷಿಣಾಗ್ನಿಗೆ ಆಧಾರವಾದ ರೂಪವೇ ವೈಶ್ವಾನರೂಪಿ ಪರಮಾತ್ಮನಿಗೆ ಮನಸ್ಸು. ಗಾರ್ಹಪತ್ಯಾಧಾರಂ, ಅಗ್ನಿಗಳು ಮೂರು, ಆವಹನೀಯ, ದಕ್ಷಿಣಾಗ್ನಿ ಮತ್ತು ಗಾರ್ಹಪತ್ಯಾಗ್ನಿ ಅಂಥೇಳಿ. ಅದಕ್ಕೆ ತೇತಾಗ್ನೇಯ ಇವ ಆಚಾರ್ಯರು, ವೇದವ್ಯಾಸ ದೇವರು ಮತ್ತು ನಾರಾಯಣ ದೇವರು ಮೂರ್ದಾಗೇನಿತ್ತು, ಆಮ್ನಾಯಾಸ್ತ್ರ ತತ್ವಬೋಧ ಕಾಸ್ತೇ ಅಂಥೇಳಿ ಅಧ್ಯಾಯದಲ್ಲಿ ಹೇಳ್ತದೆ. ಎಂಟನೇ ಅಧ್ಯಾಯದ ಕೊನೆಗೆ ಹೇಳಬೇಕಾದ್ರೆ, ಮೂರು ಜನ ಇದ್ರೆ ಹೇಗಿದ್ದರು ಅಂದರೆ, ಮೂರು ವೇದಗಳಿದ್ದಾಗಿದ್ದರು, ಮೂರು ಅಗ್ನಿಗಳಿದ್ದಾಗಿದ್ದರು ಅಂತ ವರ್ಣನೆ ಮಾಡ್ತಾರೆ. ಆ ಅಗ್ನಿಗಳು ಅಂದರೆ ಇವು ಮೂರು, ವೈಶ್ವಾದರಸ್ಯ ಲೋಮಾನಿ, ಇನ್ನು ಗಾರ್ಹತ್ಯಾಧಾರ ವೇದ್ಯಾಧಾರ ವೇದಿ ಇದೆ, ವೇದಿ ಊಟ ಮಾಡೋ ತಟ್ಟೆಗೆ ವೇದಿ ಅಂತ ಕರೀತಾರೆ. ಅದಕ್ಕೇನು ಹೆಸರು? ವೈಶ್ವಾದರಸ್ಯ ಉರಹ, ಪರಮಾತ್ಮನ ವಕ್ಷಸ್ಥಳದ ಪ್ರದೇಶ ಅದು. ಅದೆಲ್ಲ ಅನುಸಂಧಾನ ಇರಬೇಕು, ಊಟ ಮಾಡಬೇಕಾದ್ರೆ ಇಷ್ಟು ಅನುಸಂಧಾನ ಎದ್ದು ಮಾಡಬೇಕು. ದರ್ಭಾಧಾರಾಣಿ ವೈಶ್ವಾದರಸ್ಯ ಲೋಮಾನಿ, ಯಜ್ಞಕ್ಕೆ ದರ್ಭಗಳು ಬೇಕಲ್ಲ, ಅವಿಷ್ಟು ಪರಮಾತ್ಮನ ಲೋಮಗಳಿದ್ದಾಗೆ. ಜ್ಞಾನರು ಜ್ಞಾನಾಯು ರೂಪತ್ವಾತ್ ವಾಯುವಾಖ್ಯ ತದಾಶ್ರಯ ಸರ್ವಾಶಕ್ಯ ಕರ್ಮ ಕರ್ತೃತ್ವಾತ್ ಪೃಥಕ್ ವರ್ತನಾಮಕ ವರ್ತನಾಮಕ ತಾದೃಶ ಕರ್ಮ ಕರ್ತೃತ್ವಾತ್ ತನ್ನಾಮಕ ಮುಖ್ಯ ಪ್ರಾಣಾಶ್ರಯಶ್ಚ ವೈಶ್ವಾದರಸ್ಯ ಪ್ರಾಣ. ಇದು ಪ್ರಾಣ ಯಾವುದು ಅಂತ ಕೇಳಿದರೆ, ಮುಖ್ಯ ಪ್ರಾಣನೇ ಅಹಂ ವೈಶ್ವಾನರೋ ಭೂತ್ವ. ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಇದು. ವೈಶ್ವಾನರೋ ಭೂತ್ವ ಒಂದು ಒಗಟನೆ ಹೇಳಿದ್ದಾರೆ, ವಿಸ್ತಾರವಾಗಿ ಇದಿಷ್ಟು ಚಿಂತನೆ ಕ್ರಮ ಹೇಳುತ್ತಾರೆ. ಜ್ಞಾನಾಯು ರೂಪತ್ವ, ಜ್ಞಾನರೂಪನಾದ್ರಿಂದ ವಾ, ಆಯುರೂಪನಾದ್ರಿಂದ ಆಯು, ಎರಡು ಸೇರಿ ವಾಯು ಅಂತಾಯಿತು. ತದಾಶ್ರಯ ಸರ್ವಾಶಕ್ಯ ಕರ್ಮ ಕರ್ತೃತ್ವಾತ್, ವಾಯುದೇವರ ಮಹಿಮೆ ಏನು ಅಂದರೆ ಸರ್ವ ಅಶಕ್ಯ ಕರ್ಮ ಕರ್ತೃತ್ವಾತ್, ಉಳಿದವರಿಗೆ ಆಗದೇ ಇದ್ದ ಕೆಲಸವನ್ನು ಮಾಡ್ತಾರೆ. ಆಜ್ಞಾಮನ್ನೇರಧಾರ್ಯಾಮ್ ನೆನಪಿರಬೇಕು, ಅದಕ್ಕೆ ವಾಯುದೇವರ ಮಹಿಮೆ. ಎಲ್ಲರೂ ಮಾಡೋ ಕೆಲಸ ಮಾಡಿದರೆ ಸಾಮಾನ್ಯರಾಗಿ ಬಿಡ್ತಾರೆ, ಮಾಡಲಿಕ್ಕಾಗದಿದ್ದರೆ ಮಾಡಿದಾಗ ಏನಾಗುತ್ತೆ? ಅದು ವಿಶೇಷ ಬರುತ್ತೆ, ಅದು ವಾಯುದೇವರ ಸಾಮರ್ಥ್ಯ. ದುರ್ಯೋಧನ ಕೊಲ್ಲೋದು ಬೇರೆಯವರು ಸಾಧ್ಯ ಇರಲಿಲ್ಲ, ಭೀಮಸೇನ ದೇವರು ಕೊಂದರು. ಭಾಷ್ಯ ಬರೆಯೋದು ಬೇರೆಯವರು ಸಾಧ್ಯ ಇರಲಿಲ್ಲ, ಭೀಮಸೇನ ಮಾಡಿದರು. ಅದೇ ರೀತಿಯಲ್ಲಿ ಸಮುದ್ರ ದಾಟೋದು ಬೇರೆ, ಸೀತಾಕೃತಿಗೆ ಇದೆಲ್ಲ ಮೆಸೇಜ್ ಕೊಡೋದು ಯಾವ ದೊಡ್ಡ ಕೆಲಸ ಅದು, ಅದು ಯಾರಿಂದ ಸಾಧ್ಯ ಆಯಿತು? ಇಂಥ ಸಂಜೀವನ ತಂದಾಗ 50,000 ಯೋಜನ, ಇಲ್ಲಿ ಹೋಗಿದ್ದು 100 ಯೋಜನ, ಎರಡು ಯಾತಕ್ಕೆ ರೇಟು ಅಂದರೆ ಇಲ್ಲೊಂದು ಬರೀ 100,000 ತೊಗೊಂಡು 50,000 ತೊಗೊಂಡಾಗ ಆ ಉದ್ದೇಶ ಬೇರೆ, ಅಷ್ಟು ಜನ ಬದುಕಿದೆ ಅದರಿಂದ, ಇಲ್ಲಿ ಸಂದೇಶ ರಿಫ್ಲೆಕ್ಟ್ ಆಯಿತು. ಅದರಿಂದಾಗಿನೇ ದೊಡ್ಡ ಸಾಹಸ ಹಾರಿದ್ದೆಲ್ಲ ಒಂದು ಭಾಗ, ವಸ್ತುರ ಹೋಗಿ ಬಂದ ವಾಪಸ್ ಬಂದ, ಏನು ಬರೀ ಕೈಯಲ್ಲಿ ಬಂದ, ಏನು ಮಾಡ್ತೀರ ಅದಕ್ಕೆ ವೇಸ್ಟ್. ಅದು ಉಳಿದವರು ಮಾಡಲಿಕ್ಕಾಗದಿದ್ದ ಕೆಲಸನ ಮಾಡಿದ್ದರಿಂದ ವಾಯುದೇವರ ಮಹಿಮೆ. ನಮಗೆ ತಾದೃಶ ಕರ್ಮಕರ್ತೃತ್ವ, ವಾಯುದೇವರೇ ಹೇಗಿದ್ದಾಗ ಒಳಗಿರೋ ಪರಮಾತ್ಮ ಹೇಗಿರ್ತಾನೆ? ತನ್ನ ನಾಮಕ ಮುಖ್ಯ ಪ್ರಾಣಾಶ್ರಯಶ್ಚ ವೈಶ್ವಾನರಶ್ಚ ಪ್ರಾಣ, ವಿಶ್ವಾನರು ಪರಮಾತ್ಮನಿಗೆ ಪ್ರಾಣ. ದೀಪ್ತತ್ವಾತ್ ಆಕಾಶನಾಮ ತದಾಶ್ರಯೋ ವಿಸ್ತೃತಯ ಬಹುಲನಾಮ ವೈಶ್ವಾನರಸ್ಯ ಮಧ್ಯದೇಹ. ಪರಮಾತ್ಮನ ಮಧ್ಯದೇಹ ಯಾವುದು ಅಂತ ಕೇಳಿದರೆ ವಿಶಾಲವಾಗಿರೋ ಮಧ್ಯದೇಹ. ದೀಪ್ತತ್ವಾತ್ ಆಕಾಶನಾಮ, ಆಕಾಶ ಅಂತ ಕರೀತಾನೆ. ತದಾಶ್ರಯೋ ವಿಸ್ತೃತದೇ ಬಹುಲನಾಮ, ಬಹುಲನಾಮ ವೈಶ್ವಾನರಸ್ಯ ಮಧ್ಯದೇಹ. ವ್ಯಾಪ್ತತ್ವಾದ ಆಪಃ ಇತ್ಯುಕ್ತ ಅಭಾಶ್ರಯೋ, ವಾ ನೀರಿಗೇನಂತ ಕರೀತಾರೆ ವ್ಯಾಪಃ ಅಂತ ಹೆಸರು. ಅದಕ್ಕೆ ಆಶ್ರಯ ಯಾರು? ರತಿಕರತ್ವ, ನೀರು ಕುಡಿದ್ರೆ ಖುಷಿಯಾಗುತ್ತೆ. ರತಿಕರತ್ವಾತ್ ರಯಿನಾಮ ವೈಶ್ವಾನರಸ್ಯ ಬಸ್ತಿ ನಾಭ್ಯದೋ ಭಾಗ ಅಪಾನ ವಾಯುವಾಧಾರ. ರತಿಕರತ್ವಾತ್ ರಯಿ ಅಂತ ಅದಕ್ಕೆ ಹೆಸರು. ಪರಮಾತ್ಮನ ಇವ ಮಧ್ಯದೇಹದ ಕೆಳಗಿರೋ ಭಾಗಕ್ಕೆಲ್ಲ ಏನಂತ ಕರೀತಾರೆ? ಅಧೋಭಾಗ ಬಸ್ತಿ ಅಂತ ಅದಕ್ಕೆ ಹೆಸರು. ಪ್ರಥನಾತ್ ಪೃಥ್ವೀನಾಮಾನೋ ವೈಶ್ವಾನರಸ್ಯ ಪಾದೋ. ಪ್ರಥನಾತ್ ಪೃಥ್ವಿ, ಪೃಥ್ವಿ ಎಂಬ ಹೆಸರಿನ ಎರಡು ರೂಪಗಳು, ಪರಮಾತ್ಮನಾದ ವೈಶ್ವಾನರೂಪಿ ಪರಮಾತ್ಮನಿಗೆ ಎರಡು ಪಾದಗಳು. ಹೀಗೆ ಆಪಾದ ಮೌರ್ಯ ಪರ್ಯಂತ ಚಿಂತನೆ ಮಾಡಬೇಕು. ಏವಂ ಏಕಾದಶಾಂಗ ವೈಶ್ವಾನರ ಉದರೆ, ಏಕಾದಶಾಂಗ ಅಂದರೆ 11 ಅಂಗಗಳಾಯಿತು, ಶಿರಸ್ಸಿನಿಂದ ಪಾದ್ವರಿಗೆ ಎಷ್ಟು ಅಂಗಗಳಾಯಿತು? ಈಗ 11 ಅಂಗ ಆಯಿತು. ಹೌದು, ಹೃದಯಾಕಾಶ ಅಲ್ಲ, ಬರೀ ಆಕಾಶ ಇದು. ಹೃದಯ ಹೊಟ್ಟೆ ಬಗ್ಗೆ ಹೇಳ್ತಿದ್ದಾರೆ, ಹೊಟ್ಟೆ ಬಗ್ಗೆ ಹೇಳಬೇಕಾದ್ರೆ ಹೃದಯಾಕಾಶ ಇಲ್ಲ, ಅದು ಬರೀ ಆಕಾಶ. ಅದೇ ಅಲ್ಲಿ ವಿನಾಯಕ ಇರೋದು, ಹೃದಯಾಕಾಶದಲ್ಲಿ ದೇವರಿದ್ದಾನೆ, ಈ ಆಕಾಶದಲ್ಲಿ ಗಣೇಶ ಇರೋದು, ಭೂತಾಕಾಶ ಇಲ್ಲಿರೋದು. ಹೃದಯ ಎರಡು ಆಕಾಶ ನಮಗಿದೆ, ಹೃದಯದಲ್ಲೊಂದು ಆಕಾಶ ಇದೆ, ಹೊಟ್ಟೆಲೊಂದು ಆಕಾಶ ಇದೆ. ಹೊಟ್ಟೆ ಆಕಾಶದಲ್ಲಿರೋದು ಯಾರು? ಗಣೇಶ, ವಿಶ್ವಂಭರ ರೂಪ. ಇಲ್ಲಿರೋದು ಯಾವುದು? ಮುಖ್ಯ ಹೃದಯದಲ್ಲಿ ಪರಮಾತ್ಮ, ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಎರಡಕ್ಕೆ ಆಕಾಶಕ್ಕೂ ವ್ಯತ್ಯಾಸ ಇದೆ. ವೈಶ್ವಾದರಸ್ಯ ಪಾದೋ ಏವಂ ಏಕಾದಶಾಂಗ ವೈಶ್ವಾದರ ಮುದರೆ ಧ್ಯಾತ್ವಾ ತಸ್ಯ ದ್ವಾರಪಾಲಾನ್ ಧ್ಯಾಯೇ. ಆತನ ದ್ವಾರಪಾಲಕರ ಚಿಂತನೆ ಮಾಡಬೇಕು. ಯಾರ್ಯಾರವರು? ತತ್ರ ಪೂರ್ವದ್ವಾರಪಃ ಪ್ರಾಣಾದ್ಯಭಿಮಾನಿ ತ್ರಿರೂಪ ಸೂರ್ಯ. ಪೂರ್ವದ್ವಾರಕ್ಕೆ ಪ್ರಾಣಾದಿಗಳ ಅಭಿಮಾನಿಯಾದಂಥ ಮೂರು ರೂಪದ ಸೂರ್ಯ. ಪಶ್ಚಿಮದ್ವಾರಪಃ ಅಪಾನಾದ್ಯಭಿಮಾನಿ ತ್ರಿರೂಪೋ ಅಗ್ನಿ. ಪಶ್ಚಿಮದ್ವಾರಕ್ಕೆ ಅಪಾನಾದಿಗಳ ಅಭಿಮಾನಿಯಾದಂತಹ ಮೂರು ರೂಪದ ಅಗ್ನಿ. ದಕ್ಷಿಣದ್ವಾರಪೋ ವ್ಯಾನಾಭಿಮಾನಿ ತ್ರಿರೂಪಶ್ಚಂದ್ರ. ದಕ್ಷಿಣ ಮೂರು ರೂಪದಲ್ಲಿರ್ತಾರೆ, ಮೂರು ರೂಪದಲ್ಲಿರ್ತಾರೆ ಅಂತ ಅರ್ಥ. ದಕ್ಷಿಣ ದಿಕ್ಕಿನಲ್ಲಿ ವ್ಯಾನಕ್ಕಭಿಮಾನಿಯಾಗಿ ಮೂರು ರೂಪದ ಚಂದ್ರ. ಊರ್ಧ್ವದ್ವಾರಪ ಉದಾನಾಭಿಮಾನಿ ತ್ರಿರೂಪೋ ಮುಖ್ಯವಾಯು. ಊರ್ಧ್ವದ್ವಾರಪ ಉದಾನ ಅಂದರೆ ಊರ್ಧ್ವ ಹೋಯೋದು, ಅಲ್ಲಿ ವಾಯುದೇವರು ಮೂರು ರೂಪದಲ್ಲಿದ್ದಾರೆ. ಉತ್ತರದ್ವಾರಪ ಸಮಾನಾಭಿಮಾನಿ ತ್ರಿರೂಪ ಇಂದ್ರ. ಉತ್ತರದ್ವಾರಕ್ಕೆ ಸಮಾನ ನಾಮಕ ಪ್ರಾಣಕ್ಕೆ ಅಭಿಮಾನಿಯಾದಂತಹ ಮೂರು ರೂಪದ ಇಂದ್ರದೇವರು. ಶ್ರೀ ಪ್ರಾಣ ಭಾರತ್ಯಸ್ತು, ಶ್ರೀ ಪ್ರಾಣ ಭಾರತ್ ಮೂರು ಜನ. ಸರ್ವದ್ವಾರೇಷು ಅವಿಶೇಷೇಣ ದ್ವಾರಪ ಇದೆ, ಮುಖ್ಯ ಯಾರೇ ಇದ್ದರೂ ಒಳಗಿದ್ದಾರೆ ಅವರು. ಮೂರು ರೂಪದ ಪ್ರತಿಯೊಬ್ಬರೊಳಗೂ ಮೂರು ಜನ ಇದ್ದಾರೆ. ಶ್ರೀ ವಾಯು ಭಾರತ್ ಪರಶುಕ್ಲತ್ರಯರು ಮೂರು ಜನ ಇದ್ದಾರೆ. ಆ ವಿಷಯ ಬೇರೆ, ಪ್ರಸಕ್ತಿನೇ ಬೇರೆ. ಅದು ಹೇಳಿದ್ನಲ್ಲ, ಎರಡಿದ್ದಾರೆ, ಎರಡು ವಾಯು ಇದ್ದಾರೆ. ಮೊದಲನೇ ವಾಯು ಇಲ್ಲಿ ಮುಖ್ಯ ಹೇಳಿ, ಸ್ಪಷ್ಟ ಹೇಳಿಬಿಟ್ರಿ ಏನಂತ. ಊರ್ಧ್ವ ಉದಾನ ಆಮೇಲೆ ತಿರುಪು ಮುಖ್ಯ ವಾಯು. ಅಲ್ಲಿ ಹೇಳ್ಬೇಕಾದ್ರೆ ಎಂಟು ಹೇಳ್ತಾರೆ, ಎಂಟು ಹೇಳ್ತಾರೆ. ಎಂಟು ಹೇಳಬೇಕಾದ್ರೆ ವಾಯುವೇದಿಕೆ ಬಂದಾಗ ಪ್ರಭಾವಿತ ಹೋಗೋದು. ಇಲ್ಲಿ ಎಂಟು ಹೇಳಿಲ್ಲ, ನಾಲ್ಕೇ ಹೇಳಿರೋದು. ನಾಲ್ಕು ಹೇಳಿ ಎಲ್ಲಿ ಜಂಪ್ ಮಾಡಿದ್ದಾರೆ? ಉದಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ಉದಾನದಲ್ಲಿ ಅವ್ರಿಗೆ ಪ್ರವೇಶ ಇಲ್ಲ. ಉದಾನ ಎಂಬುದು ಏನದು? ಊರ್ಧ್ವಮುಖವಾದದ್ದು. ಯಾರಿರ್ಬೇಕಲ್ಲಿ? ಮುಖ್ಯವಾಯುದೇವರೇ ಇರಬೇಕು. ಗೊತ್ತಾಯ್ತಾ? ಆ ಯಾವ ಪ್ರಸಂಗದಲ್ಲಿ ಹೇಳ್ತಾರೆ ಮುಖ್ಯ, ಆ ಪ್ರಸಂಗ ಬೇರೆ, ಈ ಪ್ರಸಂಗ ಬೇರೆ. ಅದು ಸರಿಯಾಗಿ ತಿಳ್ಕೊಂಡ್ರೆ ಬಜಿತಾಯಿ ಬಿಡುತ್ತೆ ಯಾವ ಪ್ರಸಂಗದಲ್ಲಿ ಬರುತ್ತೆ ಅಂತ ಮುಖ್ಯ. ಗೊತ್ತಾ? ಎಷ್ಟೋ ಊರ ಹೆಸರು ಒಂದೇ ಇದೆ ಗೊತ್ತಾ ನಮ್ಮಲ್ಲಿ. ಈಗ ಇತ್ತೀಚೆಗೆ ಯಾವ ಡಿಸ್ಟ್ರಿಕ್ಟು, ಯಾವ ತಾಲೂಕು ಅಂತ ಯಾತಕ್ಕೆ ಹಾಕ್ತಾರೆ ಅಂದರೆ ಅಲ್ಲಿಗೆ ಹೋಗ್ಬೇಕು, ದೂರ ಹೋಗೋದಿಲ್ಲ. ಆ ರೀತಿಯಲ್ಲಿ ಒಂದೇ ಹೆಸರು ಬೇರೆ ಕಡೆ ಇದ್ದ ಕಾಲಕ್ಕೆ ಕನ್ಫ್ಯೂಷನ್ ಮಾಡ್ಕೋಬಾರದು. ಅಲ್ಲಿ ವಿಷಯನೇ ಬೇರೆ, ಇಲ್ಲಿ ವಿಷಯನೇ ಬೇರೆ. ದ್ವಾರಪ ಇದೆ ಏನು? ಲಕ್ಷ್ಮೀದೇವಿ ಇಲ್ದವ್ರು ಯಾವ ಕೆಲಸ ಆಗದೇ ಇಲ್ಲ ಸಮಾನ. ಯಾಕೆ ಹೇಳಿದ್ರು? ದ್ವಾರಪಾಲ ಮುಖ್ಯನ ಪರಮಾತ್ಮ ದ್ವಾರಪಾಲ ಮಹಾಲಕ್ಷ್ಮಿನೇ, ಆಮೇಲೆ ಮುಖ್ಯ ಪ್ರಾಣದೇವರು. ಜೈ ವಿಜಯರು ಅಲ್ಲಿ ಇಲ್ಲಿ ದ್ವಾರಪಾಲ ಜೈ ವಿಜಯರು ಬರಲೇ ಇಲ್ಲ ಅಂತ ಯೋಚನೆ ಮಾಡಿದರೆ ಆ ವಿಷಯ ಹೇಳ್ತಾ ಇಲ್ಲ. ಜೈ ವಿಜಯರು ಪ್ರಶ್ನೆ ಬಂದಿಲ್ಲ. ಈಗ ಎಲ್ಲಿ ಹೇಳ್ತಿದ್ದಾರೆ? ಈಗ ನಮ್ಮ ಅನುಸಂಧಾನ ಕ್ರಮದಲ್ಲಿ ಭೋಜನ ಕಾಲಕ್ಕೆ ಇರತಕ್ಕಂಥ ರೂಪಕ್ಕೆ ಹೇಳ್ತಾ ಇದ್ದಾರೆ. ಅದು ಮುಕ್ತ ಅಮುಕ್ತ ದ್ವಾರಕ್ಕೆ ಹೇಳ್ತಾರೆ ಪ್ರಸಂಗ. ಅದು ಅದಕ್ಕಿಂತ ಸಂಬಂಧನೇ ಇಲ್ಲ. ಆದ್ದರಿಂದ ದ್ವಾರಪಾಲ ಹೇಳೋದು ಯಾರೂ ಬರಲಿಲ್ಲ. ಜಯ ವಿಜಯ ನಂದ ಸುನಂದ ಬಲ ಯಾರೂ ಬರಲೇ ಇಲ್ಲ. ಆ ಲೆಕ್ಕ ಅಲ್ಲ ಇದು, ಈ ಲೆಕ್ಕನೇ ಬೇರೆ. ತತ್ರ ಪ್ರಾಣಾಯ ಸ್ವಾಹ ಇತಿ ಶ್ರೀ ಪ್ರಾಣ ಭಾರತ್ಯಸ್ತು ತತಃ ಪ್ರಾಣಾಯ ಸ್ವಾಹ ಇತ್ಯಾದಿ ಮಂತ್ರೈ ಪಂಚ ಪ್ರಾಣಾಹುತಿರ್ದಜ್ಜ. ನೋಡ್ರೆ ಹತ್ತು ಹೇಳಿಲ್ಲ, ಐದೇ ಹೇಳಿದರು. ನಾಲ್ಕು ಒಂದು, ನಾಲ್ಕು ಒಂದು, ಅದು ಐದಾಯ್ತು ಅಲ್ಲಿಗೆ. ಅವಾಗ ಐದು ಪಂಚ ಪ್ರಾಣಾಹುತಿ ಆಯ್ತಷ್ಟೇ. ತತ್ರ ಪ್ರಾಣಾಯ ಸ್ವಾಹ ಇತಿ ಮಂತ್ರೇಣ ದೀಯಮಾನಯ ಪ್ರಥಮಾಹುತ್ಯ. ಮೊದಲೇ ಆಹುತಿ ಕೊಟ್ರಿ, ಈಗ ಅಲ್ಲಿ ಎಲ್ಲಿ ಹೋಗುತ್ತೆ? ಪ್ರಥಮಂ ಪ್ರಾಣವಾಯುಭಿಮಾನಿ ಸೂರ್ಯಸ್ತೃಪ್ಯತಿ. ಅದು ಸೂರ್ಯನಿಗೆ ತೃಪ್ತಿ ಕೊಡುತ್ತೆ. ಅದರಿಂದ ತತಶ್ಚ ಮತ್ತೆ ಒಳಗೆ ಅಭಿಮಾನಿ ತೊಳೆದು ಬಿಡಬಾರದು ಯಥಾ ಪ್ರಕಾರ. ತತಶ್ಚಕ್ಷುರಭಿಮಾನಿ ತತಃ, ಅಲ್ಲಿಂದ ಎಲ್ಲಿಗೆ ಹೋಯ್ತದ? ಚಕ್ಷುರಭಿಮಾನಿ. ಆಮೇಲೆ ಮಂಡಲಾಭಿಮಾನಿ ಸೂರ್ಯ, ಮೂರಿದ್ದಾರೆ. ಚಕ್ಷುರಭಿಮಾನಿ ಸೂರ್ಯ, ಮಂಡಲಾಭಿಮಾನಿ ಸೂರ್ಯ ಮತ್ತು ಸೂರ್ಯ, ಮೂರಾಯ್ತು ಅಲ್ಲಿಗೆ. ಏವಂ ಕ್ರಮೇಣ ತ್ರಿರೂಪ ಸೂರ್ಯ ತೃಪ್ತಿಯ ಸೂರ್ಯ ತೃಪ್ತಿ ಅನಂತರಂ ದ್ಯುನಾಮ್ನಿ ಭಾರತಿ ತೃಪ್ಯತಿ. ಮೇಲೆ ಭಾರತಿ ದೇವಿ, ಆಮೇಲೆ ವಾಯುದೇವರು, ಮಹಾಲಕ್ಷ್ಮಿ, ನಾರಾಯಣ. ಈ ಕ್ರಮದಲ್ಲಿ ಹೋಗ್ಬೇಕು. ತಥೋ ಮುಖ್ಯ ಪ್ರಾಣ ತಥೋ ಲಕ್ಷ್ಮೀ ನೋಡಿದ್ರೆ, ಆಮೇಲೆ ಮುಖ್ಯ ಪ್ರಾಣ ಲಕ್ಷ್ಮೀದೇವಿ. ತತ ತತ್ಪತಿ, ಆಮೇಲೆ ತತ್ಪತಿ ಆದ ನಾರಾಯಣ. ಅತ್ಯಾರು ಚಿದಾನಂದ ಸ್ವರೂಪ ವೈಶ್ವಾದರ ಮೂರ್ತಿ ನಾರಾಯಣ ತೃಪ್ತಿಯತಿ. ಪ್ರಾಣಾಯ ಸ್ವಾದಿ ಇಷ್ಟು ಅನುಸಂಧಾನ ಇರಬೇಕು ಅಂತ ಹೇಳ್ತಾರೆ. ದ್ವಾಸಿ ಎರಡೇ ಕಾಸಿ ಉಪವಾಸ ಮಾಡಿ ದ್ವಾಸಿ ಪಾರಣೆ ಕೂತಾಗ ಇವು ಯಾವ್ದು ನೆನಪಿರ್ತವೆ? ಅಂಥವತ್ತಲ್ಲೂ ನೆನಪಿದ್ರೆ ಕ್ರೇಷ್ಠ. ಏವಂ ಅಪಾನಾಯ ಸ್ವಾಹ ಇತಿ ದೀಯಮಾನಯ ದ್ವಿತೀಯಾಹುತ್ಯ ಪಶ್ಚಿಮ ದ್ವಾರಪೋ ಅಗ್ನಿ ತೃಪ್ಯತಿ. ಅಲ್ಲ, ಅಭ್ಯಾಸ ಆಗಿಬಿಟ್ರೆ ಹೋಗೋದಿಲ್ಲ. ಅದು ಹೇಳಿದ್ನಲ್ಲ, ಇಲ್ಲಿ ಕ್ಲಚ್ಚು ಬೇರು ಹಿಡಿದಕ್ಕೂ ತಲೆ ಕೆಟ್ಟ ಹೋಗ್ಬಿಡುತ್ತೆ. ವೆಹಿಕಲ್ ಹೊಡೋದಿಲ್ಲ ಯಾರು ಕೂಡ. ಆಮೇಲೆ ಬರ್ತಾ ಬರ್ತಾ ಹಲ್ಟಿ ಹೊಡಿತಾ ಮಾಡ್ತಿರ್ತಾ. ಹೇಳಿದ್ದಿಲ್ಲ, ಅಭ್ಯಾಸ ಬೇಕಾದಕ್ಕೆ. ಅದಕ್ಕೆ ಆವೃತ್ತಿ ಅಸಕೃತ ಉಪದೇಶ. ಅಭ್ಯಾಸ ಏನತಕ್ಕಂತೆಯ ವೈರಾಗ್ಯಣತೆ ಗೃಹ್ಯತೆ. ಅಭ್ಯಾಸ ಮಾಡಿ ಮಾಡಿ ಮೊದಲೇ ಹುಡುಕೊಂಡು ಹುಡ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಎಲ್ಲ ಯೋಚನೆ ಮಾಡ್ತಾ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಹೇಳಿ ಎಷ್ಟೋ ಕಡೆಗೆ ಕೆಲವು ಪ್ರಸಂಗ ಬಂದಾಗ ಅಯ್ಯೋ ಸುಮ್ಮನೆ ಕಾಲು ಅಲ್ಲಿಗೆ ಹೇಳ್ಕೊಂಡು ಹೋಗ್ತಿರುತ್ತೆ. ಹಾಗೇನೆ ಹುಡುಕಿ ಗಿಡಿ ಏನು ಮಾಡಬೇಕಾಗಿಲ್ಲ. ಅದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಅದನ್ನೇ ಅರ್ಜುನ ಅಪ್ಲೈ ಮಾಡ್ಕೊಂಡಿದ್ದು. ಊಟಕ್ಕೆ ಕೂತಿದ್ದ, ದೀಪ ಹಾರೆ ಹೋಗ್ಬಿಡ್ತು, ಊಟ ಮಾಡ್ತಿದ್ದ, ಹಾಗೆ ಕಂಟಿನ್ಯೂ ಮಾಡಿಬಿಟ್ಟ. ತಕ್ಷಣ ನೆನಪಾಯಿತು, ದೀಪ ಇಲ್ಲ, ತಟ್ಟೆ ಕಾಣೋದಿಲ್ಲ, ಕೈ ಹೋಗೋದು ಗೊತ್ತಾಗೋದಿಲ್ಲ, ಹೇಗೆ ಬಾಯಿಯೊಳಗೆ ಹೋಯ್ತು ಅಂತ ಯೋಚನೆ ಮಾಡ್ದ. ಅಭ್ಯಾಸ ಬಲ ಅಂತ ಉತ್ತರ ಸಿಕ್ತು. ತಕ್ಷಣ ಎದ್ದ, ಊಟ ಬಿಟ್ಟು ಎದ್ದ, ರಾತ್ರಿ ಹೊತ್ತಲ್ಲಿ ಪ್ರಾಕ್ಟೀಸ್ ಮಾಡ್ದ. ಬೆಳಗಾಗ ಹೊತ್ತಿಗೆ ಶಬ್ದವೇದಿ ವಿದ್ಯೆ ಕಲ್ತು ಬಿಟ್ಟ. ಅಂದರೆ ಅಪ್ಲೈ ಮಾಡ್ಕೊಳ್ಳೋದ್ರೆ ಇರ್ತದೆ ಯಾವಾಗಲೂ ಕೂಡ ಅಪ್ಲಿಕೇಶನ್. ಅಭ್ಯಾಸ ಬಲದಿಂದ ನಮಗೇನಾಗಿದೆ ಈಗ? ಉದಾಹರಣೆಗೆ ಚಿಕ್ಕ ಮಗು ಹಾಲು ಕುಡಿಯುತ್ತೆ, ಏನದು? ಅಭ್ಯಾಸ ಬಲ. ಹಿಂದಿನಿಂದ ಇರೋದು ಅಭ್ಯಾಸ ಬಲ ಹಾಗೆ ಬಂದಿತ್ತು ಅಂತ ಹೇಳ್ತಾರೆ. ಪೂರ್ವ ಜನ್ಮ ಇತ್ತು ಅಂತ ಹೇಳೋದು ದೊಡ್ಡ ಸಾಕ್ಷಿಯಾಗಿ ಕೊಡ್ತಾರೆ ಅದು ಶಾಸ್ತ್ರಗಳಲ್ಲಿ. ದೊಡ್ಡ ಸಾಕ್ಷಿ ಮಕ್ಕಳಿಗೆ ಅದು ಯಾರು ಹೇಳ್ಕೊಡ್ಬೇಕು? ಅದಕ್ಕೆ ತಿಳಿಯೋಕೆ ಶಕ್ತಿ ಇದೆಯಾ? ಹೇಗೆ ಬರುತ್ತೆ ಅಂದರೆ ಅಭ್ಯಾಸ ಬಲದಿಂದ ಬರಲಿಕ್ಕೆ ಶುರುವಾಯಿತು. ಅದು ಅತಿ ಹೆಚ್ಚು ಅಭ್ಯಾಸ ಇರೋದು ಚಿಂದ ಅಭ್ಯಾಸ, ಆದ್ದರಿಂದ ತಕ್ಷಣ ಬಂದ್ಬಿಡುತ್ತೆ. ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಅಭ್ಯಾಸ ಇರೋದು ಅದರಲ್ಲಿ, ಆದ್ದರಿಂದ ಬಲು ಬೇಗ ಬಂದ್ಬಿಡುತ್ತೆ. ಅವನು ಇಟ್ಟಾದರೆ ನುಂಗಿದ ಅಂತಲೇ ಅರ್ಥ. ಏವಂ ಕ್ರಮೇಣ ಇತ್ತೇವಂ ಪ್ರತತ್ರ ಪ್ರಥಮಾಪಾನ ವಾಯುಭಿಮಾನಿ ತತಃ ಮತ್ತೆ ಅಗ್ನಿ ಆಮೇಲೆ ಏನು ಬಂದಾಗ ಅಲ್ಲಿಂದ ಮುಂದೇನು ಶುರುವಾಯಿತು ಎರಡು ಅಗ್ನಿ ಈಗ ಒಂದು ಪ್ರಥಮ ಅಪಾನ ವಾಯುಭಿಮಾನಿ ತತಃ ಪ್ರಸಿದ್ಧಾಗ್ನಿಭಿಮಾನಿ ಏವಂ ಕ್ರಮೇಣ ಒಂದು ರೂಪ ಒಂದು ವಸ್ತು ಪ್ರಸಿದ್ಧಾಗ್ನಿ ಏವಂ ಕ್ರಮೇಣ ತ್ರಿರೂಪಾಗ್ನಿ ತೃಪ್ತಿಯನಂತರಂ ಲಕ್ಷ್ಮಿಭಿಮನ್ಯಮಾನ ಧರಾ ತೃಪ್ಯತಿ ಆಮೇಲೆ ಧರಾದೇವಿ ತೃಪ್ತಳಾಗ್ತಾಳೆ ಧರ ಅಂದರೆ ಪೃಥಿವಿ ತತಃ ಆಕಾಶಾಭಿಮಾನಿನಿ ಈ ಧರ ಅಂದರೆ ಮಹಾಲಕ್ಷ್ಮಿಯಲ್ಲ ಈ ಧರ ಮಹಾಲಕ್ಷ್ಮಿಯಲ್ಲ ಭೂದೇವಿ ಅಷ್ಟೇ ಆಮೇಲೆ ಆಕಾಶಾಭಿಮಾನಿ ಭಾರತಿ ಆಮೇಲೆ ತತ್ಪತಿ ಮುಖ್ಯಪ್ರಾಣ ತಥೋ ಲಕ್ಷ್ಮೀ ತತಃ ಚಿದಾನಂದ ಸ್ವರೂಪೋ ವೈಶ್ವಾನ ತೃಪ್ಯತಿ ಅನಂತರ ಚಿದಾನಂದ ಸ್ವರೂಪನಾದಂತಹ ವೈಶ್ವಾನರ ತೃಪ್ತನಾಗ್ತಾನೆ ಏವಂ ವ್ಯಾನಾಯ ಸ್ವಾಹ ಇತಿ ದೀಯಮಾನ ತೃತೀಯಾಹುತ್ಯ ದಕ್ಷಿಣ ದ್ವಾರಪ ಚಂದ್ರ ತೃಪ್ಯತಿ ವ್ಯಾನ ಅಂತ ಹೇಳಿದಾಗ ಚಂದ್ರ ತೃಪ್ತನಾಗ್ತಾರೆ ಅಲ್ಲೂ ಕೂಡ ಏನು ಪ್ರಥಮಂ ವ್ಯಾನವಾಯುಭಿಮಾನಿ ತತಃ ಶ್ರೋತ್ರಾಭಿಮಾನಿ ತತಃ ಮಂಡಲಾಭಿಮಾನಿ ತೃಪ್ಯತಿ ಮೂರು ಸ್ಟೇಜಲ್ಲಿದ್ದಾರೆ ಮೂರು ರೂಪದಲ್ಲಿದ್ದಾರೆ ಏವಂ ಕ್ರಮೇಣ ತ್ರಿರೂಪ ಚಂದ್ರ ತೃಪ್ತಿಯನಂತರಂ ದಿಂಗ್ನಾಮ್ನಿ ಭಾರತಿ ತೃಪ್ಯತಿ ದಿಂಗ್ನಾಮನಾದ ಭಾರತೀ ದೇವಿ ತೃಪ್ತರಾಗ್ತಾರೆ ತತಃ ತತ್ಪತಿ ಮುಖ್ಯ ಪ್ರಾಣ ತಥೋ ಲಕ್ಷ್ಮೀ ತತಃ ಚಿದಾನಂದ ಸ್ವರೂಪು ವೈಶ್ವಾನರ ತೃಪ್ಯತಿ ಅಲ್ಲಿಗಾಯಿತು ಮುಂದೆ ಉದಾನ ಏವಂ ಉದಾನಾಯ ಸ್ವಾಹ ಇತಿ ದೀಯಮಾನಯ ಚತುರ್ಥಾಹುತ್ಯ ಊರ್ಧ್ವದ್ವಾರಪೋ ಭಾರತೀಪತಿ ಮುಖ್ಯ ಪ್ರಾಣ ತೃಪ್ಯತಿ ಆಮೇಲೆ ಊರ್ಧ್ವದ್ವಾರಪಾಧಿಪರಾದಂತಹ ಭಾರತೀಪತಿಯಾದ ಮುಖ್ಯ ಪ್ರಾಣದೇವರು ತೃಪ್ತರಾಗ್ತಾರೆ ಉದಾನಾಯ ಅಂತ ಹೇಳಿದಾಗ ಯಾಕೆ ಬೇರೆಯವ್ರನ್ನ ತಗೊಳ್ಬಾರ್ದು ಈಗ ಮುಖ್ಯ ಪ್ರಾಣ ಭಾರತೀಪತಿ ಅಂತ ಹೇಳಿದ್ದರಿಂದ ಕೆಳಗಿಂದ ಬರಾಗಿಲ್ಲ ಪ್ರವಾಹ ಹೇಳಿದ್ರೆ ಏನು ಮಾಡ್ತಿದ್ರು ಅಲ್ಲಿ ಮೂರು ರೂಪ ಮೇಲೆ ತಗೋದು ಅದೆಲ್ಲ ಇಲ್ಲ ಈಗ ತಥಾ ಪ್ರಥಮ ಉದಾನ ವಾಯುಭಿಮಾನಿ ತಥೋ ಭೂತ ವಾಯುಭಿಮಾನಿ ಆಮೇಲೆ ತಥ ಆಕಾಶಾಭಿಮಾನಿ ತೃಪ್ತಿ ಅವರಿಂದ ಅವರೇ ತೃಪ್ತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಏವಂ ಕ್ರಮೇಣ ತ್ರಿರೂಪ ಮುಖ್ಯ ಪ್ರಾಣ ತೃಪ್ತಿಯನಂತರಂ ಲಕ್ಷ್ಮೀಪತಿ ಚಿದಾನಂದ ಸ್ವರೂಪೋ ವೈಶ್ವಾರಾರ್ಹ ತೃಪ್ತಿ ಆಮೇಲೆ ಕರೆಯ ನಾರಾಯಣ ದೇವರು ಏವಂ ಸಮಾನಾಯ ಸ್ವಾಹ ಇತಿ ದೀಪ್ಯಮಾನಯ ಪಂಚಮಾಹುತ್ಯ ಉತ್ತರ ದ್ವಾರಪಃ ಇಂದ್ರ ತೃಪ್ಯತಿ ಸಮಾನಾಯ ಸ್ವಾಹ ಇನ್ನೇದು ತತ್ರ ಪ್ರಥಮಂ ಸಮಾನ ವಾಯುಮಾನಿ ತಥೋ ಮನೋಮಾನಿ ತತಃ ಪರ್ಜನ್ಯಮಾನಿ ತೃಪ್ಯತಿ ಮೂರು ಸಮಾನ ವಾಯುನ ಮಾನಿ ಒಂದು ಮನೋಮಾನಿ ಎರಡು ಪರ್ಜನ್ಯಮಾನಿ ಮೂರು ಏವಂ ಕ್ರಮೇಣ ತ್ರಿರೂಪ ಇಂದ್ರತೃಪ್ತ್ಯನಂತರಂ ವಿದ್ಯುನ್ನಾಮ್ನಿ ಭಾರತಿ ತೃಪ್ಯತಿ ವಿದ್ಯುತ್ತನ್ನ ಭಾರತಿ ತೃಪ್ತರಾಗ್ತಾರೆ ತಥೋ ಮುಖ್ಯ ಪ್ರಾಣ ತಥೋ ಲಕ್ಷ್ಮೀಪತಿ ಚಿದಾನಂದ ಸ್ವರೂಪೋ ವೈಶ್ವಾರಾರಾತ್ಮ ತೃಪ್ಯತಿ ತತಃ ಶರೀರೇ ಇಷ್ಟಾದ್ಮೇಲೆ ಏನಾಯಿತು ಅಂದರೆ ದ್ವಾಸಪ್ತತಿ ಸಹಸ್ರ ನಾಡಿ ಸಂಸ್ಥಿತಾನಿ ತದನ್ಯಾನಿ ಚ ಸರ್ವಾಣಿ ಭಗವದ್ ರೂಪಾಣಿ ತೃಪ್ಯಂತೀ ಬಾಯಿ ಹೊಟ್ಟೆ ಇಷ್ಟೇ ಕನೆಕ್ಷನ್ ಆಗಿರೋದು ಇಡೀ ದೇಹಕ್ಕೆ ಲವಲಕ್ಕೆ ಬಂತು ಎಲ್ಲಿಂದ ಬಂತು ಅಂದರೆ ಅದಿಷ್ಟು ದೇವರ ರೂಪದ ಮುಟ್ಟಿಸ್ಬಿಡ್ತಾರೆ ಪರಮಾತ್ಮ ಇಡೀ ದೇಹಕ್ಕೆ ತೃಪ್ತಿ ಆಯ್ತಾಗ ಇಲ್ಲದೆ ಹೋಗಿದ್ರೆ ಅಯ್ಯೋ ಹಸಿವಾಗಿದೆ ಕಾಲಾಗೋದಿಲ್ಲ ಹಸಿವಾಗಿದೆ ಕೈ ಆಡೋದಿಲ್ಲ ಅಂತಾರೆ ಅದು ಬಂದರೆ ಎಲ್ಲ ಕೊಟ್ಟ ತಕ್ಷಣ ಎಲ್ಲ ಕಡೆ ಶಕ್ತಿ ಬಂದು ಏನು ಮಾಡ್ತಾನೆ ಆಗ ಸಂಮಾನನ ಕುಪಚಯ ಇವೆಲ್ಲ ಕೊಡೋದು ಯಾವ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವನೀವ ಹರಿ ಅಂತ ಹೇಳಿದ್ದಾರಲ್ಲ ಅದಿಷ್ಟು ಆ ದೇವ್ರು ಮಾಡಿಸ್ತಾರೆ ಅದನ್ನು ತಥೋ ಯಜಮಾನ ತೃಪ್ಯತಿ ಆಮೇಲೆ ಭಗವದ್ ರೂಪ ತೃಪ್ತಿ ಆದಮೇಲೆ ಯಜ್ಞ ಮಾಡಿದ ಇದು ಯಜ್ಞ ಇದು ಯಜಮಾನ ಅಂದರೆ ಊಟ ಮಾಡಿದವನು ಊಟ ಯಜ್ಞ ಅಲ್ಲ ಊಟಕ್ಕೆ ಯಜಮಾನ ಅಂದರೆ ಯಾರು ತಾನೇ ನಾರಾಯಣ ಅನಿರುದ್ಧ ವೃದ್ಧೌ ಅನ್ನೇ ಸ್ಥಿತ್ವ ತಸ್ಯ ತರ್ಪಕತ್ವ ಶಕ್ತಿ ಪ್ರದಾತಾರೌ ಅನ್ನದಲ್ಲಿದ್ದು ನಾರಾಯಣ ಅದರ ಎರಡು ರೂಪ ಇದೆ ಅನ್ನದೊಳಗೆ ಅಲ್ಲಿದ್ದು ತರ್ಪಕತ್ವ ಶಕ್ತಿ ಪ್ರದಾತಾರೌ ಅವ್ರು ತೃಪ್ತಿ ಕೊಡೋ ಶಕ್ತಿ ಅದಕ್ಕೆ ಯಾತಕ್ಕೆ ಬಂತು ಅಂದರೆ ಕಲ್ಲಿದೆ ತೃಪ್ತಿ ಕೊಡೋ ಶಕ್ತಿ ಅದಕ್ಕಿಲ್ಲ ಆ ರೂಪ ಇಟ್ಟಿಲ್ಲ ಪರಮಾತ್ಮ ಕಲ್ಲಿನೊಳಗೆ ಇಟ್ಟಿಲ್ಲ ಅನ್ನದೊಳಗೆ ಇಟ್ಟಿದ್ದಾನೆ ಆ ರೂಪದಿಂದ ತರ್ಪಕತ್ವ ಶಕ್ತಿ ಬಂತು ಅದಕ್ಕೆ ಆಮೇಲೆ ಸಂಕರ್ಷಣ ಪ್ರದ್ಯುಮ್ನವು ಭೋಕ್ತರಿ ಸ್ಥಿತ್ವ ಊಟ ಮಾಡೋ ವ್ಯಕ್ತಿ ಇದ್ದಾನೆ ಅವನೊಳಗೆ ಎರಡು ರೂಪ ಇದೆ ಸಂಕರ್ಷಣ ರೂಪ ಪ್ರದ್ಯುಮ್ನ ರೂಪ ಭೋಕ್ತೃತ್ವ ಶಕ್ತಿ ಪ್ರದಾತಾರೋ ಭೋಕ್ತಾರೋ ಚ ಭೋಕ್ತೃತ್ವ ಶಕ್ತಿಗೂ ಎಲ್ಲ ಪದಾರ್ಥ ಇಟ್ಟಿದ್ದ ಶಕ್ತಿಯೇ ಅವನಿಗಿಲ್ಲ ತರ್ಪಕತ್ವ ಶಕ್ತಿ ಭೋಜ್ಯ ಪದಾರ್ಥಕ್ಕೆ ಆಮೇಲೆ ಈ ಸಾಮರ್ಥ್ಯ ಯಾರಿಗಿರಬೇಕು ಭೋಜಕತ್ವ ಶಕ್ತಿ ಯಾರಿಗಿರಬೇಕು ಭೋಕ್ತೃತ್ವ ಶಕ್ತಿ ಇರಬೇಕಾದ ಯಾರಿಗೆ ಊಟ ಮಾಡೋರಿಗೆ ಎರಡು ಇರಬೇಕು ಎಲ್ಲ ಬಡಿಸಿದ್ದಾರೆ ಅವ್ರು ರೋಗಿ ಅವರು ಏನು ತಿಂದರೂ ವಾಕರಿಗೆ ಬರುತ್ತೆ ಏನು ಉಪಯೋಗ ಇಲ್ಲ ಇವನಿಗೆಲ್ಲ ಹಸಿವಾಗಿದೆ ಇಟ್ಟಿದ್ದಾರೆ ಯಾವುದೋ ತಿನ್ನಕ್ಕೆ ಬರೋದಿಲ್ಲ ಎರಡು ಸೇರಬೇಕೀಗ ಎರಡಾಯಿತು ಮುಂದೇನಾಗಬೇಕೀಗ ವಾಸ್ತು ಅವಕಾಶ ದದಾತಿ ಎರಡು ಇದೆ ಅವಕಾಶನೇ ಇಲ್ಲ ತಿನ್ನಲಿಕ್ಕೆ ಸಾಧ್ಯ ಆಗಿಲ್ಲ ಹೊಟ್ಟೆ ತುಂಬಿನ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅವಕಾಶ ಕೊಡೋದ್ರ ರೂಪ ವಾಸುದೇವ ರೂಪ ಅವೆಲ್ಲ ಅಭಿಮಾನಿ ರೂಪ ಇಲ್ಲಿ ಹೇಳ್ತಾರೆ ಸ್ಟೇಜ್ ಯಾವುದಿದು ಮುಂದಿನ ಸ್ಟೇಜಲ್ಲಿ ಹೇಳ್ತಿದ್ದಾರೆ ಈ ಸ್ಟೇಜಲ್ಲಿ ಹೇಳ್ತಾ ಇಲ್ಲ ಅವೆಲ್ಲ ಸೆಕೆಂಡರಿ ಅವೆಲ್ಲ ಮೇನ್ ಬರೋದು ಇವರನ್ನು ತಗೋಬೇಕು ವಾಯುರ್ ವೈಶ್ವಾದರಂ ಸರ್ವವೇದೈ ಸದಾ ಸ್ತೌತಿ ಐದು ರೂಪ ಆಯ್ತು ಈಗ ಅದಕ್ಕೆ ಅಲಂಕಾರ ಐದು ಜನ ಯಾತಕ್ಕೆ ಕೊಡಿಸ್ತಾರೆ ಅಂದರೆ ಐದು ರೂಪ ಚಿಂತನೆ ಬರಲಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಐದು ರೂಪ ತಿಳ್ಕೊಂಡ್ರೆ ತರ್ಪಕತ್ವ ಭೋಕ್ತೃತ್ವ, ಆಮೇಲೆ ಒಳಗೆ ಅವಕಾಶ ಪ್ರದತ್ವ. ಮೂರು ರೂಪ ಚಿಂತನೆ ಮಾಡಿಬಿಟ್ರೆ ಇವರ ಸಂಕ್ಷಿಪ್ತ ಚಿಂತನೆ, ವಿಸ್ತೃತ ಚಿಂತನೆ ಬೇರೆ, ಸಂಕ್ಷಿಪ್ತ ಚಿಂತನೆ ಬೇರೆ. ತದಧ್ವನಿ ಹೌದು ಹೇಳಿದ್ದಾರ, ನಾವು ನಿದ್ದೆ ಹೊಡಿತಿದ್ರು ಬಸ್ ಹೋಗ್ತಾನೆ ಇರ್ತದೆ ಆ ಟೈಪು ನಿದ್ದೆ. ನಾವು ಎದ್ದು ನಾವು ಎದ್ದಾಗ ಎದ್ದು ನಿಂತ ನಿಂತರು ಹೋಗಿದ್ದ ಎಲ್ಲ, ಯಾರು ಮಲಗಿಬೇಡ್ರೆ ಪಾತ್ರ ಕೊಡಬೇಕಾಗ್ತದೆ, ಅದು ಹೋಗೋದಿಲ್ಲ. ಎರಡು ರೂಟು ಪ್ಯಾಸೆಂಜರಿಗೂ ಗೊತ್ತು, ಡ್ರೈವರಿಗೂ ಗೊತ್ತು. ಡ್ರೈವರಿಗೆ ಇಂಚ್ ಬೈ ಇಂಚ್ ಗೊತ್ತಿರಬೇಕು, ಪ್ಯಾಸೆಂಜರ್ಗೆ ಎಷ್ಟು ಗೊತ್ತಿರಬೇಕು, ಇಲ್ಲಿಂದ ಮುಳುಬಾಗಲು ಕೋಲಾರ ಅಷ್ಟು ಗೊತ್ತಿದ್ರೆ ಸಾಕು, ಗೊತ್ತಾಯ್ತಿಲ್ಲ ಅವನಿಗೆ ಆಗಲ್ಲ. ಪ್ರತಿಯೊಂದು ಗೊತ್ತು, ಸ್ಟಾಪ್ಸ್ ಗೊತ್ತಿರು, ಒನ್ ವೇ ಎಲ್ಲ ಗೊತ್ತಿರಬೇಕು ಅವರಿಗೆ. ಡ್ರೈವರಿಗೆ ಜಾಸ್ತಿ, ಅದೇ ದೇವತೆಗಳಿಗೆ ಜಾಸ್ತಿ ಚಿಂತನೆ ಗೊತ್ತು ಅವರಿಗೆ. ಉಳಿದವ್ರಿಗೆ ಎಷ್ಟು ಗೊತ್ತಿರಬೇಕು, ರೂಟ್ ಎಷ್ಟು ಗೊತ್ತಿರಬೇಕು, ಬರ್ತು ಉಳಿದೆಲ್ಲ ಇದಾಗಬಾರ್ದು ಹೇಳಿತಿಲ್ಲ. ಸಾಮಾನ್ಯ ಗೊತ್ತಿರೋ ಅನ್ಕೊಲೇನೀಗ ಡೆಲ್ಲಿಗೆ ಹೋಗ್ತಾನೆ, ವಯಾ ಬಾಂಬೆ ಸ್ಟಾಪಿದ ಮುಂದೆ ಹೋಗ್ತಾನೆ, ಅವಾಗೇನು ಟೈಮ್ ಎಷ್ಟು ಅಂತ ಲೆಕ್ಕ ಹಾಕ್ಲಿಕ್ಕೆ ಬರುತ್ತಾಗ ಅಷ್ಟು ಗೊತ್ತಿದ್ರೆ ತಿಳಿತಾ. ನಾನ್ ಸ್ಟಾಪ್ ಅಂದರೆ ಟೈಮ್ ಲೆಕ್ಕ ಹಾಕ್ಲಿಕ್ಕೆ ಬರುತ್ತೆ. ಇವೆಲ್ಲ ಗೊತ್ತಾದ್ರೆ ಏನಾಗುತ್ತೆ ಅಂದರೆ ನಮಗೆ ಹೇಳಿದ್ದಲ್ಲ, ನೀವು ಮೊನ್ನೆ ಹೇಳಿದ್ದಾರೆ ಈಗಾಗಲೇ, ತಿಳ್ಕೊಳ್ಳೋದು ಎಲ್ಲರಿಗೂ ಕಂಪಲ್ಸರಿ. ಆದರೆ ಅದು ವಿಶೇಷ ಚಿಂತನೆ ಯಾರು ಅಧಿಕಾರಿಗಳು ಅಂದರೆ ಯೋಧ ಅಧಿಕಾರಿ. ಅಷ್ಟು ಗೊತ್ತಿದ್ರೆ ಅವ್ರ ಬಗ್ಗೆ ಭಕ್ತಿ ಬರುತ್ತೆ ನಮಗೆ. ಡ್ರೈವರ್ ಬಗ್ಗೆ ಯಾತಕ್ರಮೆ ಬರುತ್ತೆ, ಪಾಪ ಎಷ್ಟು ಗೊತ್ತಿರುತ್ತೆ, ಎಷ್ಟು ಕಷ್ಟಪಡ್ತಾರೆ ಅಂತ ಅನಿಸುತ್ತೆ ನಮಗೆ. ಅದಿಲ್ಲದವ್ರೆ ನಮ್ಮಂತೆ ಅವನು ಬಂದಿರ್ತಾನೆ ಅಂತ ಗೊತ್ತಾಗ್ಬಿಟ್ರೆ ಬದಿತಾಗ್ತಿತ್ತು. ಇಲ್ಲ, ಅವ್ರು ಎಷ್ಟು ನಾವನೇದಾಗ ಎದ್ದಿರ್ತಾನೆ, ನಾಮನೇದ ಡ್ರೈವರ್ ಎದ್ದಿರ್ತಾನೆ, ನಾಮನೇದ ವಾಯುದೇವರು ಎದ್ದಿದ್ದು ನಮ್ಗೆ ಉಸಿರಾಡಿಸ್ತಾರೆ. ಎಷ್ಟು ಸುಲಭ, ನಾವು ಮಲಗಿದ್ರು ಡ್ರೈವರ್ ಎದ್ದಿರ್ತಾನೆ, ನಾವು ಮಲಗಿದ್ರು ವಾಯುದೇವರು ಉಸಿರಾಡಿಸ್ತಾ ಇರ್ತಾರೆ. ಅವಾಗ ಭಕ್ತಿ ಬರುತ್ತೆ ಇಲ್ಲಾಗ ಮಾತರಮೇ ಮಾತರೇಶ್ವರನ್ನು ಹೇಳ್ತಾರೆ, ಅದು ಮಹಿಮೆ. ಮಹಾತ್ಮ್ಯ ಜ್ಞಾನದಿಂದ ಭಕ್ತಿ ಜಾಸ್ತಿ ಆಗುತ್ತೆ. ತದ್ವನಿ ವಾಯುರ್ ವೈಶ್ವಾದರಂ ಸರ್ವೇ ಸದಾ ಸ್ತೌತಿ. ಪರಮಾತ್ಮ ವಾಯುದೇವರು ಏನು ಮಾಡ್ತಾ ಇದ್ದಾರೆ, ಊಟ ಕೂತಾಗ ನಿಧಾನವಾಗಲಿ ಅಂತ ಹೇಳೋ ಕೆಲಸ ಯಾರು ವಾಯುದೇವರು ಮಾಡಿಸ್ತಾ ಇದ್ದಾರೆ ದೇವರಿಗೆ. ಆ ಧ್ವನಿನೇ ನಮಗೆ ಕೇಳಿಸೋದು, ಕಿವಿ ಮುಚ್ಚಿಕೊಂಡು ಕೇಳಿಸೋ ಧ್ವನಿ ಯಾವುದು ಅಂದರೆ ಆ ಸುಷುಮ್ನ ನಾಡಿಯಲ್ಲಿದ್ದ ಓಂಕಾರ ಕೆಡಿಸ್ತಾ ಹೋಗುತ್ತೆ. ಅವು ತದ್ವನಿ ಕರ್ಣಪಿಧಾನೇ ಸತಿ ಶ್ರೂಯತೆ. ಎರಡು ಕಿವಿ ಮುಚ್ಚಿಕೊಂಡಾಗ ಅದು ಕೇಳಿಸುತ್ತೆ. ಸಮುದ್ರ ನದಿ ಜ್ವಾಲಾ ಶಬ್ದವತ್ತು, ಒಂದಿಗೆ ಒಂದು ಬರ್ದ ಅದನ್ನು ಸಮುದ್ರ ನದಿ ಜ್ವಾಲ ಅಂತ ಎಲ್ಲಿರುತ್ತೆ, ಸಮುದ್ರವತ್ತು ನದಿವತ್ತು ಜ್ವಾಲಾವತ್ತು ಅಂತ ಅರ್ಥ. ಸಮುದ್ರದ ಘೋಷ ಕೆಡಿಸ ಕೆಡುತ್ತೆ, ನದಿ ಹರಿದ ಶಬ್ದ ಕೆಡಿಸ ಕೆಡುತ್ತೆ, ಅಗ್ನಿ ಝರ್ರ ಅಂತ ಉರಿಯುತ್ತಲ್ಲ ಆ ಶಬ್ದ ಕೆಡಿಸುತ್ತೆ ಅಂತ ಅರ್ಥ. ಮೂರು ಶಬ್ದ, ಮೂರು ರೀತಿಯಲ್ಲಿ ಶಬ್ದ ದೃಷ್ಟಾಂತ ಕೊಟ್ಟರು. ಸಮುದ್ರ ನದಿ ಜ್ವಾಲಾವತ್ ಶಬ್ದ, ಜ್ವಾಲಾ ಶಬ್ದವತ್, ಸಮುದ್ರ ಶಬ್ದವತ್, ನದಿ ಶಬ್ದವತ್, ಜ್ವಾಲಾ ಶಬ್ದ, ಜ್ವಾಲ ಸೇರಿಸ್ಕೋ, ಅಗ್ನಿ ಜ್ವಾಲ ಅಂತ ಸೇರಿಸ್ಕೋಬೇಕು. ಮತ್ತೆ ಅಗ್ನಿ ಜ್ವಾಲ ಶಬ್ದವತ್ ಶ್ರೂಯತೆ. ಅತಏವ ವಾಯುನ ಏನಾಗಿದೆ, ಉರುಗರಣಾತ್ ಉದರಮಿತಿ ವೈಶ್ವಾನರ ಸ್ಥಾನಸ್ಯ ನಾಮ. ವಾಯುದೇವರಿಂದ ಹೀಗೆ ಉರುಗರಣಾತ್ ಶ್ರೇಷ್ಠ ರೀತಿ ಸ್ತುತಿಸಲ್ಪಡೋದರಿಂದ ವೈಶ್ವಾನರನಿಗೆ ಹೆಸರಿದೆ. ಏವಂ ಶರೀರೇ ಯದ್ ಯದೌಷ್ಣ್ಯಂ ದೃಶ್ಯತೆ ತದ್ ವೈಶ್ವಾನರಸ್ಯ. ನಮ್ಮ ದೇಹದೊಳಗೆ ಸ್ವಲ್ಪ ಬಿಸಿ ಇರುತ್ತೆ, ಅವ್ರ ಟೆಂಪರೇಚರ್ ಇರುತ್ತಲ್ಲ ವೈಶ್ವಾನ ರೂಪದ ಟೆಂಪರೇಚರ್ ಅದು. ತತ್ ವೈಶ್ವಾನರಂ ದೃಷ್ಟಂ ಶ್ರುತಂ ಚ ಇತ್ಯುಪಾಸೀತ. ಅದು ದೃಷ್ಟ ಶ್ರುತ, ಕೇಳಿದ ರೂಪ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದುಷ್ಟರೂಪ ಅಂದರೆ ಬಿಸಿ ಇರೋದೇ ದುಷ್ಟರೂಪ. ಏವಂ ವೈಶ್ವಾದರಂ ಜಾನನ್ ಅಧಿಕಾರಿ. ಈ ರೀತಿ ಏನಾದ್ರು ವೈಶ್ವಾದರೂಪ ಚಿಂತನೆ ಮಾಡ್ಕೊಂಡ್ಬಿಟ್ರೆ ಚಂಡಾಲಾಯ ಉಚ್ಛಿಷ್ಟ ದಾನೇಪಿ ವಾ ಸಾಕ್ಷಾತ್ ವೈಶ್ವಾದರ ವೈಶ್ವಾದರಾತ್ಮನ್ನೇವ ಹೋಮ ಫಲಂ ಲಭತೆ. ಅವರು ಚಂಡಾಲಿಗೆ ಅನ್ನ ಹಾಕಿದ್ರು ವೈಶ್ವಾದರಾಜ್ಞೆ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದೇ ಯೋಗ್ಯರಿಗೆ ಮಾತ್ರ ಅನ್ನ ಹಾಕಬೇಕಾದ ನಮ್ಮ ಕರ್ತವ್ಯ. ಅವು ಆ ಕಾಲಕ್ಕೆ ಕರೆದು ಹಾಕಬೇಕಾದ್ರೆ ಬಂದಾಗ ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಆದರೆ ಇವರು ಮಾತ್ರ ಎಂಥವ್ರಿಗೆ ಹಾಕಿದ್ರು ಕೂಡ ಏನಾಗುತ್ತದ ಅನುಸಂಧಾನ ಇರೋದ್ರಿಂದ ಅದು ವೈಶ್ವಾದರ ಅಗ್ನಿನೇ ಆಗಬೇಕು. ವೈಶ್ವಾದರ ಅಗ್ನಿಹೋತ್ರ ಮಾಡಿದ ಪುಣ್ಯನೇ ಬರುತ್ತೆ ಅಂತ ಹೇಳ್ತಾರೆ. ಹೌದು ಎಲ್ಲ ಸೇರ ಹೌದು. ಹೋಮ ಫಲಂ ದಭತೆ. ಏವಂ ಅಜಾನತಾ, ಈ ತಿಳುವಳಿಕೆ ಇಲ್ಲ. ಆಹುತಿ ದಾನೇಪಿ ಭಸ್ಮರಿ ಹೋಮವತ್ ನಿರರ್ಥಕಂ ಭವತಿ. ಈ ಜ್ಞಾನ ಇಲ್ಲೇ ಇಲ್ಲ, ಏ ಕೊಟ್ಟಿದ್ದು ಕೊಟ್ಟಿದ್ದು ಆಹುತಿನ ಏನಾಗುತ್ತದ ಭಸ್ಮದಲ್ಲಿ ಹಾಕಿದರೆ ಹೇಗೋ ಹಾಕಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅರ್ಥ. ಯಾವಾಗಲೂ ಕೂಡ ಹೋಮ ಮಾಡೋರಿಗೆ ಒಂದು ಜ್ಞಾನ ಇರಬೇಕು. ಏನಾಗಿರ್ಬೇಕು, ಹೋಮ ಮಾಡಿದ್ದೆಲ್ಲ ಹುತ ಆಗಬೇಕು. ಹುತ ಆಗದೆ ಹೋದರೆ ಹೋಮ ವೇಸ್ಟ್ ಅಂತ, ಹೋಮ ವೇಸ್ಟ್ ಅಂತ. ಇವ್ರು ಏನು ಹಾಕ್ತಿರ್ತಾರೆ, ಇರೋದೇ ಇಲ್ಲ, ಬೆಂಕಿನೇ ಇರೋದ್ರೊಳಗೆ. ಆ ರೀತಿ ಇರಬಾರ್ದು. ಹಾಕ್ತಿರ್ಲಕ್ಕೆ ಏನಾಗ್ತಿರ್ಬೇಕದು, ಪಟ 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 ಉರಿದು ಹೋಗ್ತಿರ್ಬೇಕು. ಅವು ಮುಟ್ಟಿದ್ದು ಅಂತ ಅರ್ಥ. ಅದು ಇನ್ನೊಂದು ಹಾಕೋ ಹೊತ್ತಿ ಉರಿದಿರ್ಬೇಕು, ಅಂಥ ಅಗ್ನಿ ಇರಬೇಕಾಗಿ. ಇವತ್ತು ಆ ರೀತಿ ಮಾಡೋದು ಭಾಳ ಕಡಿಮೆ, ಎಲ್ಲೋ ಒಂಚೂರು ಇರುತ್ತೆ, ಕೊನೆಗೆ ಉಫ್ ಉಫ್ ಒಂದು ಉದೋದೇ ಜಾಸ್ತಿ ಆಗುತ್ತೆ ಹೊರತು ಇದಾಗೋದೇ ಇಲ್ಲ. ಯಾವ ವೈಷ್ಣವ ಮಾಡೋ ಕೂಡ ಹೇಗಿರ್ಬೇಕು ಅಗ್ನಿ ಅದು. ಅಗ್ನಿಂ ಪ್ರಜ್ವಲಿತಂ ಒಂದೇ ಜಾತವೇದಂ ಹುತಾಸನ. ಜ್ವಲಿತ ಪ್ರಜ್ವಲಿತವಾಗಿರ್ಬೇಕು, ಅವಾಗ ಮಾತ್ರ ಅದು ಹುತ ಆಗೋದು. ಇದರ ಹುತ ಆಗೋದೇ ಇಲ್ಲ ಲಭತೆ. ಹಾಂ ಹೌದು, ಏಳು ನಾಲಿಗೆ ಬರಬೇಕು ಅಗ್ನಿಗೆ. ಹೌದು, ಅದರಲ್ಲೂ ಇದರಲ್ಲಿ ಹೇಳ್ತಾರೆ, ಅದು ಅದರಲ್ಲಿ ಕಾಟಕದಲ್ಲಿ ಹೇಳಿದ್ದಾರೆ. ಆ ಜ್ವಾಲಿಗೆ ಹೆಸರಿದೆ, ಯಾವ್ಯಾವ ಜ್ವಾಲಿಯಲ್ಲಿ ಏನೇನು ಹೂ ಸಾಕ್ಬೋದು ಅಂತ ಹೇಳ್ತಾರೆ. ಮತ್ತೆ ಯಾವ್ಯಾವ ರೂಪಕ್ಕೆ ಮುಟ್ಟುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಕೆಲವು ಕಡೆ ಬಿದ್ದರೆ ರಾಕ್ಷಸರಿಗೆ ಹೋಗಿಬಿಡುತ್ತೆ, ಅದು ಯೋಗ್ಯರಿಗೆ ಹೋಗೋದಿಲ್ಲ. ಕರೆಕ್ಟ್ ಪೋಸ್ಟ್ ಬಾಕ್ಸಲ್ಲಿ ಹಾಕಿದ್ರೆ ಹಿಂದ್ಗಡೆ ಬಿದ್ದು ಏನು ಮಾಡ್ತೀರಿ, ಅದನ್ನು ಪಾಸ್ ಬಿಲ್ಡೇ ಇಲ್ಲ, ಯಾವುದೋ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರು ದುಡ್ಡು ಬೇರೆ ಇಟ್ಟಿದ್ದಾರೆ ಯೋಗ್ಯ ಇದರೊಳಗೆ, ಅದು ಹೋಯ್ತು ಅವರಿಗೆ. ಅಲ್ಲಿ ಒಳಗೆ ಹಾಕಿದ್ರೆ ಮಾತ್ರ ಹೋಗಿಲ್ಲ, ಒಳಗೆ ಹಾಕಿದ್ರೆ ಹೋಗೋದಿಲ್ಲ. ಮೇಲಿಟ್ಬಾರದು ಕೆಳಗೆ ಹೋಗಿಬಿಟ್ಟು, ಅವ್ರಿಗೆ ಕಾಣಿಸ್ಲೇ ಅಂತ ಮೇಲೆ ಇಟ್ಟು ಬಂದ್ಬಿಡೋದು, ಅವೆಲ್ಲ ಮಾಡಬಾರದು. ಪೋಸ್ಟ್ ಮಾಡೋದು ಕೂಡ ಏನದು, ಅದು ದಾಟ ಯಾರಿಗೆ ಕೊಟ್ಟ ಇಲ್ಲ ಬಿಸಾಕಿ ಬಂದ ಅವನು ಹೋಗ್ಬಿಟ್ಟು ಇಟ್ಟು ಬಂದ. ಹಾಗೆಲ್ಲ ಮಾಡಬಾರ್ದು. ಅದು ಹೇಗೆ ಅದು ಒಂದೊಂದಕ್ಕೆ ತಿಳುವಳಿಕೆ ಬೇಕಲ್ಲ, ಇದಕ್ಕೆಲ್ಲ ತಿಳುವಳಿಕೆ ಗೊತ್ತಿರಬೇಕು. ಹಾಂ, ಯಾವುದು ಕೆಂಡ ಪ್ರಜ್ವಲಿಸ್ತಾ ಇರಬೇಕು. ಪ್ರಜ್ವಲಿಸಿ ನಮ್ಗೆ ಗೊತ್ತಾಗ ಚಡಪಡ ಶಬ್ದ ಬರುತ್ತೆ. ಮೊನ್ನೆ ಹೇಳಿದ್ದಾರೆ ಶಬ್ದ ಬಂದ ಏನೇನಿರುತ್ತೆ ಎಲ್ಲ ಹೇಳಿದ್ದಾರೆ ಆಗಲೇ. ಹಾಂ, ಅದೆಲ್ಲ ಗೊತ್ತು. ಹೋಮ ಮಾಡ್ಬೇಕಾದ್ರೆ ಏನೇನಾಗಬೇಕು ತಿಳಿಸಿದ್ದಾರೆ. ಭಸ್ಮನಿ ಹೋಮ ಅವ ತಸ್ಮಾದ ಅವಶ್ಯಂ ಪ್ರತಿದಿನಂ ವೈಶ್ವಾದರ ಮುದರೆ ಅನುಸಂಧಾಯ ಏವ ಆಹುತಿ ದದ್ಯಾದಿ. ಈ ತಿಳ್ಕೊಂಡಾಗ ವೈಶ್ವಾದರ ಯಜ್ಞ ಆಗುತ್ತೆ, ತಿಂದ್ಕೊಳ್ಳಿ ಅಂತ ಹೇಳಿ. ಮುಂದೆ ಅಥ ಪಾಪ ಅಲೇಪ ಪ್ರಕರಣ ಮುಂದಿಂದ ಏನದು, ಅಸ್ಯ ಉಪಾಸನಸ್ಯ ಸರ್ವ ಪಾಪ ಅಲೇಪ ಸರ್ವಮಂಗಲ ಪ್ರಾಪ್ತಿ ಅಹಮೂತ್ರ ಚ ಬಹು ಸ್ತ್ರೀ ಭೋಗೋ ಬಹುಸೇವಕ ಸಂಪತ್ತಿಶ್ಚ ಫಲಂ ತಥಾಹಿ. ಇದು ಎಲ್ಲ ಉಪಾಸನೆ ಒಂದು ಫಲ ಹೇಳ್ಬಿಟ್ಟಿದ್ದಾರೆ. ಅಪರೋಕ್ಷ ಜ್ಞಾನನೇ ಫಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವಾಂತರ ಫಲಗಳು ಯಾವುದ್ಯಾವುದು ಅಂದರೆ ಸರ್ವ ಪಾಪ ಅಲೇಪ, ಯಾವುದೇ ಪಾಪ ಕಾರ್ಯ ಮಾಡಿದ್ರೆ ಲೇಪ ಆಗೋದಿಲ್ಲ. ಸರ್ವಮಂಗಲ ಪ್ರಾಪ್ತಿ ಅಥವಾ ಹೀಗಾಗುತ್ತೆ, ಯಾರು ನಿಷಿದ್ಧ ಪಂಕ್ತಿಯಲ್ಲಿ ಕೂಡಬಾರ್ದು ಅಂತಿದೆ, ಇನ್ನು ಗೊತ್ತಿಲ್ಲ ಕೂತ್ಬಿಟ್ಟಿದ್ದಾರೆ. ಆಮೇಲೆ ಗೊತ್ತಾಗುತ್ತೆ ಏನು ಮಾಡಬೇಕಾಗ, ಪಾಪ ಬರದಂತೆ ನೋಡ್ಕೊಂಡ್ಬಿಟ್ಟಿರ್ತಾರೆ ಆಗಲೇ ಅಂತ ಹೇಳಿ. ಇವರಿಪ್ಪ ಈ ಅನುಸಂಧಾನ ಇದ್ದೇ ಪಾಪ ಬರೋದಿಲ್ಲ ಅಂದರೆ ಕೂತು ಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಿಲ್ಲದೆ ಹೋದರೆ ಯೋಚನೆ ಇಲ್ಲ ಅಂತ ತಿಳಿತಿಲ್ಲ. ನಿಮ್ಮ ಬೈ ಚಾನ್ಸ್ ಇದ್ದರೂ ಶಾಕ್ ಹೊಡೆಯೋದಿಲ್ಲ ಅಂತಾರಲ್ಲ ಹಾಕಿ, ಆಕ್ಸಿಡೆಂಟರು ಮುಟ್ಟಿದ್ರು ಶಾಕ್ ಹೊಡೆಯೋದಿಲ್ಲ, ಮುಟ್ಟಿ ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಏನಾಗುತ್ತೆ ಅದಕ್ಕೆ, ಬೈ ಚಾನ್ಸ್ ಆಗಿದ್ರೆ ಯೋಚನೆ ಮಾಡಬೇಡಿ ಅಂತ ಅರ್ಥ. ಅದು ಆ ಪ್ರಸಂಗ ಇದೆ. ಅವು ವಾಯುದೇವರಂಥವ್ರು ಏನು ಮಾಡಿದ್ರು ಆಗ, ಅವ್ರು ಭಯ ತುಂಬ ದೊಡ್ಡ ಸ್ಟ್ಯಾಂಡರ್ಡ್. ಬಹುಸೇವಕ ಸಂಪ ಏನೇನು ಬರುತ್ತೆ ಇವರಿಗೆ, ಸರ್ವ ಪಾಪಗಳ ಲೇಪ ಇಲ್ಲ, ಸರ್ವಮಂಗಲ ಪ್ರಾಪ್ತಿಯಾಗುತ್ತೆ. ಇಹ ಮತ್ತು ಅಮುತ್ರ ಮತ್ತೆ ಇಲ್ಲಿ ಮತ್ತು ಪರಲೋಕದಲ್ಲಿ ಬಹು ಸ್ತ್ರೀ ಭೋಗ ಬಹುಸೇವಕ ಸಂಪತ್ತಿ ತುಂಬ ಜನ ಆಡು ಕಾಳುಗಿಡ್ತಾರೆ ಮನೆ ತುಂಬ. ತಥಾಹಿ ಜೀವಾನಾಂ ಜಾಗ್ರತ್ ಕಾಲೇ ಸರ್ವ ವ್ಯಾಪಾರಾಡಿ ಕಾರಯಿತು ದಕ್ಷಿಣ ಚಕ್ಷುಷಿ ವಿಶ್ವೋ ವರ್ತತೆ. ಏನಪ್ಪ ಜ್ಞಾನ ಅಂದರೆ, ಜಾಗ್ರತ್ ಕಾಲದಲ್ಲಿ ದಕ್ಷಿಣಾಕ್ಷಿಯರಿಗೆ ವಿಶ್ವರಾಭಕ ಪರಮಾತ್ಮ ಇರ್ತಾನೆ. ಒಂದು ಸಯೇವಚ ರೂಪಾಂತರೇಣ ವಾಮಚಕ್ಷುಷ್ಯಪಿ ವರ್ತತೆ. ಎಡಗಣ್ಣೆ ಅದೇ ರೂಪದಲ್ಲೇ ಇರ್ತಾನೆ, ಇನ್ನೊಂದು ರೂಪದಲ್ಲಿ ಇರ್ತಾನೆ ವಿಶ್ವನಾಮಕ ಪರಮಾತ್ಮನೇ, ಇನ್ನೊಂದು ರೂಪದಲ್ಲಿ ಅಲ್ಲಿರ್ತಾನೆ. ಸ ಕೀದೃಶಃ ಕಂಪಿವನ್ ನಾಲಸಂಬ ನಲಿನಾಯನ ನಲಿನಾಯಿತ ನೇತ್ರ ಸರ್ವೇಷಾಂ ಸಮತ್ವಾತ್ ಸಾಮನಾಮ. ಅದು ಹೇಗಿದ್ದಾನೆ ಅಂದರೆ, ಸಾಮ ಅಂತ ಅದಕ್ಕೆ ಹೆಸರಿದೆ. ಜ್ಞಾನರೂಪತ್ವಾತ್ ರುಂಗನಾಮ, ಆ ರೂಪಕ್ಕೆ ರುಂಗ್ ರುಕ್ ಅಂತ ಇನ್ನೊಂದು ಹೆಸರಿದೆ. ಯಾಜ್ಯಸ್ವರೂಪತ್ವಾತ್ ಯಜುರ್ನಾಮ, ರುಕ್ ಅಂತ ಹೆಸರಿದೆ. ಸಾಮ ನಾಲ್ಕು ಹೆಸರು ಬಂದೋಯ್ತು ತನಗೆ. ಸರ್ವೇಷಾಂ ಉತ್ಥಾಪಕತ್ವಾತ್ ಉಕ್ತನಾಮ, ನಮ್ಗೆ ಎದ್ದಿದ್ದು ಗೊತ್ತಾಗೋದು ಕಣ್ಣ ನೋಡಿದಾಗ. ಅದಕ್ಕೇನೆ ಉಕ್ತ ಅಂತ ಹೆಸರು. ಉಕ್ತ ಅಂದರೆ ಉತ್ಥಾಪರ ದುಕ್ತ. ಮನೆಯಲ್ಲಿ ಎದ್ದು ಕೂಡಬೇಕಾದ್ರೆ ದೇವ್ರು ಎಬ್ಬಿಸ್ಬೇಕು, ನಿಲ್ಲಬೇಕಾದ್ರೆ ದೇವ್ರು ಎಬ್ಬಿಸ್ಬೇಕು. ಮತ್ತೆ ಪ್ರತಿಷ್ಠೆಯಲ್ಲೂ ಅದಕ್ಕೆ ಉಕ್ತ ಉಕ್ತ ಅಂತ ದೇವ್ರ ಹೆಸರು. ವಾಯುದೇವರು ಹಾಗೆ ಮಾಡ್ತಾರೆ, ದೇವರು ಹಾಗೆ ಮಾಡ್ತಾರೆ. ಇವ್ರು ದೇವರು ಸ್ವಾತಂತ್ರ್ಯ, ಇವರು ದೇವರ ಅಧೀನತೆಯ. ಸಮಸ್ತ ಪಾಪೋಚಿತತ್ವಾತ್ ಉನ್ನಾಮ, ದೇವರಿಗೆ ಉತ್ತಂತ ಯಾತಕ್ಕೆ ಹೆಸರು ಅಂದರೆ ಸಕಲ ಪಾಪರಹಿತ ದೋಷ ದೂರ. ದೀಪ್ತತ್ವಾತ್ ಇಂಧನ ನಾಮ, ಮೊನ್ನೆ ಬಂದಿತ್ತದೇನೆ ಇಂಧ ಅಂದರೆ ದೀಪ್ತ, ಇಂಧ ದೀಪ್ತವು ಅಂತ ಕೋಟ್ ಮಾಡಿದ್ರು ಆಚಾರ್ಯರು. ಪಾರೋಕ್ಷೇಡ ಇಂದ್ರ ಇತ್ಯಾಹೂತ ಸಂಯಾಂತಿ ವಾಮಾನಿ ಭದ್ರಾಣಿ ಅಸ್ಯೇತಿ ಸಮ್ಯದ್ ವಾಮನಾಮ. ವಾಣಿ ಪ್ರಾಣಾಭ್ಯಾಂ ಸರ್ವದಾ ಸರ್ವವೇದೈ ಸ್ತೂಯಮಾನೋ ವಿಶೇಷೇಣ ರಾಜನಾಥ್ ವಿರಾಟ್ ನಾಮಕ. ರಾಜನಾಥ್ ವಿಶೇಷೇಣ ರಾಜನಾಥ್ ವಿರಾಟ್, ರಾಜನಾಥ್ ರಾಟ್ ವಿಶೇಷೇಣ ವಿರಾಟ್. ಆತ್ಮಕೋ ರಮಾರೂಪಾಭ್ಯಾಂ ಸಹಿತೋ ದಿವ್ಯ ದೃಷ್ಟಿಗೋಚರ. ಬರೀ ಕಣ್ಣಿಗೆ ಕಾಣೋದಿಲ್ಲ, ಯಾಕಣ್ಣಿಗೆ ಕಾಣಿಸ್ತಾನೆ, ದಿವ್ಯ ದೃಷ್ಟಿ ಕಾಣಿಸ್ತಾನೆ. ಸುಖಾನುಭವ ಕರ್ತೃತ್ವಾದ ಆತ್ಮ ಮೃತ್ಯುವರ್ಜಿತತ್ವಾದ ಅಮೃತ. ದೇವರಿಗೆ ಆತ್ಮ ಅಂತ ಹೆಸರು ಸುಖಾನುಭವ ಮಾಡೋದರಿಂದ, ಅವನಿಗೆ ಅಮೃತ ಅಂತ ಹೆಸರು ಮೃತ್ಯುವರ್ಜಿತನಾದ್ದರಿಂದ. ಭೈರತ್ವಾತ್ ಭಯ ಇಲ್ಲ ಅದಕ್ಕೆ ಅಭಯ ಅಂತ ಹೆಸರು. ಗುಣಪೂರ್ಣತ್ವಾತ್ ಬ್ರಹ್ಮ ಅಂತ ಹೆಸರು. ಆಮೇಲೆ ಬ್ರಹ್ಮ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾತ್ ಪುರುಷ, ಷಡ್ಗುಣೈಶ್ವರ್ಯ ಸಂಪನ್ನನಾದ್ದರಿಂದ ಪುರುಷ. ಶಂಖಚಕ್ರ ಗದಾಪದ್ಮ ಸಮೇತ ಶಬಲವರ್ಣ, ಶಂಖ ಚಕ್ರ ಗದಾಪದ್ಮ ಸಮೇತವಾದ ರೂಪ ಅದು. ಶಬಲವರ್ಣ ಅಂದ್ರೇನು, ಕಾಂಗ್ರಿಗೇಷನ್ ಆಫ್ ಕಲರ್ಸ್, ಅದಕ್ಕೆ ಶಬಲ ಅಂತ ಕರೀತಾರೆ. ಅನೇಕ ಬಣ್ಣಗಳು ಸೇರಿಬಿಟ್ರೆ ಶಬಲವರ್ಣ ಅಂತ ಹೇಳಿದರು. ಎಲ್ಲ ಕಲರ್ ಅದೇ ಕಾಂಗ್ರಿಗೇಷನ್ ಅಂತ ಹೇಳಿದೆ, ಎಲ್ಲ ಕಲರು ಸೇರೋದು. ಸಮಸ್ತ ವಸ್ತುಭಿ ಅಸಂಗತ ಅಸಂಗ ಭಗವತ್ ಸ್ಥಾನತ್ವಾದೇವ ಇದಂ ಚಕ್ಷು. ಚಕ್ಷುನಲ್ಲ ಅಸಂಗ, ಕಣ್ಣಿಗೆ ಬೆಂಕಿ ನೋಡ್ತಾರೆ ಸುಡೋದಿಲ್ಲ ಕಣ್ಣು, ಯಾತಕ್ಕೆ ಏನು ಬೆಂಕಿ ಚರ್ಮ ಬಿಡ್ತಾರೆ ಸುಟ್ಟು ಬಿಡುತ್ತೆ. ಕಣ್ಣಿಲ್ಲ ರೂಪಕ್ಕೆ ಏನಂತ ಹೇಳಿ ಅಸಂಗ ಅಂತ ಹೇಳಿದ್ರು. ಅದಕ್ಕೇನಾಗೋದಿಲ್ಲ, ಆ ವಸ್ತುಗಳನ್ನು ನೋಡಿದರೆ ಅದರ ಸಂಘ ಕಣ್ಣಿಗೆ ಬರೋದಿಲ್ಲ, ಜ್ಞಾನ ಬರುತ್ತೆ ಹೊರತು ಅದ್ರ ಕಾಂಟ್ಯಾಕ್ಟ್ ಬರೋದಿಲ್ಲ, ಚರ್ಮಕ್ಕೆ ಕಾಂಟ್ಯಾಕ್ಟ್ ಬಂದ್ಬಿಡುತ್ತೆ. ಆ ದೃಷ್ಟಿಯಿಂದಲೇ ಅಸಂಗ ಯಾತಕ್ಕೆ ಬರೋದಿಲ್ಲ ಅಂದರೆ, ಅಸಂಗ ನಾಮಕ ರೂಪದಿಂದ ಪರಮಾತ್ಮ ಇಲ್ಲಿದ್ದಾನೆ ಕಣ್ಣಲ್ಲಿರೋದ್ರಿಂದ. ಕಣ್ಣಿನಿಂದ ವಸ್ತು ನೋಡಿದಾಗ ವಸ್ತು ಜ್ಞಾನ ಬಂದರೂ ಕೂಡ ಅವುಗಳ ಪರಿಣಾಮ ಉಂಟಾಗೋದಿಲ್ಲ, ಅದಕ್ಕೆ ಅಸಂಗ ಅಂತ ಹೆಸರು. ತತ್ರ ವಾಮಾಕ್ಷಿತಸ್ಯ ಭಗವತೋ ವಾಮಸೌಂದರ್ಯಂ ತತ್ ಪ್ರಧಾನತ್ವಾತ್ ವಾಮಾನಿ ಸ್ತ್ರೀ ಕದಂಬಾನಿ ನಯತಿ ಪ್ರೇರಯತಿ ಇತಿ ವಾಮನೇರಿ ಇತಿ ನಾಮ. ವಾಮಾಕ್ಷಿಯ ರೂಪಕ್ಕೆ ವಾಮನಿ ವಾಮನಿ ಅಂತ ಕರೀತಾರೆ. ದಕ್ಷಿಣಾಕ್ಷಿ ಸ್ಥಿತಸ್ಯ ತು ಭಾಮ, ಅದಕ್ಕೆ ಭಾಮನಿ ಭಾಮನಿ ಅಂತ, ವಾಮನೆ ಭಾಮನಿ ಅಂತ ಬಂದಿದೆ ಕಾಟಕದಲ್ಲಿ ಮತ್ತು ಬ್ರಹ್ಮಸೂತ್ರಗಳಲ್ಲಿ. ಸ್ತ್ರೀ ಕದಂಬಾನಿ ನಯತಿ ಇತಿ ಪ್ರೇರಯತಿ ಇತಿ ವಾಮನರಿ ಇತಿ ನಾಮ. ದಕ್ಷಿಣಾಕ್ಷಿ ಸ್ಥಿತಸ್ಯ ತು ಭಾಮಂ ಓಜಃ ತತ್ ಪ್ರಧಾನತ್ವಾತ್ ಪುರುಷಜಾತಾನಿ ಭಾಮಾನಿ ತಾನಿ ನಯತೀತಿ ಭಾಮನೇರಿತಿ ನಾಮ. ತಥಾ ದ್ವೌ ಪಾದೌ ಚತ್ವಾರೋ ಹಸ್ತಾಹ, ಅದು ಎರಡು ಪಾದ ನಾಲ್ಕು ಕೈಗಳು. ಏಕ ಶುಂಡಾದಂಡ, ಒಂದು ಸೊಂಡಿಲು, ವಿಶ್ವರೂಪಕ್ಕೆ 19 ಮುಖ, ಗೊತ್ತಾಯ್ತಾ? ಅದಕ್ಕೆ ಮಾತಾಡ್ತಾರೆ ಶುಂಡಾದಂಡ. ಇದು ಸಪ್ತಾಂಗ, ಎರಡು ಪಾದ ನಾಲ್ಕು ಕೈ ಒಂದು ಶುಂಡ, ಒಟ್ಟು ಎಷ್ಟಾಯಿತು? 4 2 6 1 7, ಅದಕ್ಕೆ ಸಪ್ತಾಂಗ ಅಂತ ಕರೆದಿದ್ದಾರೆ. ಮಾಂಡವ್ಯದೊಳಗೆ ಕರಿಬೇಕಾದ್ರೆ ಸಪ್ತಾಂಗಗಳು ಹೇಗಾದವು ಅಂದರೆ ಎರಡು ಕೈ ಎರಡು ನಾಲ್ಕು ಕೈ ಎರಡು ಕಾಲು ಒಂದು ಸೊಂಡಿಲು. ಯಾಕೆ ಈ ಪುಷ್ಯರೂಪಕ್ಕೆ ಗಜಾಕಾರ ಇರೋದ್ರಿಂದ ಸೊಂಡಿಲು ಬಂತು. ಗಜಾದಂಡ ಇದು ಸಪ್ತಾಂಗ, ಏಕೋನವಿಂಶತಿ ಮುಖ, 19 ಮುಖ. ತತ್ರ ಮಧ್ಯಮಂ ಗಜಮುಖಾಕಾರಂ ಪಾರ್ಶ್ವಯೋಸ್ತು ನವನವ ಸಂಖ್ಯಾನಿ ನರಮುಖಾಕಾರಾಣಿ ಇತಿ. ಮಧ್ಯದ ಮುಖ ಗಜಾಕಾರ ಸೊಂಡಿಲಿದೆ, ಈ ಕಡೆ 9 ಈ ಕಡೆ 9, ಅವು ಮನುಷ್ಯಾಕಾರದಲ್ಲಿದೆ, ಗೊತ್ತಾಯ್ತಾ? ಒಟ್ಟು 19 ಮುಖದ ರೂಪ ವಿಶ್ವಾದ ರೂಪ, ಜಾಗೃತ ಅವಸ್ಥಾ ಪ್ರೇರಕ ರೂಪ. ಅದು ಏವಂ ಭೂತ ಮಹಿಮೋಪೇತೋ ವಿಶ್ವ ಚಕ್ಷುಷಿ ವಿದ್ಯಮಾನ ಸನ್ ಜಾಗ್ರತ್ಕಾಲೇ ಜೀವಾನ್ ಪ್ರವರ್ತಯತಿ ಇತಿ ಜ್ಞಾನಿನಃ. ಈ ರೀತಿ ಯಾರು ತಿಳ್ಕೊಂಡ್ಬಿಡ್ತಾರೆ? ಶವದಾಹಾದಿಕೆ ಕರ್ಮಣ್ಯ ಕೃತೇಪಿ ಮುಕ್ತಿರ್ಭವತಿ ಇತಿ ಜ್ಞಾನಲಾಭ. ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅವ್ರು ಏನಾಗಲಿಲ್ಲ, ಶವ ಸಂಸ್ಕಾರ ಆಗಲೇ ಇಲ್ಲ. ಶವದಾಹಾದಿ ಕರ್ಮಣಿ ಅಕೃತೇಪಿ, ಅವನಿಗೆ ಸತ್ತೋದ ಯಾರು ಸಂಸ್ಕಾರನೇ ಮಾಡಲಿಲ್ಲ, ಅವನೇನು ಪ್ರಾಬ್ಲಮೇ ಇಲ್ಲ, ಸದ್ಗತಿಗೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಮಾಡದೇ ಇದ್ದವ್ರಿಗೆ ಪ್ರಾಬ್ಲಮ್ ಇದೆ, ಯಾರಿಗೆ ಪಾಪಗಳು ಪಾಪ ಬರುತ್ತೆ ವಾರಸದಾರರಿಗೆ, ಇವರಿಗೆ ಲೋಪ ಇಲ್ಲ. ಅದರಿಂದ ಟೀಕಾರ ಪ್ರಮೇಯ ದೀಪಕದಲ್ಲಿ ಬರೀತಾರೆ, ಇದು ಅಪರೋಕ್ಷ ಜ್ಞಾನಿ ಆದವನಿಗೆ ಶವ ಸಂಸ್ಕಾರ ಯಾರು ಮಾಡದೆ ಹೋದರೂ ಕೂಡ ಏನು ಯೋಚನೆ ಇಲ್ಲ, ಅದಕ್ಕೆ ಅವ್ರ ನೆಸಿಟಿನೇ ಇಲ್ಲ, ಗೊತ್ತಾಯ್ತಿಲ್ಲ. ಆದರೆ ಉಳಿದವರಿಗೆ ಮಾತ್ರ ಅದೊಂದು ಪಾಯಿಂಟ್, ಅದು ಇಲ್ಲ ಹಾಗೆ ನರಕ ಅನರ್ಥ ಆಗುತ್ತೆ ಅವ್ರಿಗೆ, ಜ್ಞಾನಿಗಳಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೇ ಅಪುತ್ರಸ್ಯ ಗತಿರನಾಸ್ತಿ ಅಂತ ಹೇಳಬೇಕಾದ್ರೆ ಅಪರೋಕ್ಷರಿಗೆ ಅನ್ವಯಿಸೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಪುತ್ರ ಮಕ್ಕಳಿಲ್ಲದವ್ರಿಗೆ ಮೋಕ್ಷ ಇಲ್ಲ ಅನ್ನೋ ಮಾತು ಯಾರಿಗೆ ಅಪ್ಲೈ ಆಗೋದಿಲ್ಲ? ಅಪರೋಕ್ಷರಿಗೆ ಅಪ್ಲೈ ಆಗೋದಿಲ್ಲ. ಅವ್ರು ಯಾರು ಅದೇ ನಾರಾಯಣ ಕಳಿಸಿದ ಕತೆ ಬಂತಲ್ಲ, ಎಂದು ಎಷ್ಟೋ ಸತ್ತ ಒಣಗೋಗಿತ್ತು ಶವ, ಆ ಬ್ರಾಹ್ಮಣ ಸದ್ಗತಿ ಹೋಗಿದ್ದಾರೆ, ಇವರಿಗೆ ದಾಟಕ್ಕೆ ಆಗ್ತಾ ಇಲ್ಲ ಅದನ್ನು. ಆ ಬ್ರಾಹ್ಮಣೇ ಪ್ರಾಬ್ಲಮ್ ಇಲ್ಲೇ ಇಲ್ಲ, ಇದು ಇಂಪಾರ್ಟೆಂಟ್ ಇದೆ. ಇವತ್ತಿನ ಕಾಲದ ಇನ್ನೊಮ್ಮೆ ಹೆಚ್ಚು ರೆಲೆವೆಂಟ್ ಇದೆಲ್ಲ, ಈ ಕಾಲಕ್ಕೆ ಏನೇನಾಗುತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಆದ್ದರಿಂದ ಶವದಾಯಾದಿಕೆ ಕರ್ಮಣಿ ಅಕೃತೇಪಿ ಮುಕ್ತಿರ್ಭವತಿ ಇತಿ ಜ್ಞಾನಲಾಭ, ಮುಕ್ತನೇ ಆಗಿಬಿಡ್ತಾನೆ, ಇದು ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ. ಅಥ ಜೀವ ಪ್ರಯಾಣ ಮಾರ್ಗ ಪ್ರಕರಣ ಜ್ಞಾನಿನಾಂ ಗತ್ಯನುಸಾರ, ನಮ್ಮಲ್ಲಿ ಕೆಲವು ಪದ್ಧತಿ ಇದೆ. ಒಂದು ಒಂದು ಕೆಲಸದಲ್ಲಿ ಇನ್ನೊಂದು ಕೆಲಸ ರಿಲೀವ್ ಆಗಿ ಹೋಗಬೇಕು, ರಿಲೀವ್ ಆರ್ಡರ್ ತೊಗೊಂಡು ಇಲ್ದವ್ರು ಕೊಡೋದಿಲ್ಲ. ಆದರೆ ಪ್ರೈವೇಟ್ ಜಾಬ್ ಇರ್ತಾರೆ, ಗೌರ್ಮೆಂಟ್ ಜಾಬ್ ಸಿಗುತ್ತೆ, ರಿಲೀವ್ ಆರ್ಡರ್ ಕೇಳೋದಿಲ್ಲ ಅವ್ರು, ಗೊತ್ತಾಯ್ತಿಲ್ಲ. ಈಗ ಸುಪೀರಿಯರ್ ಜಾಬ್ ಆದ್ದರಿಂದ ಏನು ಕೇಳೋದಿಲ್ಲ, ಯಾವ ಡೈರೆಕ್ಟ್ ತೊಗೊಂಡ್ಬಿಡ್ತಾರೆ, ಹಿಡಿತಾ ಪ್ರೈವೇಟು ಪ್ರೈವೇಟ್ ಹೋಗ್ತಾರೆ, ಅವಾಗ ಕೇಳ್ತಾರೆ. ಗೌರ್ಮೆಂಟ್ ಇದ್ರೆ ಈಗ ಆ ಕಾಲೇಜಿಗೆ ಹೋಗ್ತಾರೆ ಕೇಳ್ತಾರೆ, ಪ್ರೈವೇಟು ಅಲ್ಲಿ ಹೋದಾಗ ಮೇಲಿಂದ ಅದು ಇವ್ರು ರಿಲೀವ್ ಆರ್ಡರ್ ಕೇಳೋದಿಲ್ಲ ಅವರು, ಅರ್ಥ ಆಯ್ತಾ? ಅದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಅವ್ರು ಬಡಿಸ್ಕೊಬಿಟ್ಟಿರ್ತಾರೆ, ಮೊದಲೇ 3 ಬಿಡೋದಿಲ್ಲ ಅಲ್ಲಿ ಬಡಿಸ್ಕೊಬಿಟ್ಟಿರ್ತಾರೆ. ಇಲ್ಲದವ್ರು ಏನಾಗ್ತಿದ್ದಿಲ್ಲ, ಇಲ್ಲದ್ರೆ ಪ್ರಾಬ್ಲಮ್ ಬರ್ತಿತ್ತು. ಇದೆಲ್ಲ ಅರ್ಥ ಮಾಡ್ಕೊಂಡು ರಿಲೀವ್ ಯಾತಕ್ಕೆ, ಅದು ಈ ದೇಹ ಬಿಟ್ಟು ಹೋಗೋದು ರಿಲೀವ್ ಆಗಬೇಕು ಅವನಿಗೆ, ಅವರಿಗೆ ಆ ಪ್ರಾಬ್ಲಮ್ ಇಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ಅನುಸಂಧಾನ ಇರೋದರಿಂದ ಅವ್ರು ಪ್ರತ್ಯೇಕವಾದಂಥ ರಿಲೀಫ್ ಬೇಕಾಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್, ಅಥವಾ ಜೀವಮಾ ಪ್ರಯಾಣ ಮಾರ್ಗ ಪ್ರಕರಣ, ಜೀವ ಹೇಗೆ ಹೋಗ್ತಾರೆ ಅಂತ ಅವನ್ನ ಹೇಳಿದ್ರು. ಪ್ರಯಾಣ ಅಂತ ಹೇಳಿದ್ರೆ 8ನೇ ಅಧ್ಯಾಯ ಭಗವದ್ಗೀತಾ, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಬುದ್ಧಿಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಅಂತ ಹೇಳ್ತಾರಲ್ಲ, ಅದಿಷ್ಟು ಹೇಳ್ತಾರೆ. ಜ್ಞಾನಿನ ಮತ್ತು ಬ್ರಹ್ಮಸೂತ್ರದ ಮಾರ್ಗ ಎರಡು ಬರುತ್ತೆ. ಗತ್ಯರು ಸ್ಮರಣೀಯ ಮಾರ್ಗವು ಮಾರ್ಗವು ನಿರೂಪ್ಯತೆ. ಜ್ಞಾನಿಗಳು ಯಾವಾಗಲೂ ಕೂಡ ರೂಢ್ ಬದಲಿಗೆ ಹೋಗ್ಬೇಕಾದ್ರೆ ರೂಢ್ ತಿಳ್ಕೊಂಡು ಹೋಗ್ತಾನೆ, ಇಲ್ಲರೂ ಹೋಗೋದಿಲ್ಲ ಸುಮ್ಮನೆ. ಕೊನೆಯ ಎಂದೋ ಹೋಗಿಕೊಂಡಕ್ಕೆ ಹೋಗೋದಾದ್ರೂ ಕೂಡ ಏನು ಮಾಡಿರಬೇಕು, ರೂಢ್ ತಿಳ್ಕೊಂಡು ಶುಕ್ರಕೃಷ್ಣೇ ಗತಿ ಹೇತೆ ಪರಮಾತ್ಮ ಹೇಳ್ತಾರೆ, ತಿಳ್ಕೊಳ್ಳೇಬೇಕು. ಸಿದ್ಧಯೇ ಸರ್ವಕರ್ಮಣ, ಎರಡು ಗತಿ ತಿಳ್ಕೊಂಡಿರಬೇಕು ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ 8ನೇ ಅಧ್ಯಾಯದಲ್ಲಿ ಅದೆಲ್ಲ ಹೇಳ್ತಾರೆ. ಈಗ ಆದೌ ಶರೀರಾತ್ ಬ್ರಹ್ಮನಾಟ್ಯ ಉತ್ಕ್ರಾಂತೋ ಜೀವ ಅಸ್ಥಿರ್ಲೋಕಂ ಗಚ್ಚತಿ. ಇದು ಯಾವಾಗಲಲ್ಲ, ಕೊನೇ ಇದರಲ್ಲಿ ಚರ್ಮದೇಹ ಬಿಟ್ಟು ಹೋದಾಗ, ಉಳಿದಾಗೆಲ್ಲ ಈ ರೀತಿ ಹೋಗೋದಿಲ್ಲ. ಆದೌ ಶರೀರಾತ್ ಬ್ರಹ್ಮನಾಡ್ಯ ಉತ್ಕ್ರಾಂತ ಜೀವ ಅರ್ಚಿರ್ಲೋಕೇ ಗಚ್ಚತಿ. ಅರ್ಚಿರ್ಲೋಕೇ ಚ ಅರ್ಚಿರ್ನಾಮ ಅಗ್ನಿ ಜ್ಯೋ ಅಗ್ನಿ ಜ್ಯೋತಿ ರೀತಿ ರೂಪದ್ವಯೇನ ತಿಷ್ಠತಿ. ಆ ಲೋಕದಲ್ಲಿ ಅಗ್ನಿ ಇದ್ದಾನೆ, ಅಗ್ನಿ ಜ್ಯೋತಿ ಅಂತ ಎರಡು ಹೆಸರು, ಅದಕ್ಕೆ ಅರ್ಚಿರಾದಿ ಲೋಕ ಅಂತ ಹೆಸರು. ತತ್ರಾದೌ ಅಗ್ನಿನಾಮಕಂ ರೂಪಂ ಗತ್ವ ತಥೋ ಜ್ಯೋತಿರ್ನಾಮಕಂ ರೂಪಮೇತಿ. ಅಲ್ಲಿ ಎರಡು ಭಾಗ, ಅಗ್ನಿರೂಪಕ್ಕೆ ಒಮ್ಮೆ ಹೋಗಿ ಅಲ್ಲಿಂದ ಮುಂದೆ ಜ್ಯೋತಿರ್ರೂಪಕ್ಕೆ ಹೋಗಬೇಕು. ಏವಂ ಅಚ್ಚಿರೋ ಅಚ್ಚಿರಾಧಿಪಥಾತೇನ ಪ್ರಾಪ್ಯತೇನ ವಿಷ್ಣು ಜನ ಋಣಭಾಷದಲ್ಲಿ ಬಂದಿದೆ ಅದಿಷ್ಟು ಕೂಡ. ಸ ತತ್ರ ಆದೌ ಅಗ್ನಿನಾಮಕಂ ರೂಪಂ ಗತ್ವ ಏವಂ ಅಚ್ಚಿರ್ಲೋಕಂ ಪ್ರಾಪ್ಯ ತತಃ ಆತಿವಾಹಿಕ ನಾಮಕ ವಾಯುಪುತ್ರ ಲೋಕಂ ಮುಂದೆ ಬರ ವಾಯು ಯಾರೋ ತೀರ್ಮಾನ ಮಾಡ್ತಾರೆ, ಮುಖ್ಯವಾಯು ಅಲ್ಲ ಆತಿವಾಹಿಕ ನಾಮಕ ವಾಯು, ಅವ್ರು ಯಾರವರು ವಾಯುದೇವರ ಪುತ್ರ. ತಥೋ ಅಹರಭಿಮಾನಿ ಲೋಕಂ ತತಃ ಶುಕ್ಲಪಕ್ಷಾಭಿಮಾನಿ ಲೋಕಂ ತತಃ ಉತ್ತರಾಯಣಾಭಿಮಾನಿ ಲೋಕಂ ತತಃ. ಇದಿಷ್ಟು ಭಗವದ್ಗೀತೆಯಲ್ಲಿ ಬಂದಿರೋದೆ. ಅಗ್ನಿರ್ಜ್ಯೋತಿ ಶುಕ್ಲ ಷಣ್ಮಾಸ ಉತ್ತರಾಯಣಂ ಅಂಥೇಳಿ ಹೇಳಿದ್ದಾರೆ. ಇದಿಷ್ಟು ತತ್ವ ಸಂವತ್ಸರಾಭಿಮಾನಿ ಲೋಕಂ ತಥೋ ವಿದ್ಯುದಭಿಮಾನಿ ಲೋಕಂ. ಅದಾದ ಮೇಲೆ ತಥೋ ವರುಣಲೋಕಂ ತತಃ ಪ್ರಜಾಪತಿ ಲೋಕಂ ತತಃ ಸೂರ್ಯಲೋಕಂ ತತಃ ಸೋಮಲೋಕಂ ತಥೋ ವೈಶ್ವಾನರ ಲೋಕಂ ತತ ಇಂದ್ರಲೋಕಂ ತಥೋ ಧ್ರುವಲೋಕಂ ತಥೋ ಭಾರತೀ ಲೋಕಂ ತಥೋ ವಾಯುಲೋಕಂ ತಥೋ ಭಗವಲ್ಲೋಕಂ ಗಚ್ಚತಿ. ಇಷ್ಟು ರೂಟ್ ಇದೆ, ಇಷ್ಟೊಂದು ದಾಟ್ಕೊಂಡು ಹೋಗಿ ಯಮಲೋಕಕ್ಕೆ ಹೋಗೋ ರೂಟ್ ಗೊತ್ತಿರ್ತದೆ, 16 ಹೇಳಿಬಿಟ್ಟಿರ್ತಾರೆ. ಈ ರೂಟ್ ಇದು ಮುಕ್ತಿಗೆ ಹೋಗೋ ರೂಟ್ ಇದು, ಅದು ಅದು ಇದು ಭಾಳ ಅತ್ಯಂತ ಪುಣ್ಯಕರವಾದ ಈ ರೂಟ್ ಗೊತ್ತಿರೋ ಚಿಂತನೆಯೇ ಹೇಳ್ತಾರೆ. ಇದು ತಿಳ್ಕೊಂಡ್ರೆ ಮಹಾಪುಣ್ಯ ಅಂತ ಹೇಳ್ತಾರೆ. 8ನೇ ಅಧ್ಯಾಯ ಕೊನೆ ಹೇಳಬೇಕಾದ್ರೆ ಸಿದ್ಧಯೇ ಸರ್ವಕರ, ಯಾವುದೇ ತಿಳ್ಕೊಂಡು ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಯಾವಾಗಲೇ ಇರ್ಬೋದು ಅದು. ಇಲ್ಲಿ ಏನು ಹೇಳಿದ್ದಾರೆ, ಎಸ್ ಅಂತ ಹೇಳಿದೆ ಉತ್ತರ ಕೊಟ್ಟಿಲ್ಲ. ಇದಕ್ಕಾಗಲೇ ಸುಮ್ಮಸತ್ ಬಂದಿದೆ ಉತ್ತರ. ಈಗಾಗಲೇ ಅಭಿಮಾನಿ ಬೇರೆ ಅಂತ ಹೇಳಿದ್ದಾರೆ. ಈಗಾಗಲೇ ಸೋಮಲೋಕಕ್ಕೆ ಈ ಚಂದ್ರ ಅಲ್ಲ, ಅನಿರುದ್ಧ ರೂಪಿ ಬೈತಾನೆ. ಸೂರ್ಯಗಿಂತ ಮೇಲೆ ಅನಿರುದ್ಧ ಇದ್ದಾನೆ. ಮೊನ್ನೆ ಬಂತು ಅದು, ಬಂದಿದ್ದಿಲ್ಲ ಪಾಠಕ್ಕೆ. ರೆಗ್ಯುಲರ್ ಬಂದರೆ ಗೊತ್ತಾಗಲ್ಲ, ದಾಳಿ ಪಾಡಿ ಆದರೆ ಗೊತ್ತಾಗಲ್ಲ ಪಾಠಕ್ಕೆ. ಕ್ಲಿಯರಾಗಿ ಹೇಳಿದಾರೆ, ಆ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಆಚಾರ. ಅದರಿಂದ ಗೊತ್ತಾಯ್ತಿಲ್ಲ, ಒಂದು 58 ಜ್ಯೋತಿಷ ನಮ್ಮ ಆಸ್ಟ್ರಾನಮಿ ವಿರುದ್ಧ ಆಗುತ್ತೆ ಅಂತ ಒಂದು ವಾಕ್ಯಕ್ಕೆ ಉತ್ತರ ಕೊಟ್ಟಿದ್ದಾರೆ ಆಚಾರ್ಯರು. ಎಲ್ಲ ಪುರಾಣ ತೆಗೆದು ನೋಡಿದಾಗ ಮೊದಲು ಏನು ಹೇಳ್ತಾರೆ, ಮೊದಲು ಸೂರ್ಯಲೋಕ ಆಮೇಲೆ ಚಂದ್ರಲೋಕ ಅಂತ ಹೇಳ್ತಾರೆ. ಗೊತ್ತಾ, ಆ್ಯಕ್ಚುಲಿ ಚಂದ್ರ ಕೆಳಗಿದ್ದಾರೆ, ಸೂರ್ಯ ಮೇಲಿದ್ದಾರೆ. ಪುರಾಣಗಳು ಹೇಳೋದೆಲ್ಲ ಉಲ್ಟಾ ಪಲ್ಟಾ ಹೇಳ್ತದೆ. ಆಚಾರ್ಯ ಸಕ್ಷ ಬಿಡಿಸಿದ್ದಾರೆ ಅದನ್ನು. ಇಲ್ಲಿ ಸೋಮ ಅಂದರೆ ಚಂದ್ರ ಅಲ್ಲ, ಅನಿರುದ್ಧ ಅಂತ ತಗೋಬೇಕು. ಸಿಂಪಲ್ ಆನ್ಸರ್, ಬೋಧ ಇದೆ. ಅರ್ಥ ಆಯ್ತಾ? ಯಾರು ಗಮನ, ಇವತ್ತಿವರಿಗೆ ಯಾರಿಗೂ ಗೊತ್ತಿಲ್ಲ ಅದು, ನಮ್ಮವರಿಗೆ ಬಾಯ್ದಾರ ಗೊತ್ತಿಲ್ಲ, ತಿಳಿತಿಲ್ಲ. ಹೌದೇ, ಅದು ಗೊತ್ತಾಗೋದ್ರೆ ಬಿಡ್ರಿ, ಅವೆಲ್ಲ ಇವರು ತಪ್ಪು ತಪ್ಪು ಹೇಳ್ತಾರೆ, ಸೈನ್ಸ್ ಅಂತ ಬೈದ್ಬಿಡ್ತಾರೆ. ಆ್ಯಕ್ಚುಲಿ ಆಚಾರ ಸೈನ್ಸನ್ನು ಸರಿಯಾಗಿ ಹೇಳಿ ಅದನ್ನು ಸರಿಯಾಗಿ ಹೇಳಿದ್ದಾರೆ. ಸೋಮನ ಸೋಮ ತಗೋಬಾರ್ದು, ಅನಿರುದ್ಧ ತಗೊಳ್ಬೇಕು. ಕಾಮಪುತ್ರ ಅನಿರುದ್ಧ, ಸೂರ್ಯನಿಂದ ಭಾರಿ ಮೇಲಿದ್ದಾನೆ, ಅದರಿಂದ ದೋಷ ಇಲ್ಲ. ಇಲ್ಲಿ ಸೋಮ ಶಬ್ದಕ್ಕೆ ಇದೆಲ್ಲ ಅಣುವ್ಯಾಖ್ಯಾನದಲ್ಲಿ ಬಂದಿದೆ. ಮತ್ತೆ ಅಣುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಆಚಾರ್ಯರು. ಅಲ್ಲ, ಅದಕ್ಕೆ ಹೇಳಿದ್ದು ಲೋಕ ಶಬ್ದಕ್ಕೆ ಎರಡರ್ಥ ಇಟ್ಕೊಂಡಿದ್ದಾರೆ. ಲೋಕ ಶಬ್ದ ದೇವತೆ ಅಂತ ಅರ್ಥ. ಲೋಕ ಶಬ್ದ ದೇವತೆ, ದ್ವಾಯಮ ಪುರುಷೋ ಲೋಕೆ ಅಂತ ಬಂದ ಹಾಗೆ ಅತ್ಯಂತ ತಲ ಹಾಗೆ ಆ ಕ್ರಮ ಬಿಟ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಕಲಿತಾ? ಹಾಂ, ಈ ಹೊರಗಿಂದ ಯಾವುದೂ ಅಲ್ಲ ಅದು, ಎಲ್ಲ ಒಳಗಿಂದ ಅಧ್ಯಾತ್ಮ. ಅದಿಷ್ಟು ಕೂಡ ಉತ್ತರಾಯಣ ದಕ್ಷಿಣಾಯನ ಒಳಗಿಂದಲ್ಲ, ಹೊರಗಿಂದಲ್ಲ, ಒಳಗಿಂದ ಹೇಳ್ತಾ ಇದ್ದಾರೆ. ದಕ್ಷಿಣಾಯನ ರಾಯರ ದಕ್ಷಿಣಾಯನದಲ್ಲೇ ದೇಹ ತ್ಯಾಗ ಮಾಡಿದ್ದು, ಏನು ದೋಷ ಇಲ್ಲ ಅದಕ್ಕೆ. ಉತ್ತರಾಯಣ ರಶ್ಮಿ ಅಂತ ಒಳಗಿದೆ, ಉತ್ತರಾಯಣ ರಶ್ಮಿ ಅಂತಿದೆ, ದಕ್ಷಿಣಾಯಣ ರಶ್ಮಿ ಅಂತಿದೆ. ಅದ್ರ ಮೂಲಕ ಹೋಗಬೇಕೆ ಹೊರತು ಹೊರಗಿಂದಲ್ಲ ಅದು. ಉತ್ತರಾಯಣ ದಕ್ಷಿಣಾಯನ ಕೂಡ ಹೊರಗಿಂದಲ್ಲ, ಒಳಗಿಂದೆ. ಮುಂದೆ ಹೇಳ್ತಾರೆ ಭಾರತದ ವಾಯು ಅದು ಲೋಕ ಹೋಗಿಕೊಟ್ಟ ನಾವು, ಅದು ಫೈನಲ್ ಅಲ್ಲಿ ಹೊರಟು ಅದು ವಾಪಸ್ ಬರೋದು, ಎಲ್ಲ ವಾಪಸ್ ಬರದೇ ಇರೋದ ಹೋಗಿಬಿಟ್ರೆ ಮೋದು ಒಂದು ಸ್ವರ ಮೋಕ್ಷನೇ, ಭಗವಲ್ಲೋಕನ ಮುಕ್ತಿ ಹೋಗಿಬಿಡ್ತಾರೆ. ನೆಕ್ಸ್ಟ್ ಬ್ರಹ್ಮಯಜ್ಞ, ಹಾಂ ಇನ್ನೊಂದು ಈ ಮಾಡ ಬ್ರಹ್ಮಯಜ್ಞ ಎಲ್ಲ ಹೇಳ್ತಿರೋದವ್ರು ಬೇರೆದು. ಮರಣ ಕಾಲೇ ವಾಗಾದಿ ದೇವಾನಾಂ ಉತ್ಪತ್ತಿ ಕ್ರಮ ವೈಪರೀತ್ಯೇನ ಲಯಂ ಚಿಂತಯೀತಾ. ಸೃಷ್ಟಿಯಲ್ಲಿ ಏನು ಕ್ರಮ ಇರುತ್ತೋ ಅದಕ್ಕೆ ರಿವರ್ಸ್ ಕ್ರಮದಲ್ಲಿ ಲಯ ಆಗುತ್ತೆ, ಕಾನ್ವರ್ಸ್ ವಾಪಸ್ ಹೋಗ್ಬೇಕು ಅದಕ್ಕೆ, ಅದು ಬ್ರಹ್ಮಯಜ್ಞ ಅಂತ ಹೆಸರು. ತಥಾಹಿ ಉತ್ಪತ್ತಿ, ಉತ್ಪತ್ತಿ ಹೇಗಾಗಿ ತಿಳ್ಕೊಂಡ್ರೆ ಅದು ಕಾನ್ವರ್ಸ್ ಪ್ರೋಸೆಸ್ ಗೊತ್ತಾಗುತ್ತೆ. ಹೇಗೆ ಆದೌ ಸರ್ವಗತಾತ್ ಪರಬ್ರಹ್ಮಣು, ಸೃಷ್ಟಿ ಹೀಗಾಗುತ್ತೆ. ಮೊದಲು ಸರ್ವವ್ಯಾಪ್ತನಾದ ಪರಮಾತ್ಮ, ಅವನಿಂದ ಬಾಹ್ಯಹೃದಿಸ್ತಸ್ಯ ಹರೇ ಪ್ರಾದುರ್ಭಾವ, ಹರಿಯ ಪ್ರಾದುರ್ಭಾವ. ತಸ್ಮಾನ್ ಮೂಲ ಪ್ರಾಣಸ್ಯ ಸಂಭವ, ಆಮೇಲೆ ಪ್ರಾಣಾದ್ವಾಯುರಜಾಯತ. ತಸ್ಮಾತ್ ಪಂಚಪ್ರಾಣಾನಂ, ಆಮೇಲೆ 5 ಪ್ರಾಣಗಳು. ತತ್ರಾಪಿ ಪ್ರಾಣಾಪಾನ ವ್ಯಾನೇಭ್ಯ ಸಮಾನ ಉದಾನಯೋ, ವ್ಯಾನಾತ್ ಅಪಾನಸ್ಯ, ಅಪಾನಾತ್ ಪ್ರಾಣಸ್ಯ, ಪ್ರಾಣಾತ್ ರುದ್ರಸ್ಯ, ರುದ್ರಾದ್ ಉಮಾಯಾಹ. ಇವಿಷ್ಟು ಉತ್ಪತ್ತಿ ಕ್ರಮ. ಏವಂ ಕ್ರಮೇಣ ಉತ್ಪನ್ನಾನಾಂ ತದ್ವಿಪರೀತ ಕ್ರಮೇಣ ಲಯೋ ಧ್ಯೇಯ. ಕ್ರಮವಾಗಿ ಏನು ಹುಟ್ಟಿರ್ತಾರೆ, ಯುತ್ಕ್ರಮ ವಾಪಸ್ ಹೋಗ್ತಾರೆ. ಯಾರಿಂದ ಹುಟ್ಟಿರ್ತಾರೋ, ಹುಟ್ಟಿದವರು ಹುಟ್ಟಿಸಿದವರ ಲಯ ಹೊಂತಾರೆ. ಅರ್ಥ ಆಯ್ತಾ? ಇದಕ್ಕೆ ಯುತ್ಕ್ರಮೇಣ ಅದೆಲ್ಲ ಬ್ರಹ್ಮಸೂತ್ರ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಕ್ರಮಸೃಷ್ಟಿ ಯುತ್ಕ್ರಮೇಣ ಲಯ ಅಂತ. ಇವತ್ತೊಂದು ಪಾತ್ರೆಯಲ್ಲಿ ಹಾಕ್ತೀರಿ ಪದಾರ್ಥನ, ಗೊತ್ತಾಯ್ತಾ? ಫಸ್ಟ್ ಹಾಕಿದ್ದನ್ನು ಲಾಸ್ಟಿಗೆ ತೆಗಿತೀರಿ, ಗೊತ್ತಾಯ್ತಾ? ಯಾಕೆ? ಯುತ್ಕ್ರಮ. ಮೊದಲು ಹಾಕಿದ್ದನ್ನು ಕೊನೆಗೆ ಹಾಕಿದ್ರೆ ಮೊದಲು ತೆಗಿತಾರೆ. ಅದಕ್ಕೆ ಮೊದಲು ಕೊನೆಗೆ ಹುಟ್ಟಿದವನು ಏನಾಗ್ತಾನೆ, ಫಸ್ಟ್ ಹೋಗ್ತಾನೆ. ಅದೇ ಲೋಕದಲ್ಲಿ ಬ್ರಾಹ್ಮಣ ಬ್ರಾಹ್ಮದೇವರು ಪ್ರಶ್ನೆ ಮಾಡಿದ್ದು, ನನ್ನ ಮಗ ಹೇಗೆ ಸತ್ತ, ಸಾಯಬಾರದು. ಏನಾಗಬೇಕಿದು? ಈ ಕ್ರಮದಲ್ಲಿ ಏನಾಗಬೇಕು? ಮೊದಲು ದೊಡ್ಡವನು, ಆಮೇಲೆ ಸಣ್ಣವನು. ಯಾತಕ್ಕೆ ಇರಬೇಕು? ದೊಡ್ಡವರಿಗೆ ಸತ್ಯಕ್ಕೆ ಸದ್ಗತಿ ಕೊಡೋ ವ್ಯವಸ್ಥೆ ಕಂಡಿರಬೇಕು. ಅವನೇ ಮೊದಲು ಹೋಗಿಬಿಟ್ರೆ ಸಾಧ್ಯ ಇಲ್ಲ. ಈ ಪ್ರೋಸೆಸ್ ಇಲ್ಲೇ ಇದೆ. ಆಫೀಸ್ನಲ್ಲಿ ಕೆಲಸ ತೆಗಿತಾ ಬರ್ತಾರೆ, ಅವಾಗ ಯಾರು ಫಸ್ಟ್ ಯಾರು ತೆಗಿತಾರೆ? ಲಾಸ್ಟ್ ಅವ್ರು ಫಸ್ಟ್ ತೆಗೆದಾಕ್ತಾರೆ. ಅದು ವ್ಯುತ್ಕ್ರಮ ಏನಲ್ಲ ಅಯ್ಯ, ಒಬ್ಬೊಬ್ಬರು ತೆಗೆದು ಬಿಟ್ರೆ ಹೋಗಿಂದ ಸೀನಿಯರ್ ಮೋಸ್ಟ್ ಅಂತ ತೆಗೆಯೋದಿಲ್ಲ, ಜೂನಿಯರ್ ಮೋಸ್ಟ್ ಅನ್ನು ಫಸ್ಟ್ ತೆಗಿತಾರೆ. ಅದು ಕ್ರಮ, ಅದು ವೈಂಡ್ ಅಪ್ ಮಾಡ್ಬೇಕಾದ್ರೆ ಕ್ರಮ ಬೇರೆ. ಆದರೆ ರಿಟೈರ್ ಮಾಡೋ ಕ್ರಮ ಬೇರೆ. ರಿಟೈರ್ ಮಾಡೋ ಕ್ರಮದಲ್ಲಿ ಫಸ್ಟ್ ಅವನು ರಿಟೈರ್ ಮಾಡ್ತಾರೆ. ವೈಂಡ್ ಅಪ್ ಮಾಡೋಕೆ ಇವನು ಮಾಡ ಲಯ ಅಂದರೆ ವೈಂಡ್ ಅಪ್ ಮಾಡ್ತಾರೆ, ಅದನ್ನು ರಿಟೈರ್ ಅಲ್ಲ, ವೈಂಡ್ ಅಪ್ ಮಾಡ್ತಾರೆ. ಆದ್ದರಿಂದ ಈ ಕಡೆ ತೆಗಿತಾ ಹೋಗ್ತಾರೆ. ಈ ತೆಗೆದು ಎಲ್ಲಿಡ್ತಾರೆ? ಮೇಲಿಂದ ಅದ್ರ ಮೇಲೆಕ್ಕೆ, ಮೇಲೆಗೆ ಮೇಲೆ ಆ ಥರ ಹೋಗ್ತಾರೆ ವಾಪಸ್. ಹಾಂ ಹಾಂ, ಅದು ಹೇಳ್ತೇ ಎಲ್ಲ ಕಡೆ ಹೋಗ್ತಾರೆ. ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಎಲ್ಲ ಸಾವಿಗೆ ಅಪ್ಲೈ ಆಗೋದಲ್ಲ, ಇದು ಕೊನೇ ಸಾವಿಗೆ ಹೇಳ್ತಿರೋದು, ಲಾಸ್ಟ್ ಸಾವಿಗೆ. ಈಗ ಅಪ್ಲೈ ಆಗೋದಲ್ಲೇ ಅದು, ಈಗ ಅಪ್ಲೈ ಆಗೋದಿಲ್ಲ. ಈಗ ತಿಳ್ಕೊಂಡಿರ್ಬೇಕಷ್ಟೇ. ಈಗ ವ್ಯಾನೇ ಸಮಾನ ಉದಾನ ಯೋಹೋ ಪ್ರಾಣ ರುದ್ರಸ್ಯ ಪ್ರಾಣೇ ಪ್ರಾಣಸ್ಯ ಅಪಾನೇ ಅಪಾನಸ್ಯ ವ್ಯಾನೇ ಸಮಾನೋದನ ಸಮಾನ ಉದಾನ ಯೋಹೋ ಪ್ರಾಣಾಪಾನ ವ್ಯಾನೇಶು ಪಂಚಾನಾಂ ಮೂಲ ಪ್ರಾಣೇ ಮೂಲ ಪ್ರಾಣಸ್ಯ ಹೃದಯ ಸ್ಥೇ ಹರೌ ಹರೇ ಹೇ ಸರ್ವಗತೆ ಪರಬ್ರಹ್ಮಣೀತಿ. ಇದು ಬ್ರಹ್ಮಯಜ್ಞ ಅಂತ ಹೆಸರು. ಆಮೇಲೆ ಶುದ್ಧ ಯಜ್ಞ ಅಂತ ಒಂದು ಹೇಳ್ತಾರೆ. ಯಜ್ಞಾಭಿಮಾನಿತ್ವಾತ್ ಅತ ಇತಸ್ತಃ ಸಂಚರನ್ ಸ್ವಸಂಬಂಧೇನ ಸರ್ವಂ ಪವಿತ್ರೀಕರೋತೀತಿ ಹೇತೋಶ್ಚ ಅಸ್ಯ ಯಜ್ಞನಾಮ ವಾಯು ತದ್ಗತೋ ಹರಿಶ್ಚ. ಇಲ್ಲಿ ಯಜ್ಞ ಅಂದರೆ ವಾಯುದೇವರು, ಅವರ ಅಂತರ್ಯಾಮಿ ನಾರಾಯಣ. ಯಾತಕ್ಕೆ ಯಜ್ಞಾಭಿಮಾನಿತ್ವಾತ್ ಯಜ್ಞ ಇವರು, ಯಜ್ಞ ಪ್ರತಿಪಾದ್ಯತ್ವಾತ್ ಯಜ್ಞ ಅವರು. ಎಲ್ಲ ಯಜ್ಞ ಮಾಡೋದು ವಾಯುದೇವರಾದ್ರಿಂದ ಯಜ್ಞ. ಎಲ್ಲ ಯಜ್ಞದ ಭೋಕ್ತೃ ರೂಪ ಯಾವುದು ಅಂದರೆ ಪರಮಾತ್ಮ. ಅದಕ್ಕೆ ಇಬ್ಬರೂ ತಗೋಬೇಕು ಯಜ್ಞ ಶಬ್ದಕ್ಕೆ. ತಸ್ಯ ಯಜ್ಞಸ್ಯ ತೂ ಪಾದ, ಯಜ್ಞಕ್ಕೆ ಎರಡು ಪಾದ. ದಕ್ಷಿಣ ಪಾದ ಮನಸ್ಸಿ ವರ್ತದೆ, ವಾಮ ವಾಚಿ. ದಕ್ಷಿಣ ಪಾದ ಮನಸ್ಸಿನಲ್ಲಿದೆ, ವಾಮಪಾದ ಬಾಯ ವಾಕಿನಲ್ಲಿದೆ. ಬ್ರಹ್ಮಾಖ್ಯಾ ಋತ್ವಿಕ್, ದಕ್ಷಿಣ ಪಾದ ಮನಸಾ ಪೂಜೆಯಿತಿ. ಬ್ರಹ್ಮಾಸ್ತ್ರ ಋತ್ವಿಕ್ಕು ದಕ್ಷಿಣ ಪಾದವನ್ನು ಮನಸ್ಸಿನಿಂದ ಪೂಜಿಸ್ತಾನೆ. ಹೋತ ಅಧ್ವರ್ಯು ಉದ್ಗಾತ ಚೈತಿ ತ್ರಯೋ ವಾಮಪಾದಂ ವಾಗ್ಮೀ ಪೂಜಯಂತಿ. ಹೋತ ಅಧ್ವರ್ಯು ಉದ್ಗಾತ್ರು ಅಂತ ಮೂರು ಪಾದಗಳಿಂದ ಏನು ಮಾಡ್ತಾನೆ? ವಾಮಪಾದವನ್ನು ವಾಕಿನಿಂದ ಪೂಜೆ ಮಾಡ್ತಾನೆ. ಏವಂ ಜಾನನ್ ಪುರುಷ ಸರ್ವದಾ ಪವಿತ್ರಯೇವ ಭವತಿ ಇತಿ. ಈಗಿದ್ದ ಪುರುಷ ಏನಾಗ್ತಾನೆ ಅಂದರೆ ಯಾವಾಗಲೂ ಏನಾಗಿರ್ತಾನೆ? ಆತ ಪವಿತ್ರನಾಗಿರ್ತಾನೆ, ಯಾವಾಗಲೂ ಅತ್ಯಂತ ಪವಿತ್ರನಾಗಿ. ಅವನು ಯಾವುದ್ರಿಂದ ಅಪವಿತ್ರ ಬರೋದೇ ಇಲ್ಲ ಅದಕ್ಕೆ, ಗೊತ್ತಾಯ್ತಾ? ಇದು ಯುದ್ಧ ಯಜ್ಞದ ಫಲ ಇದೆ. ಆತ ಸ್ವರೂಪ ಯಜ್ಞ ಆತ ಸುಲಭ ಪೂಜಾ. ಸ್ವರೂಪ ಯಜ್ಞ ಮುಗಿಸ್ಬೇಡ, ಸಾಯಂಕಾಲ ಸುಲಭ ಪೂಜಾ, ಅಲ್ಲಿಗೆ ಕಡಿಮೆ ಉಳಿಯುತ್ತೆ ಅಷ್ಟೇ. ಆಮೇಲೆ ಎರಡು ಉಳಿಯೋದ್ರಿಂದ ಸಾಯಂಕಾಲಕ್ಕೆ ಮುಕ್ತಾಯ ಮಾಡ್ಬೋದು. ಇವಾಗ ಸಾಯಂಕಾಲ ಪ್ರವಚನ ಕಂಟ್ರೋಲ್ ಆಗೋದು ಸಾಯಂಕಾಲಕ್ಕೆ. ಇದೇ ಇವತ್ತು ಹೇಗೋ ರಜೆ ಅಲ್ಲ, ಎಲ್ಲರೂ ಮಹಾಶಿವರಾತ್ರಿ ರಜೆ ಆದ್ದರಿಂದ ಇದೊಂದು ಮುಗಿಸ್ಬೇಡ. ಸ್ವರೂಪ ಯಜ್ಞ ಅಂತೊಂದಿದೆ. ಜೀವಸ್ಯ ಸ್ವರೂಪಭೂತಂ ಮನೋ ಯಜಮಾನೋ ವಾಕ್ ಭಾರ್ಯ ಅಲಂ ಪುತ್ರ ಶ್ರೋತ್ರಂ ದೇವವಿತ್ತಂ ಶ್ರೋತ್ರೇಣ ಶ್ರುತ್ವೈವಹಿ ಜ್ಞಾನಾಖ್ಯಸ್ಯ ದೈವವಿತ್ತಸ್ಯ ಪ್ರಾಚ್ಯತ್ವಾತ್ ಚಕ್ಷುಃ ಮನುಷ್ಯವಿತ್ತಂ. ಹೇಗಿದೆ ನೋಡಿ, ಜೀವಸ್ಯ ಸ್ವರೂಪಭೂತಂ ಮನಃ ಯಜಮಾನ, ಸ್ವರೂಪಭೂತವಾದ ಮನಸ್ಸೇ ಯಜ್ಞ ಮಾಡುವ ಅಧಿಪತಿ. ವಾಕ್ ಭಾರ್ಯ, ಆತನ ಪತ್ನಿ ಯಾರು ಅಂದರೆ ವಾಕ್, ವಾಕ್ಯ ಪತ್ನಿ. ಯಜಮಾನ ಯಾರು ಅಂದರೆ ಮನಸ್ಸು. ಪುತ್ರ ಶ್ರೋತ್ರಂ, ಪುತ್ರ ಅಂದರೆ ಯಾರು? ಶ್ರೋತ್ರ. ಅದೇನಂತಾರೆ? ದೇವವಿತ್ತಂ ಶ್ರೋತ್ರೇಣ ಅಲಂ ಪುತ್ರ ಶ್ರೋತ್ರಂ. ಪುತ್ರ ಅಂದರೆ ಶ್ರೋತ್ರ, ದೇವವಿತ್ತಂ. ಇದು ದೇವವಿತ್ತ ಅಂತ ಕರೀತಾರೆ. ಶ್ರೋತ್ರೇಣ ಶ್ರುತ್ವೈವಹಿ ಜ್ಞಾನಾಖ್ಯಸ್ಯ ದೈವವಿತ್ತಸ್ಯ ಪ್ರಾಪ್ಯತ್ವಾತ್. ಅದಕ್ಕೆ ಕಣ್ಣು ಮತ್ತು ಕಿವಿಗಳಲ್ಲಿ ಹೆಚ್ಚು ದೊಡ್ಡ ಭಾಗ್ಯ ಯಾವುದು ಅಂದರೆ ಕಿವಿ ಅಂತ ಹೇಳ್ತಾರೆ. ಕಣ್ಣಿಗಿಂತ ಯಾವ್ದು ದೊಡ್ಡದು? ಕಿವಿ. ಯಾತಕ್ಕೆ ಅಂದರೆ ಕಣ್ಣಿಗೆ ಕಾಣೋದು ಸ್ವಲ್ಪ, ಕಿವಿ ಕೇಳೋದು ಭಾರಿ ಜಾಸ್ತಿ. ಕಣ್ಣಿಗೆ ರೆಪ್ಪೆ ಇದೆ, ಕಿವಿ ರೆಪ್ಪೆ ಇಲ್ಲ. ಮತ್ತು ಎದುರಿನ ಮಾತ್ರ ಕಣ್ಣು ನೋಡುತ್ತೆ, ಎಲ್ಲ ಕಡೆಯಿಂದನೂ ಕಿವಿ ಕೇಳಿಸುತ್ತೆ. ಅದಕ್ಕೇ ಕಿವಿ ಭಾಳ ಮುಖ್ಯ ಅಂತ ಹೇಳ್ತಾರೆ. ದೈವಿ ಸಂಪತ್ತು ಅಂದರೆ ಕಿವಿ, ದೈವಿ ಸಂಪತ್ತು. ಶ್ರವಣ ಅಂತ, ದರ್ಶನ ಅಂತ ಕರೆದಿಲ್ಲ. ಶ್ರವಣ ಮನನ ಧ್ಯಾನ ಅಂತ ಹೇಳಿದ್ದಾರೆ ಹೊರತು, ದರ್ಶನ ಎಂಡ್ ಆಗಬೇಕೆ ಹೊರತು ದರ್ಶನ ಸ್ಟಾರ್ಟಿಂಗ್ ಇಲ್ಲ. ಅದಕ್ಕೆ ದೈವಿ ವಿತ್ತ ಅಂತ ಕರೆದಿದ್ದಾರೆ. ಆ್ಯಕ್ಚುಲಿ ದೈವಿ ವಿತ್ತ ಅಂದರೆ ಜ್ಞಾನ, ಜ್ಞಾನಕ್ಕೆ ದಾರಿ ಆದ್ರಿಂದ ಕಿವಿ ಏನದು, ಅದು ದೈವಿ ವಿತ್ತ ಅಷ್ಟೇ. ಪ್ರಾಪ್ಯತ್ವ ಚಕ್ಷುರು ಮನುಷ್ಯ ವಿತ್ತಂ, ಕಣ್ಣು ಅಂಬೋದು ಮನುಷ್ಯರ ವಿತ್ ಭಾಗ್ಯ ಅಂತೆ. ಕಣ್ಣು ಮನುಷ್ಯ ಭಾಗ್ಯ ಆತಕ್ಕೆ ಅಂದರೆ ಜಗತ್ತನ್ನು ನೋಡ್ತಾನೆ, ಇದು ಲೌಕಿಕ. ಅದಕ್ಕೆ ಇದು ಜಗತ್ ವಿತ್ತ. ದೇವರು ಕೇಳ್ತಾನೆ ಕಿವಿಯಿಂದ, ಅದಕ್ಕೆ ದೈವಿ ವಿತ್ತ ಅಂತ ಕರೀತಾರೆ. ಸೊ ಡಿವೈನ್ ವೆಲ್ತ್ ಅಂದರೆ ಇದು, ಮೆಟೀರಿಯಲ್ ವೆಲ್ತ್ ಅಂದರೆ ಕಣ್ಣು, ಮೆಟೀರಿಯಲ್ ವೆಲ್ತ್ ಕಣ್ಣು, ಡಿವೈನ್ ವೆಲ್ತ್ ಕಿವಿ. ಅದು ಕಿವಿ ಸರಿ ಇದ್ರೆ ಏನು ಮಾಡ್ಕೋಬೇಕು? ಅಲ್ಲಿಗೆ ಕಿವಿಗೆ ಇನ್ನೊಂದು ಗೊತ್ತಾ, ಹಿಂದಿಂದ ಕೇಳಿಸುತ್ತೆ ಕಿವಿಗೆ. ಹಾರನ್ನು ಹಿಂದಿನಿಂದ ಮಾಡ್ತಾರೆ, ಹಿಂದಿನಿಂದ ಕಿವಿ ಕೇಳಿಸುತ್ತೆ. ದೇವರು ಹಿಂದಿದ್ದಾನೆ, ಅದಕ್ಕೆ ದೇವರು ಎಲ್ಲಿದ್ದಾರೆ ಹಿಂದಿದ್ದಾರಲ್ಲ ಕೇಳಿಸ್ಲಿಕ್ಕೆ ಯಾರು ಬರಬೇಕೀಗ ಕಿವಿನೇ ಬರಬೇಕು. ಸೊ ಕಿವಿ ದೊಡ್ಡ ಸಂಪತ್ತು ತಿಳಿತಿಲ್ಲ, ಕಿವಿ ದೊಡ್ಡ ಸಂಪತ್ತು. ಕಿವಿಲ್ದ ಹೋಗಿಬಿಟ್ಟು ವೆಹಿಕಲ್ ಡ್ರೈವ್ ಮಾಡಿದ್ರೆ ಭಾರಿ ಪಜೀತಿ ಆಗುತ್ತೆ, ಹಿಂದಿನವ್ರಿಗೆ ಗೊತ್ತೇ ಆಗೋದಿಲ್ಲ. ಆದ್ರಿಂದ ಹಾಗೆಯೇ ಭಾರಿ ಪ್ರಾಬ್ಲಮ್ಮು, ಹಿಂದಿನ ಜಾಸ್ತಿ, ಎದುರಿಗಿರೋದಕ್ಕಿಂತ ಹಿಂದಿರೋದು ಭಾರಿ ಜಾಸ್ತಿ ಇದೆ ನಮಗೆ. ಅದು ದೇವರು ಎಲ್ಲಿದ್ದ ನಮಗೀಗ ಹಿಂದೆ ಎದ್ದು ಕಾಪಾಡ್ತಾನೆ ಭಕ್ತ ಜನ ಮುಂದೆ ನೀನವರ ಹಿಂದೆ. ಆದ್ದರಿಂದ ಹಿಂದಿನವ್ರು ನೋಡ್ಬೇಕಾದ್ರೆ ಏನಿರ್ಬೇಕು ನಮಗೆ, ವೆಹಿಕಲ್ ಹಿಂದಿರೋ ಡ್ರೈವ್ ಮಾಡಿದ್ರೆ ಹೇಗಿರ್ತದೆ, ಹಿಂದಿನವ್ರು ಡ್ರೈವ್ ಮಾಡಿದರೆ ಪಜೀತಿ ಆಗಿಬಿಡ್ತದೆ. ಅದಕ್ಕೇನು ಮಾಡೋ, ಹಿಂದಿನಿಂದ ಹಾರದಿಂದನೇ ಕೇಳಬೇಕು ಅವನು. ಹಾರ ಅಂದರೆ ಶಬ್ದ, ಶಬ್ದ ಅಂದರೆ ಶಾಸ್ತ್ರ. ಹಿಂದಿನವ್ರ ಜ್ಞಾನ ಯಾರಿಂದ ಆಗ್ಬೇಕು ನಮಗೆ, ಶಾಸ್ತ್ರ ಯೋನಿತ್ವ ಅಂತಂದರೆ ಕರೆಯೋದು, ಶಾಸ್ತ್ರದಿಂದನೇ ಗೊತ್ತಾಗಬೇಕು ಹೊರತು ಬೇರೆ ಅಲ್ಲ. ಮತ್ತು ಎದುರಿಗಿದ್ದಿದ್ದು ಅಪರೋಕ್ಷ, ಹಿಂದಿದ್ದಿದ್ದು ಯಾವುದು ಪರೋಕ್ಷ. ಈ ಅಂದರೆ ಕಣ್ಣೆದುರಿಗಿದ್ದರೆ ಅಪರೋಕ್ಷ, ಕಣ್ಣೆದುರಿಗಿದ್ದವರು ಪರೋಕ್ಷ. ಪರೋಕ್ಷ ಅದಕ್ಕೆ ಎರಡೇ ಇದ್ದರೆ ಏನು ಅನುಕೂಲ, ಮುಂದೆ ನೋಡ್ತಾ ಹೋಗ್ತಾನೆ, ಹಿಂದಿಂದ ಕೇಳ್ತಾ ಹೋಗ್ತಾನೆ, ಮುಂದಿನ ನೋಡ್ತಾ ಹೋಗ್ತಾನೆ, ಹಿಂದಿಂದ ಕೇಳ್ತಾ ಹೋಗ್ತಾನೆ. ಆದ್ದರಿಂದ ನಾವು ಕಣ್ಣು ಕಿವಿ ಎರಡೂ ಇರಬೇಕು, ಆದರೆ ಕಿವಿ ಹೆಚ್ಚಿರಬೇಕು. ಅದಕ್ಕೆ ದೈವಿ ವಿತ್ತ ಬೇರೆ, ಮನುಷ್ಯ ವಿತ್ತ ಬೇರೆ. ಚೆಕ್ ಯಾರಿಗೆ ಅಪರೋಕ್ಷ ಆ ಸ್ಟೇಜ್ ಅವರಿಗೋ, ಅದು ಎಂಡ್, ಅದು ಆ ಸ್ಟೇಜ್ ಎಂಡ್, ಅದು ಮಲ್ಲಿಗೆ ಆಗೋದಿಲ್ಲ, ಅದು ಕೊನೆಗೆ ಬರೋದು. ಈ ಕಣ್ಣಿಂದ ಆಗೋದೇ ಇಲ್ಲ, ಯಾವ ಕಣ್ಣು ಬೇಕು ಅದಕ್ಕೆ ಒಳಗಿನ ಕಣ್ಣು, ಒಳಗಿನ ಕಣ್ಣಿಗೆ ಏನು ಸಪ್ಲೈ ಆಗಿರುತ್ತೆ, ಶ್ರವಣ ಎಲ್ಲ ಜಾಯಿನ್ ಆಗಿರುತ್ತೆ. ಅದಕ್ಕೆ ಬರೀ ಕಣ್ಣಿಗೆ ಹೇಗೆ ಮೈಕ್ರೋಸ್ಕೋಪ್ ಇದು ಕಾಣೋದಿಲ್ವಲ್ಲ, ಯಾವುದು ಬ್ಯಾಕ್ಟೀರಿಯಾ ಕಾಣೋದಿಲ್ಲ, ಹಾಗೆ ಕಂಡಿದ್ದು ಮೈಕ್ರೋಸ್ಕೋಪ್ಗೆ ಆಗೋ ಶ್ರವಣ ಸಹಕೃತವಾದ ಜ್ಞಾನ ಕಣ್ಣಿಗೆ ಬಂದಾಗ ಮಾತ್ರ ಕಾಣಿಸ್ತಾರೆ. ಸೊ ನಿಜವಾಗಲೂ ಕಣ್ಣು ಇದಾದರೂ ಕೂಡ ಹೆಲ್ಪ್ ಮಾಡಿದ್ದು ಯಾವುದು ಅದೇ. ಸೊ ಶ್ರವಣಕ್ಕೆ ಭಾರಿ ಮಹತ್ವ ಇರೋದು. ಅದಕ್ಕೆ ಹರಿಕಥಾ ಶ್ರವಣ ಮಾಡೋ ಅಂತ ಹೇಳಿದ್ರೆ ಒಂದು ದರ್ಶನ ಮಾಡೋ ಅಂತ ಹೇಳಕ್ಕೆ ಹೋಗಲಿಲ್ಲ. ಜ್ಞಾನಾಖ್ಯಸ್ಯ ದೈವವಿತ್ತಸ್ಯ ಚಕ್ಷುಷ ದೃಷ್ಟೈವಹಿ ಸುವರ್ಣಾದಿ ರೂಪ ಹಸ್ತ ಯಜ್ಞಾಂಗ ಪದಾರ್ಥ ಜಾತ ರೂಪಸ್ಯವ ಮನುಷ್ಯ ವಿತ್ತಸ್ಯ ಪ್ರಾಪ್ಯತ್ವ. ಯಾತಕ್ಕೆ ಕಣ್ಣಿಂದು ಹೊರಗಿನ ಸಂಪತ್ತು ಅಂದರೆ ಸುವರ್ಣಾದಿಗಳು ಇದಕ್ಕೆ ಕಾಣಿಸುತ್ತೆ, ಶಾಸ್ತ್ರ ಸುವರ್ಣ ಇದಕ್ಕೆ ಕಾಣುತ್ತೆ, ಈ ಸುವರ್ಣ ಆ ಸುವರ್ಣ, ಸುವರ್ಣ ಒಳ್ಳೆಯ ವರ್ಣಗಳು ಶಾಸ್ತ್ರ, ಅದನ್ನು ಕೇಳಿಸ್ಕೊಡೋದು ಕಿವಿ, ಈ ಸುವರ್ಣ ಕೇಳಿಸೋದು ಕಣ್ಣಾದ್ದರಿಂದ ಇದು ಮನುಷ್ಯವಿತ್ತ. ಏವಂ ಸ್ವರೂಪಭೂತಂ ಮನಃ ಆದಿ ಪಂಚಕಮೇವ, ಅದು ಬಿಡಿಸ್ಬಾರ್ದಲ್ಲಿ ಕೂಡಿಸಿ ಬರಿಬೇಕಂದ್ರೆ, ಮನ ಆದಿ ಪಂಚಕಮೇವ ಯಜಮಾನಾದಿ ಪಂಚಕಮಿತಿ ಚಿಂತನಮೇವ ಕರ್ಮ. ಇದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಇದನ್ನೇನಂತ ಕರೀತಾರೆ, ಇದನ್ನು ಕರ್ಮ ಅಂತ ಕರೀತಾರೆ. ಭಾರ್ಯಾಯಾಮ್ ನಾರಾಯಣ ಒಂದು, ಪುತ್ರೇ ವಾಸುದೇವ ಎರಡು, ದೈವವಿತ್ತೆ ಸಂಕರ್ಷಣ ಮೂರು, ಮನುಷ್ಯವಿತ್ತೆ ಪ್ರದ್ಯುಮ್ನ ನಾಲ್ಕು, ಚಿಂತನಾಖ್ಯ ಕರ್ಮಣಿ ಅನಿರುದ್ಧ, ಚಿಂತನೆ ಮಾಡೋದು ಅನಿರುದ್ಧ. ಈ ಐದು ತಿಳ್ಕೊಂಡ್ಬಿಟ್ರೆ ಇದು ದೊಡ್ಡ ಯಜ್ಞ ಆಗುತ್ತೆ ಅಂತ ಹೇಳ್ತಾರೆ. ಏವಂ ಯಜ್ಞಸ್ಯ ಪೂರ್ವಕಾಲೇ ನಾರಾಯಣ, ಪ್ರಾತಃಸವನೇ ವಾಸುದೇವ, ಮಾಧ್ಯಂದಿನ ಸವನೇ ಸಂಕರ್ಷಣ, ಅಂತ್ಯಸವನೇ ಪ್ರದ್ಯುಮ್ನ. ಅದು ಹೇಳಿದರು ವಸು ರುದ್ರ ಆದಿತ್ಯ, ನಾರಾಯಣ ವಾಸುದೇವ ಮತ್ತು ಸಂಕರ್ಷಣ, ನಾರಾಯಣ ರೂಪ ಒಟ್ಟಿಗೆ, ಅದರಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ. ಉತ್ತರ ಕಾಲೇ ಅನಿರುದ್ಧ ತಥಾ ಪಶೋ ಶಿರಸಿ, ಒಂದು ಪಶು ಇದೆ, ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯದಲ್ಲಿ ವಾಸುದೇವ, ಪುಚ್ಛ ಹಿಂಭಾಗದಲ್ಲಿ ಸಂಕರ್ಷಣ, ಪಾರ್ಶ್ವಯೋ ಪ್ರದ್ಯುಮ್ನ ಅನಿರುದ್ಧವು ತಥಾ ಪುರುಷ ಪೂರ್ವಭಾಗೆ ನಾರಾಯಣ, ದಕ್ಷಿಣ ಪಾರ್ಶ್ವೇ ವಾಸುದೇವ, ವಾಮ ಪಾರ್ಶ್ವೇ ಸಂಕರ್ಷಣ, ಪೃಷ್ಠಭಾಗೆ ಪ್ರದ್ಯುಮ್ನ, ಮಧ್ಯೆ ಅನಿರುದ್ಧ. ಇದರ ಅನುಸಂಧಾನ ಇದ್ದರೆ ಏವಂ ಭಾರ್ಯಾದಿ ಪಂಚಕ ಚತುಷ್ಟಯೇ ನಾರಾಯಣಾದಿ ರೂಪ ಪಂಚಕ ಮನುಸಂಧಾನ ಯಜಮಾನ ಸ್ವಯಂ ಏಕಾಕಿ ಸನ್ನಪಿ. ಅನುಸಂಧಾನ ಇದ್ದರೆ ತಾನು ಒಬ್ಬನೇ ಇದ್ದರೂ ಕೂಡ ಸೋಪಸ್ಕರ ಸರ್ವಯಜ್ಞ ಫಲಂ ಲಭತೆ, ಸಾಂಗೋಪಾಂಗವಾದ ಯಜ್ಞ ಮಾಡಿದ ಫಲವನ್ನು ಪಡಿತಾನೆ. ತೇನ ಸಂಪಾದಿತ ಪುಣ್ಯಜಾತಂ ನನಶ್ಯತಿ, ಎರಡು, ಒಂದು ಪುಣ್ಯ ಬರುತ್ತೆ ಅದು ಹೋಗೋದೇ ಇಲ್ಲ, ಸೇಫ ಉಳಿದು ಬಿಡುತ್ತೆ. ಇಲ್ಲದ ಹೋದರೆ ಪುಣ್ಯ ಬರೋದೇ ಇಲ್ಲ, ಬಂದು ಅಲ್ಪ ಸ್ವಲ್ಪ ಪುಣ್ಯ ಉಳಿಯೋದೇ ಇಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಹೇಳಿ ಮುಂದೆ ಅಥ ಸುಲಭ ಪೂಜಾ ಅಂತ ಹೇಳಿದ್ದ. ಸುಲಭ ಪೂಜೆ ಯಾವುದು ತಿಳ್ಕೊಬಿಟ್ರೆ ದೇವ್ರು ಮುಖ್ಯ ಪೂಜೆ ಬಿಟ್ಬಿಡ್ಬೋದಾರ, ಅದಕ್ಕೆ ಆಗಲ್ಲ. ಸುಲಭ ಪೂಜೆ ಗುರುಪ್ರಸಾದ ಲಾಭ, ಎರಡಾದರೆ ಮುಗಿದೋಗುತ್ತೆ, ಎರಡು ಸಾಯಂಕಾಲ ಮುಗಿಯುತ್ತೆ, ತೊಂದರೆ ಇಲ್ಲ. ಅದು ಸಾಯಂಕಾಲ ಏಳು ಗಂಟೆ ಶುರು, ಅಲ್ಲಿ ಆರರಿಂದ ಆರೂವರೆ ಅಲ್ಲಿದೆ, ಮಹಾಭಾರತ ಕಂಟಿನ್ಯೂಷನ್ ಮಾಡಿ ಅಲ್ಲಿ ಅಲ್ಲಿ ಶಿವರಾತ್ರಿ ಆದ್ದರಿಂದ ಜನ ಬರ್ತಾರೆ ಅಂಥೇಳಿ ನಿಲ್ಲಿಸಿಲ್ಲ. ಅಲ್ಲಿ ಆರರಿಂದ ಆರೂವರೆ ಅಲ್ಲಿ, ಏಳು ಗಂಟೆಯಿಂದ ಇಲ್ಲಿ, ಏಳರಿಂದ ಎಂಟು ಎಂಟೂವರೆ ಒಳಗೆ ಇದೆಲ್ಲ ಮುಗಿದೋಗುತ್ತೆ. ಮತ್ತು ಪ್ಲಸ್ ವಿಷ್ಣು ತೀರ್ಥರ ಬಗ್ಗೆ ಇದೆಲ್ಲ ಗ್ರಂಥ ಉದ್ಯೋಗ ಆಯಿತು, ಅವ್ರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಂಡು, ಅವತ್ತು ಮಹಾಶಿವರಾತ್ರಿ ಆದ್ದರಿಂದ ರುದ್ರದೇವ್ರ ಬಗ್ಗೆ ಸ್ವಲ್ಪ ಅಷ್ಟೊಂದು ಸಾಯಂಕಾಲ ಆರರಿಂದ ಆರು ಮುಕ್ಕಾಲು ಒಳಗೆ ಮುಗಿಸ್ಬಿಡ್ತೀವಿ. ಇದು ಏಳಕ್ಕೆ ಇಲ್ಲಿ ಬರಬೇಕಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿದ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೇ.